कुन्तः प्रविश्य मम वाच विमां पसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिरस्सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नः। यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावदा। हराय भजतानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहम् ईडे चेतोऽभिमानिनः यूयम् सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः तामसुस्मृतः चिन्तामणिस्तु व्यासार्यः मुनित्रयमुराहृतम्। वादिराजगुरून् वन्दे लघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहि। श्रीगुरुभ्यो नमः। हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवद्भ्नमरासुरसिद्धवन्द्यम्। धर्मक्षेत्रे कुरुक्षेत्रे समवेता युयुत्सवः मामकाः पाण्डवाश्चैव किमकुर्वत सञ्जय। देवम् नारायणम् नत्वा सर्वदोषविवर्जितम् परिपूर्णम् गुरुंश्चान् गीतार्थम् वक्ष्यामि देशतः। गुणगणनिलयम् पतिम् रमायाः जगदघदहनम् च वासवी सूनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे। लक्ष्मीनारायणम् नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮನ್ಮಹಾಭಾರತ ಶಿವಮಾನ್ಯವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ. ಜಗತ್ತಿನ ಇತಿಹಾಸದಲ್ಲಿ ಅಷ್ಟು ಅದ್ಭುತ ವ್ಯಾಪ್ತಿಯ ಮತ್ತೊಂದು ಕೃತಿಯನ್ನು ಜನ ಕಂಡಿಲ್ಲ. ಅದನ್ನು ನಮ್ಮ ಕೇವಲ ಭಾರತ ದೇಶದ ಇತಿಹಾಸದಿಂದ ನೋಡಿ ಹೇಳೋದಷ್ಟೇ ಅಲ್ಲ, ವಿಶ್ವದ ಸಾಹಿತ್ಯದ ಇತಿಹಾಸದಲ್ಲೇ ಮಹಾಭಾರತಕ್ಕೆ ಸಮನಾದಂಥ ಕೃತಿ ರಚಿತವಾಗಿಲ್ಲ ಅಂದರೆ ಅದೆಷ್ಟು ಅಸಾಮಾನ್ಯವಾದ ಕೃತಿ ಅನ್ನೋದನ್ನು ನಾವು ತಿಳಿಬಹುದು. ಅದರ ಹಿರಿಮೆ ಅನೇಕ ಕಾರಣಗಳಿಂದ ಬರತಕ್ಕಂಥ ಹಿರಿಮೆ. ಒಂದೆರಡು ಕಾರಣಕ್ಕೆ ಹಿರಿಮೆ ಇದ್ರೆ ನಮಗೆ ಆಶ್ಚರ್ಯವಾಗಬಹುದು. ಆದರೆ ಮಹಾಭಾರತದ ಹಿರಿಮೆ ಸರ್ವತೋಮುಖವಾದ ಹಿರಿಮೆ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತಋಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಾ ಕುತ್ರಚಿತ್. ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಈ ನಾಲ್ಕನ್ನು ಸಹ ಪುರುಷಾರ್ಥಗಳು ಅಂತ ಕರೆದಿಲ್ಲ. ಮನುಷ್ಯ ಬದುಕೋದಾದ್ರೆ ನಾಲ್ಕರ ಒಂದನ್ನು ಸಾಧನೆ ಮಾಡಬೇಕು ಅಂತ ಅರ್ಥ, ಇಲ್ಲ ಒಳ್ಳೆಯ ಧರ್ಮವನ್ನು ಸಂಪಾದನೆ ಮಾಡಬೇಕು, ಇಲ್ಲದೆ ಹೋದರೆ ಸಾಕಷ್ಟು ಶ್ರೀಮಂತಿಕೆ, ಅಬ್ಬಾ ಎಷ್ಟು ಸಂಪಾದನೆ ಮಾಡಿದ್ದ ನೋಡಿದ್ರ ಅನ್ನಾಗಿರುತ್ತೆ. ಕಾಮ ಸುಖವಾಗಿದ್ದಾನೆ, ಇಷ್ಟಪಟ್ಟೆ ಸಿಗ್ತಾ ಇದೆ ಅವನಿಗೆ. ಈ ಮೂರನ್ನ ನಾವು ಕಣ್ಣಿಗೆ ಕಾಣತಕ್ಕಂಥ ಪುರುಷಾರ್ಥ ಅಂತ ಕರೀತೇವೆ. ನಾಲ್ಕನೇದು ಮೋಕ್ಷ, ಇದೆಲ್ಲ ಈ ಲೋಕಕ್ಕೆ ಸೀಮಿತವಾದರೆ ಮೋಕ್ಷ ಅನ್ನೋದು ಪರಲೋಕದ ಶಾಶ್ವತವಾದ ಸುಖದ ನೆಲೆ ಅದು. ಒಂದು ಈ ನಾಲ್ಕನ್ನ ಹೊರತು ಇನ್ನೇನಾದ್ರೂ ಸಾಧನೆ ಮಾಡದ ಅಂತ ಕೇಳಿದರೆ ಅವನ ಜೀವನಕ್ಕೆ ಅರ್ಥವೇ ಇಲ್ಲ. ಇದು ಪುರುಷಾರ್ಥ ಶಬ್ದಕ್ಕೆ ಶಾಸ್ತ್ರಗಳು ಕೊಟ್ಟಿರತಕ್ಕಂಥ ಅರ್ಥ ಇದೆ. ಎಷ್ಟು ಧರ್ಮಿಷ್ಠನಾಗಿ ಬದುಕಿದ್ದಾನೆ, ರಾಯರನ್ನ ನಾವು ಶ್ರೀಮಂತರು ಅಂತ ಕರೆಯೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ, ಸತ್ಯಧರ್ಮರಥರಾಗಿ ಜೀವನದ ಸಿದ್ಧಿ ಕಂಡ ಮಹಾನುಭಾವರು. ಅದೇ ರೀತಿ ಜನಕಾದಿ ಮಹಾರಾಜರುಗಳನ್ನ ವಿಶ್ವಖ್ಯಾತಿಯ ಚಕ್ರವರ್ತಿಗಳವರೆಲ್ಲ ಕೂಡ ಅರ್ಥ ಯಾವುದೇ ಒಂದು ಶ್ರೀಮಂತಿಕೆ ಒಂದು ಅರ್ಥ ಲಿಮಿಟೆಡ್ ಆಗುತ್ತೆ, ಅದು ಅಕೌಂಟಬಿಲಿಟಿ ಬೇಕಾಗುತ್ತೆ. ಆ ಚಕ್ರವರ್ತಿ ಆಗಿಬಿಟ್ಟಾಗ ಪ್ರಶ್ನೆನೇ ಇದೆ. ಆ ಶ್ರೀಮಂತಿಕೆಯನ್ನು ಸರ್ವಸ್ವಾಮ್ಯವನ್ನು ಸಂಪಾದನೆ ಮಾಡ್ತಾನೆ, ಜನಕಾದಿಗಳು ಅಂತಹ ಹಿರಿಮೆಯನ್ನು ಸಂಪಾದಿಸಿ ಅದನ್ನು ಕೂಡ ಧರ್ಮದ ತಳಹದಿಯಲ್ಲಿ ಸಂಪಾದಿಸಿದರೆ ಹೊರತು ಹೇಗೋ ಸಂಪಾದಿಸಲಿಲ್ಲ. ಕಾಮ ಇಷ್ಟಪಟ್ಟಾಗಿರೋ ಅದು ಕೂಡ ಅಷ್ಟು ಧರ್ಮದ ತಳಹದಿ ಬಿಟ್ಟಲ್ಲ. ಮತ್ತೆ ಇವತ್ತು ಹಣ ಅಂದ್ರೆ ಬರೀ ಹೇಗೋ ಒಂದು ಹಣ ಅಂತ ತಿಳ್ಕೊಂಡ್ರೆ ಅದು ಪುರುಷಾರ್ಥ ಅಲ್ಲ, ಅದು ಜೈಲಿಗೆ ಹೋಗ್ತಾನೆ. ಪುರುಷಾರ್ಥ ಏನಾಗತ್ತೆ ಈ ಮಧ್ಯೆ ಅವನು ಅವನು ಪುರುಷಾರ್ಥ ಅಲ್ಲ, ಅದು ಅಕೌಂಟಬಲ್ ಮನಿ ಇರಬೇಕು. ಅದೇ ರೀತಿಯಲ್ಲಿ ಕಾಮ ಇಷ್ಟಪಟ್ಟಾಗಿದ್ದಾನೆ, ಇನ್ನೊಬ್ರು ತೊಂದರೆ ಮಾಡ್ತಾ ಇಲ್ಲ, ಹಾಗಿರ್ಬೇಕು. ಇಷ್ಟಪಟ್ಟಾಗಿರೋದು ಅಂತ ಹೇಳಿದ್ರೆ ತಾನು ಸ್ವೇಚ್ಛೆಯಿಂದ ಬದುಕುವ ಭರದೊಳಗೆ ಲೋಕಕ್ಕೆ ಅದರಿಂದ ತೊಂದರೆ ಆಗಬಾರದು, ತನ್ನ ಆರೋಗ್ಯ ಬದಲಾದವರು ಧಕ್ಕೆ ಬರಬಹುದು ಅಂತ ಒಂದು ಕಾಮನೆಯನ್ನ ಶಾಸ್ತ್ರ ಮೆಚ್ಚಿದೆ. ಇಷ್ಟ ಬಂದಾಗ ಬದುಕು, ಆದರೆ ಧರ್ಮದ ಪರಿಧಿಯನ್ನ ಬಿಟ್ಟು ಬದುಕಾಗಿಲ್ಲ. ಇವತ್ತು ಸ್ವೇಚ್ಛಾ ಪ್ರವೃತ್ತಿ ಎಂಬ ಅರ್ಥದಲ್ಲಿ ಈ ಕಾಮನ ಉಪಯೋಗಿಸಲಿಲ್ಲ, ಜನ ಅದನ್ನು ಅಪಾರ್ಥ ಮಾಡ್ಕೊಂಡು ಬಿಟ್ಟಿರ್ತಾರೆ. ಆದರೆ ಮೋಕ್ಷ ಅನ್ನೋದು ಮಾತ್ರ ಶಾಶ್ವತ ಸುಖದ ನೆಲೆ. ಇವು ಇಂಟರ್ಲಿಂಕ್ ಇವೆಲ್ಲ ಕೂಡ. ಸರಿಯಾದ ಧರ್ಮ ಇದ್ರೆ ಅರ್ಥ ಬರಲೇಬೇಕು, ಸರಿಯಾದ ಅರ್ಥ ಇದ್ರೆ ಸುಖವಾಗಿ ಬದುಕಲೇಬೇಕು. ಆ ಊರು ಇದ್ದಾಗ ಪರಲೋಕದ ಸುಖವಾಗಿ ಇರಲೇಬೇಕು. ಸರ್ವಿಸ್ ಚೆನ್ನಾಗಿದೆ ಅಂದ್ರೆ ಪೆನ್ಷನ್ ಸೆಟ್ಲ್ ಆಗೇ ಆಗುತ್ತೆ, ಯೋಚನೆ ಇಲ್ಲ ಅದ್ರ ಬಗ್ಗೆ ಏನು. ಡಿಸ್ಮಿಸ್ ಆದ್ರೆ ಕಷ್ಟ, ಇಲ್ಲವಾದ್ರೆ ಸುಖವಾಗಿ ಸೆಟ್ಲ್ ಆಗೇ ಆಗ್ತದೆ. ಸತ್ರೆ ಫ್ಯಾಮಿಲಿ ಪೆನ್ಷನ್ ಕೂಡ ಕೊಡ್ತಾರೆ. ಇಷ್ಟು ಮಟ್ಟಿಗೆ ನಮ್ಮ ಸರ್ಕಾರವೇ ಮುತುವರ್ಜಿ ವಹಿಸಬೇಕಾದ್ರೆ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ. ಇಹದಲ್ಲೂ ಸುಖ, ಪರದಲ್ಲೂ ಸುಖ, ಇದು ನೆಮ್ಮದಿಯ ಜೀವನದ ನಿಜವಾದ ಹೊಸ ಮುಖ ಇದು. ಯಾದನಿಕರು ಎಲ್ಲೋ ಡ್ರಗ್ಸ್ ತಗೊಂಡು ಬಿದ್ದವರು ಏನು ಗೊತ್ತಾಗುತ್ತಿದೆ ಅಲ್ಲ, ಎಲ್ಲೋ ಹೋದ ತಿಂದ ಬರೆದ ಅವ್ರಿಗೆ ಏನು ಅರ್ಥವೇ ಇಲ್ಲ. ನಮ್ಮ ಜೀವನ ಶಾಶ್ವತ ಯೋಚನೆಯಲ್ಲಿ ಮಾಡ್ತಾ ಇರ್ತಾನೆ. ಫಸ್ಟ್ ಕೆಲಸಕ್ಕೆ ಸೇರ್ತಾನೆ, ಸಂಪಾದನೆ ಮಾಡ್ತಾ ಮಾಡ್ತಾ ಕೂಡಿರ್ತಿರ್ತಾನೆ, ಆಗ್ಲೇ ಸೇವಿಂಗ್ಸ್ ಪ್ರಾರಂಭ ಮಾಡಿರ್ತಾನೆ, ಮುಂದಿನ ಗತಿಯನ್ನು ಯೋಚನೆ ಮಾಡ್ತಾನೆ. ಇಲ್ಲಿ ಸಂಬಳ ತಗೊಳ್ಳೋದ್ರ ಜೊತೆಗೆ ಅದು ಉಪಯೋಗ ಮಾಡೋದ್ರ ಜೊತೆಗೆ ಮುಂದೆ ಹೇಗೆ ಉಳಿಸ್ತಾನೋ ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇಹಲೋಕದ ಸುಖದ ಆಚೆ ಪರಲೋಕ ಒಂದಿದೆ, ಅದು ಭದ್ರವಾಗಿರಬೇಕು ಅಂತ ಅಪೇಕ್ಷೆ ಇದ್ರೆ ಇಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಬದುಕಿದ್ರೆ ಸುಖ ಸಂತೋಷಗಳು ಅತ್ಯಂತ ಖಚಿತ. ಈ ಒಂದು ಮೂಲಭೂತವಾದ ಸೂತ್ರದ ಹಿನ್ನೆಲೆಯಲ್ಲಿ ಬದುಕಬೇಕು. ಇದು ಸಂಬಂಧಪಟ್ಟ ಎಲ್ಲ ವಿಚಾರಗಳು ಒಂದೇ ಕಡೆ ಸಿಗಬೇಕು ಅಂತಿದ್ರೆ ಮಹಾಭಾರತ ಓದಿ ಅಂತ ಹೇಳ್ತಾರೆ. ಇದರ ಸಮಗ್ರ ಮಾಹಿತಿಯನ್ನ ಒಂದೇ ಕಡೆ ನಾವು ಕಾಣಬೇಕು ಅಂತಿದ್ರೆ ಮಹಾಭಾರತ ಅಸಾಮಾನ್ಯವಾದ ಕೃತಿ. ಕೆಲವುದರಲ್ಲಿ ಒಂದೊಂದು ಭಾಗ ಸಿಗಬಹುದು, ಮಹಾಭಾರತ ಹಾಗಲ್ಲ. ಎಲ್ಲವನ್ನು ಒಂದೇ ಕಡೆಗೆ ಕೊಡುತ್ತೆ, ಪಾರ್ಟ್ ಎ. ಒಂದೇ ಕಡೆ ಹೇಳೋದಷ್ಟೇ ಅಲ್ಲ, ನಿದರ್ಶನಾತ್ಮಕ ಹೇಳುತ್ತೆ, ವಿತ್ ಇಲ್ಲಿಸ್ಟ್ರೇಷನ್ಸ್ ಹೇಳೋದ್ರಿಂದ ಮನಸ್ಸಿಗೆ ಪೂರ್ತಿಯಾಗಿ ನಮಗೆ ಮುಟ್ಟಬೇಕು ಅಂತ ಒಂದು ಕೌಶಲ ಮಹಾಭಾರತ. ಅಲ್ಲಿಯ ಕಥೆಯೇ ಎಷ್ಟು ಅದ್ಭುತ ಅಂತ ಹೇಳ್ತಾ, ಹೇಗೆ ಪಾಂಡವರು ಕೌರವರು ಹುಟ್ಟಿದ್ರು, ಅವ್ರು ಹುಟ್ಟಿದ ವಂಶ ಎಷ್ಟು ಶ್ರೇಷ್ಠವಾದಂತಹ ವಂಶ, ಭೀಷ್ಮರಂತಹ ಪಿತಾಮಹರು, ದ್ರೋಣರಂತಹ ಅಸ್ತ್ರಜ್ಞ ಗುರುಗಳು, ಅವರಿಬ್ಬರಿಗೂ ಪಾಠ ಹೇಳಿದಂತಹ ಭಗವಂತನ ಅವತಾರವಾದ ಪರಶುರಾಮ ದೇವರು, ಅದೆಲ್ಲ ಒಂದು ಭಾಗ. ಇನ್ನು ಪಾಂಡವರ ಜೊತೆಗೆ ಹುಟ್ಟಿದಂತಹ ದುರಾತ್ಮರು ಅಂದ್ರೆ ಕೌರವರು. ಒಂದೇ ವಂಶದಲ್ಲಿ ಪಾಂಡವರು ಕೌರವರು ಇಬ್ಬರು ಹುಟ್ಟಿದ್ದಾರೆ ಎಂಬುದು ಭಾರಿ ವಿಶೇಷ. ಪಾಂಡವರು ಎಲ್ಲೋ ಹುಟ್ಟಿ, ಕೌರವರು ಎಲ್ಲೋ ಹುಟ್ಟಲಿಲ್ಲ, ಒಂದೇ ವಂಶದಲ್ಲೇ ಹುಟ್ಟಿದ್ರು. ಈ ಹೊಲ ಗದ್ದೆಗಳಲ್ಲಿ ಬೆಳೆ ಒಂದ್ ಕಡೆ, ಕಳೆ ಒಂದ್ ಕಡೆ ಬೆಳೆಯೋದಿಲ್ಲ, ಎರಡು ಒಂದೇ ಕಡೆಗೆ ಬೆಳೆಯೋದು, ಒಂದೇ ಕಡೆ ಬೆಳೆಯೋದು. ಕಳೆ ಕಿತ್ತಾಕ್ತಾರೆ, ಬೆಳೆ ಉಳಿಸ್ಕೊತಾರೆ. ಎಲ್ಲೋ ಕಡೆ ಬೆಳೆದ್ರೆ ನಮಗೇನು ಯೋಚನೆ ಆಗ್ತಿರಲಿಲ್ಲ. ಇವತ್ತು ಹಾಗೇನೆ, ನಾವು ಒಂದೇ ಮನಸ್ಸಿನೊಳಗೆ ಧರ್ಮದ ವಿಚಾರನೂ ಇರುತ್ತೆ, ಅಧರ್ಮದ ವಿಚಾರನೂ ಇರುತ್ತೆ. ಯಾರು ಸತ್ಯ ಹೇಳ್ಬೇಕು ಅಂತ ಸುಳ್ಳೆ ಪಾರಾಗಿ ಬಿಡೋದು, ಇನ್ನು ಮೈಂಡ್ ಹೇಳ್ತಾ ಇರುತ್ತೆ ಇಮಿಡಿಯೇಟ್ ಆಗಿ. ಎಲ್ಲ ಎಚ್ಚರ ಪ್ರಾಮಾಣಿಕರಿದ್ದಾರೆ, ಮಹಾ ನಿರೋಪಣೆ ಯಾಕಿರ್ತಿ ಅಂತ ಇನ್ನೊಂದ್ ಕಡೆ ಮನಸ್ಸು ಹೇಳ್ತಾ ಇರುತ್ತೆ. ಅವಾಗ ಹೇಳುತ್ತೆ ಸಂಖ್ಯ ಮುಖ್ಯ ಅಲ್ಲ, ಇದು ಶಾಶ್ವತವಾದ ಸುಖ ಮುಖ್ಯ ಅಂತ ಎಚ್ಚರಿಸ್ತಾ ಇರುತ್ತೆ. ಒಂದೇ ಮನಸ್ಸಿನಲ್ಲಿ ಪುಣ್ಯಪಾಪದ ವಿಚಾರ, ಒಂದೇ ಮನಸ್ಸಿನಲ್ಲಿ ಧರ್ಮಗಳ ಚಿಂತನೆ, ಒಂದೇ ಮನೆತನದಲ್ಲಿ ಕುರುಪಾಂಡವರ ಜನನ, ಅವರ ಬೆಳವಣಿಗೆ ವಿಚಿತ್ರ ರೀತಿಯಲ್ಲಿ ನಡೆಯಿತು. ಕೊನೆಗೆ ಅಸ್ತ್ರ ವಿದ್ಯಾಭ್ಯಾಸನ್ನು ಪೂರೈಸಿ ದ್ರೋಣರು ಬಂದರು. ತಾವು ಪರಶುರಾಮರಿಂದ ಏನೆಲ್ಲವನ್ನು ತಿಳಿದಿದ್ರು ಅದೆಲ್ಲವನ್ನೂ ಕೂಡ ತಿಳಿಸಿದ್ರು. ಅದರಲ್ಲಿ ಅದರ ಪೂರ್ಣ ಪ್ರಯೋಜನ ಪಡೆದ ವ್ಯಕ್ತಿ ಎಂದರೆ ಅರ್ಜುನ ಅಂತ ಕರೆದಿದ್ದ. ಅರ್ಜುನ ಪೂರ್ಣ ಪ್ರಯೋಜನವನ್ನು ಪಡೆದ. ನಾನು ನೀವು ಕೇಳಿದ ಗುರುದಕ್ಷಿಣೆ ಕೊಡ್ತಾ ಇರಿದ್ದ ಮಾತು ಕೊಟ್ಟಿದ್ದರ ಫಲ, ಅದರಂತೆ ನಡೆದುಕೊಂಡಿದ್ದರ ಫಲ, ಅರ್ಜುನನಿಗೆ ದ್ರೋಣಾಚಾರ್ಯರ ಸಮಸ್ತ ವಿದ್ಯೆಯು ಕೂಡ ಲಭಿಸಿತು. ಇದು ವಿದ್ಯೆ ತಗೊಳ್ತಕ್ಕಂಥ ಇದು ಎಕ್ಸ್ಟ್ರಾಕ್ಟ್ ಪಡೋದಿರುತ್ತೆ. ನೀರಿದೆ ಟ್ಯಾಂಕಲ್ಲಿ, ಹೇಗೆ ತಗೊಳ್ಬೇಕು ಅದನ್ನು ಗೊತ್ತಿರಬೇಕಲ್ಲ. ಗೊತ್ತಿಲ್ಲದೆ ಹೋದ್ರೆ ನೀರು ಅಲ್ಲಿರುತ್ತೆ, ನಿಮಗೆ ಬಾಯಾರಿಕೆ ಆಗಿರುತ್ತೆ, ತಗೊಳ್ಳೋ ಕಲೆ ಗೊತ್ತಿಲ್ಲದೆ ಮನುಷ್ಯ ಸೋತು ಬಿಡುತ್ತೆ. ಅರ್ಜುನನಿಗೆ ಒಳ್ಳೆಯ ಒಂದು ಆ ಯೋಗ ಅರ್ಜುನನದು, ಅದನ್ನೆಲ್ಲವನ್ನೂ ಪಡೆದ. ಮುಂದೆ ಆತ ವಿಶೇಷವಾದಂತಹ ಅಸ್ತ್ರವಿದ್ಯಾ ಸಾಮರ್ಥ್ಯವನ್ನು ತೋರಿಸಕ್ಕೆ ಅಂತ ಹೊರಟ್ರೆ ಭೀಮಸೇನ ಯಾವುದರ ಸಹಕಾರವೇ ಬೇಕಿಲ್ಲ. ಭೀಮಸೇನಿಗೆ ಸ್ವಯಂ ಪರಿಪೂರ್ಣವಾದ ವ್ಯಕ್ತಿತ್ವ. ಅರ್ಜುನನ ಬಗ್ಗೆ ಪ್ರಿಯವಾಗೋದು ತನಗಿಲ್ಲದ್ದನ್ನ ಶಸ್ತ್ರಾಸ್ತ್ರಗಳಿಂದ ಪಡೆದು ಪೂರ್ಣತೆಯನ್ನು ಗಳಿಸಿಕೊಂಡ. ಭೀಮಸೇನ ಹಾಗಲ್ಲ, ಸ್ವತಃ ಪೂರ್ಣನಾಗಿದ್ದ. ಎರಡು ಪಾತ್ರಗಳ ವೈಶಿಷ್ಟ್ಯ ಅಂದ್ರೆ ಅದೇನು, ಶಸ್ತ್ರಾಸ್ತ್ರ ಸಂಪತ್ತಿಯಿಂದ ಅರ್ಜುನನ ಹಿರಿಮೆ, ಸ್ವಂತ ಶಕ್ತಿಯಿಂದ ಭೀಮಸೇನ ಹಿರಿಮೆ, ಎರಡು ನಮಗೆ ಆದರ್ಶವೇ. ಸ್ವಂತ ಶಕ್ತಿ ಎಷ್ಟಿರುತ್ತೋ ಚೆನ್ನಾಗಿ ಉಪಯೋಗಿಸಿ. ಸಾಲದ ಬಂದ ಕಾಲಕ್ಕೆ ಶಸ್ತ್ರಾಸ್ತ್ರಗಳ ಪ್ರಯೋಜನವನ್ನು ಅಲ್ಲಿ ಪಡೆದ ಹಾಗೆ ಶಾಸ್ತ್ರಾರ್ಥದ ಪ್ರಯೋಜನವನ್ನು ಪಡೆದ ಮನುಷ್ಯ ಅಲ್ಲಿ ಫಿಲಪ್ತಿ ಗ್ಯಾಪ್ ಅಂತೇವಲ್ಲ, ಆ ಗ್ಯಾಪ್ ಅನ್ನು ತುಂಬಿಸಿಕೊಡ್ಬೇಕು. ಅರ್ಜುನ ಒಳ್ಳೆ ದೃಷ್ಟಾಂತವಾದ. ಮುಂದೆ ಆತ ಗುರುದಕ್ಷಿಣೆಯನ್ನು ಕೇಳ್ತಾರೆ ದ್ರೋಣಾಚಾರ್ಯರು, ದ್ರುಪದನ ಸೆರೆ ಹಿಡಿದು ತರಬೇಕು ಅಂತ ಹೇಳಿದಾಗ ಭೀಮಾರ್ಜುನರು ಹೊರಡುತ್ತಾರೆ, ಕೌರವರು ಹೊರಡುತ್ತಾರೆ. ಕೌರವರಿಗಾಗಲಿಲ್ಲ, ಭೀಮಾರ್ಜುನರಿಗೆ ಸುಲಭವಾಗಿ ಸಾಧ್ಯವಾಯಿತು. ದ್ರೋಣರು ದ್ರುಪದನನ್ನು ಕರೆದು, ನನ್ನ ಅವಮಾನ ಮಾಡಿದ್ದರ ಫಲ ಇದು ಬಂತು, ನನ್ನ ನಿರ್ಧನೋ ರಾಜಸಖೋ ಭವೇತ, ನಿರ್ಧನ ರಾಜನಿಗೆ ಸ್ನೇಹಿತನ ಹೇಗಾಗ್ತಾನೆ ಅಂತ ಕೇಳಿದ್ದೀಯಲ್ಲ, ನೋಡು ನನ್ನಲ್ಲಿ ಧನ ಇರಲಿಲ್ಲ, ವಿದ್ಯೆ ಇತ್ತು. ನಿನ್ನಲ್ಲಿ ಧನ ಇತ್ತು, ನನ್ನ ಸಮನಾದ ವಿದ್ಯೆ ಇರಲಿಲ್ಲ, ನಿನ್ನ ಗತಿ ಏನಾಗಿದೆ ನೋಡು ಅಂತ ತೋರಿಸ್ತಾರೆ. ಅದಕ್ಕೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಧನಕ್ಕೆ ಒಂದು ಹಂತದಲ್ಲಿ ಬೆಲೆ ಇದೆ. ವಿದ್ಯೆಯ ಬೆಲೆ ಬಲ ಅಪಾರವಾದದ್ದು, ವಿದ್ಯಾಧನಂ ಸರ್ವಧನ ಪ್ರಧಾನ. ಅದನ್ನು ತೋರಿಸಿದಾಗ ದ್ರುಪದ ತಲೆಬಾಗಲೇಬೇಕಾಯಿತು. ಕೊನೆಗೊರ ಅರ್ಧರಾಜ್ಯವನ್ನು ತಾವಿಟ್ಟುಕೊಂಡು ಅರ್ಧರಾಜ್ಯವನ್ನು ದ್ರುಪದನಿಗೆ ಕೊಟ್ಟು ಆ ಕಡೆ ಕಳಿಸಿಕೊಟ್ಟಾಗ ದ್ರುಪದ ಆ ಹಂತದಲ್ಲಾದರೂ ಕೂಡ ಶಾಂತಿ ಸಮಾಧಾನ ಹೊಂದಬೇಕಾಗಿತ್ತು. ಹೊಂದೋದ್ರ ಬದಲು ಮತ್ತೊಂದು ಚಿಂತನೆ ಮಾಡಿದೆ. ಅದರಲ್ಲಿ ಒಳ್ಳೆಯ ಮುಖನೂ ಇತ್ತು, ಕೆಟ್ಟ ಮುಖನೂ ಇತ್ತು. ಕೆಟ್ಟ ಮುಖ ಏನು ಅಂದ್ರೆ, ದ್ರುಪದಸ್ತು ದಿವಾರಾತ್ರಂ ತಪ್ಯಮಾನಃ ಪರಾಭವ, ಹಗಲು ರಾತ್ರಿ ತನ್ನ ಎಂಥ ಅವಮಾನವಾಯ್ತಲ್ಲ ಈ ದ್ರೋಣರಿಂದ ಅಂತ ಯೋಚನೆ ಮಾಡಿ, ಆ ದ್ರೋಣನು ಕೊಲ್ತಕ್ಕಂಥ ಮಗ ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ. ಅದರ ಇನ್ನೊಂದು ಮುಖ, ಅರ್ಜುನ ಎಂಥ ಮಹಾಪರಾಕ್ರಮಿ, ಎಷ್ಟು ಕರುಣಾಳು, ಅವನನ್ನು ಅಳಿಯನ್ನು ಮಾಡಿಕೊಳ್ಬೇಕು, ಅದಕ್ಕೊಬ್ಬ ಮಗಳು ಬೇಕು. ಎರಡು ಯೋಚನೆಯಿಂದ ಯಾಜೋಪಯಾಜರಂಥ ಪುರೋಹಿತರ ಹತ್ರ ಹೋಗಿ ಅವರನ್ನ ತುಂಬಾ ರೀತಿಯಲ್ಲಿ ಪ್ರಾರ್ಥಿಸಿಬಿಟ್ಟು ಅವರನ್ನ ಕರೆಸಿ ಅವರ ನೇತೃತ್ವದಲ್ಲಿ ದೊಡ್ಡ ಯಜ್ಞವನ್ನು ಮಾಡಿದ. ಅದರ ಫಲವಾಗಿ ಇಬ್ಬರು ಮಕ್ಕಳನ್ನು ಪಡೆದ. ಆತನಿಗೆ ತುಂಬಾ ಮಕ್ಕಳು ಬೇರೆಯವರಿದ್ರು, ಆದರೆ ಸಾಕಾಗಲಿಲ್ಲ ಅಂತ ಇವರನ್ನು ಪಡೆದ. ಮಕ್ಕಳಾತನಿಗಿದ್ರು ಆ ಮಕ್ಕಳಾರು ಕೂಡ ದ್ರೋಣರನ್ನು ಕೊಲ್ಲಷ್ಟು ಪ್ರಬಲ ವ್ಯಕ್ತಿಗಳಾಗಿರಲಿಲ್ಲ. ದ್ರೋಣರು ಕೊಲ್ತಕ್ಕಂಥ ವ್ಯಕ್ತಿ ಬೇಕಾಗಿತ್ತು. ಆ ರೀತಿ ಪಡೆದಾಗ ಹುಟ್ಟಿ ಬಂದವನೇ ದೃಷ್ಟದ್ಯುಮ್ನ ಅಂತ ಹೆಸರಾಗಿತ್ತು. ಹೆಣ್ಮಕ್ಳು ಮಾತ್ರ ಅವನು ಬೇರೆ ಯಾರೂ ಇರಲೇ ಇಲ್ಲ. ಸೆಕೆಂಡಿಗೆ ಹುಟ್ಟಿ ಗಂಡಾಗಿ ಬಿಟ್ಟಿದ್ಲ, ಆದ್ರಿಂದಾಗಿನೇ ಗಂಡ ದೇಹದಲ್ಲಿ ಕೂತಿದ್ಲ, ಆದ್ರಿಂದ ಪ್ರತ್ಯೇಕ ಹೆಣ್ಣು ಭಗವಂತ ಅವನಿಗಿರಲಿಲ್ಲ. ಈಗ ಸಾಕ್ಷಾತ್ ದ್ರೌಪದಿ ದೇವಿ ಅವತಾರ ಮಾಡಿ ಬಂದಿದ್ದಾರೆ, ಸಾಕ್ಷಾತ್ ಭಾರತಿ ಅವತಾರವಾಯಿತು, ಅತಿ ಶ್ರೇಷ್ಠ ಸಾಧನೆಯನ್ನು ಮಾಡಿದ. ಮುಂದೆ ಈ ಎಲ್ಲ ವಿಚಾರವೂ ಕೂಡ ಜಗತ್ತಿಗೆ ಮುಟ್ಟಿತು. ಭೀಮಾರ್ಜುನರ ಬಲ ವಿಶ್ವಖ್ಯಾತಿಯನ್ನು ಪಡೆಯಿತು. ಸ್ವತಃ ಕೃಷ್ಣ ಕೃತವರ್ಮನನ್ನು ಕಳಿಸಿ ಅಭಿನಂದನೆ ಮಾಡ್ತಾ ಇದ್ದಾನೆ. ಅವತ್ತಿನಿಂದ ರಾಜ ಮಹಾರಾಜರೊಳಗೆ ಪ್ರತ್ಯೇಕವಾಗಿ ಒಂದು ಭಾವನೆ ಬೆಳೀತು. ಜರಾಸಂಧನ ನೇತೃತ್ವದಲ್ಲಿ ದುಷ್ಟರುಗಳೆಲ್ಲ ಒಂದು ಕಡೆ ಸೇರಿಬಿಟ್ಟು ಶಿಷ್ಟರಿಗೆ ಚಿತ್ರಹಿಂಸೆ ಮಾಡ್ತಾ ಇದ್ದ ಕಾಲ. ಎಷ್ಟೋ ಜನ ದ್ರುಪದ, ವಿರಾಟ, ಬಾಲ್ಯಿಕ, ಶಲ್ಯ, ತುಂಬಾ ಧರ್ಮಿಷ್ಠರವರೆಲ್ಲ ಕೂಡ. ಆದರೆ ಈ ಜರಾಸಂಧನ ಒತ್ತಾಯಕ್ಕೆ ಮಣಿದು ಅವನಿಗಿದ್ದ ಬ್ರಹ್ಮನವರ, ಶಿವನವರ, ದುರ್ವಾಸರ ವರಗಳಿಗೆ ಅಂಜಿ ಅವನ ಜೊತೆಗೆ ಸೇರಿಕೊಂಡು ಕೃಷ್ಣನ ವಿರುದ್ಧ ಯುದ್ಧ ಮಾಡತಕ್ಕಂತಹ ಒಂದು ವಿಚಿತ್ರವಾದ ಪರಿಸ್ಥಿತಿಗೆ ಅವರೆಲ್ಲ ಒಳಗಾಗಿದ್ದರು. ಯಾವಾಗ ಭೀಮಾರ್ಜುನರ ಬಲ ಬಳಕೆಗೆ ಬಂತೋ ಅವರೆಲ್ಲ ಬದಲಾಗಿಬಿಟ್ಟರು. ಇನ್ನು ನಾವು ಜರಾಸಂಧನ ಪಕ್ಷಕ್ಕೆ ಸೇರೋದು ಬೇಡ, ಭೀಮಾರ್ಜುನರಂತಹ ಮಹಾನುಭಾವರು ಇರಬೇಕಾದ್ರೆ ಜರಾಸಂಧ ಏನಾದರೂ ನಮ್ಮ ಮೇಲೆ ಈ ದೌರ್ಜನ್ಯವನ್ನು ತೋರಿಸಿದರೆ ಇವರ ರಕ್ಷಣೆ ಪಡೆಯೋಣ ಅಂತ ತೀರ್ಮಾನವನ್ನು ಮಾಡಿ. ಇದು ವಿವೇಕಿಗಳ ಲಕ್ಷಣ. ಇದು ಒಂದು ಆಪತ್ಕಾಲ ಅಂತ ಹೇಳಿ ಎಲ್ಲಿವರೆಗೂ ಇರ್ತಾನೋ ಆಪತ್ಕಾಲ ಮುಗಿದರಕ್ಕೆ ವಾಪಸ್ ಬಂದ್ಬಿಡಬೇಕು. ಕೆಲವರಿರ್ತಾರೆ ಏನೋ ಆಸಕ್ತಿ ಅಂತೇಳಿ ಏಕಾಚಿ ಹೋಗಿ ಏಕಾಚಿ ಮಾಡಬೇಡ, ನೀವು ತುಂಬಾ ಆಸಕ್ತಿ ಅಂತ ಆಗ್ತಾ ಹೇಳಿರ್ತಾರೆ. ಅದು ಜನ್ಮದಲ್ಲಿ ಬಿಟ್ಬಿಡ್ತಾನೆ ಮತ್ತೆ. ಇದು ಭಾರಿ ತಪ್ಪು. ಆಪತ್ತೆಷ್ಟೋ ಅಷ್ಟೇ, ಜನ ಇಲ್ಲಿ ತಪ್ಪು ಮಾಡ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಪತ್ ಅಷ್ಟು ದಿವಸ ಇತ್ತು, ಪಾಪ ಪರಿಹಾರವಾಯ್ತು. ಭೀಮಾರ್ಜರ್ ಇದ್ದಾರೆ ಇನ್ನೇನು ಯೋಚನೆ ಅಂತೇಳಿ ಬದಲಾಗಿ ಬಿಡ್ತಾ ಇದ್ದಾರೆ. ಇದು ಒಂದು ಬುದ್ಧಿ. ನಾವೇ ಪೂರ್ಣರಾದ್ರೆ ಯೋಚನೆ ಇಲ್ಲ ಅಂತ ಅವಕಾಶ ಇದ್ದಿಲ್ಲ, ಉಪಯೋಗ ಮಾಡ್ಕೊಳ್ಬಾರದು. ಉಪಯೋಗ ಮಾಡಿಕೊಂಡ್ರು. ಹೀಗಾಗಿ ವಿಶೇಷವಾದಂತಹ ಅವರಿಗೆ ನೆಮ್ಮದಿ ಸಿಗಲಿಕ್ಕೆ ಪ್ರಾರಂಭವಾಯಿತು. ಇದನ್ನೆಲ್ಲ ಧೃತರಾಷ್ಟ್ರ ನೋಡಿದ, ಅವನಿಗೆ ಅನಿವಾರ್ಯವಾಯಿತು. ಇನ್ನು ಪಾಂಡವರಿಗೆ ಅದು ಹಕ್ಕಿನ ರಾಜ್ಯ, ಅದು ಭಿಕ್ಷೆ ಏನೂ ಅಲ್ಲ, ಹಕ್ಕಿನ ರಾಜ್ಯವನ್ನು ಕೊಡಲೇಬೇಕಾಗಿದೆ. ಅವರ ವಯಸ್ಸಿಗೆ ಬಂದಾಗಿದೆ. ತಮ್ಮ ಸಾಧನೆಯನ್ನು ತೋರಿಸಿಬಿಟ್ಟು ಈಗಾಗಲೇ ಈ ಪ್ರಬಲ ರಾಜರಗಳನ್ನೆಲ್ಲ ಗೆದ್ದಾಗಿದೆ ಮತ್ತು ವಯಸ್ಸಿನಲ್ಲೂ ಕೂಡ ಧರ್ಮರಾಜ ಹಿರಿಯನಾಗಿದ್ದಾರೆ. ಎಲ್ಲ ಅಂಶಗಳನ್ನು ಗಮನಿಸಿದ ಸೆಲೆಕ್ಷನ್ ಹೇಗೆ ಮಾಡಬೇಕು ತೋರಿಸ್ತಾ ಇದ್ದ. ಸೆಲೆಕ್ಷನ್ ಒಂದೇ ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ನೋಡೋ, ಇನ್ನೇನು ನೋಡೋದೇ ಇಲ್ಲ. ಎಷ್ಟೊಂದು ಗಮನಿಸ್ತಾರೆ ನೋಡಬೇಕು. ನಿಜವಾದ ಅರ್ಹತೆ ಇದೆ ಅವರಿಗೆ, ಸಾಧನೆ ಮಾಡಿದ್ದಾರೆ ಈಗಾಗಲೇನೆ. ಜೊತೆಗೆ ಅವರಲ್ಲಿ ಹಿರಿತನ ಬೇರೆ, ಸೀನಿಯಾರಿಟಿ ನೋಡಿದ್ದಾರೆ. ಮತ್ತೆ ಧರ್ಮರಾಜ ಸೀನಿಯರ್ ಮೋಸ್ಟ್ ವಂಶದೊಳಗೆ ಸೀನಿಯಾರಿಟಿ ಇದ್ದು ಅರ್ಹತೆ ಇದ್ದು ಸಾಧನೆ ಮಾಡಿರಬೇಕಾದ್ರೆ ಆತನಿಗಲ್ಲದೆ ಬೇರೆಯವರ ರಾಜ್ಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿ ಧೃತರಾಷ್ಟ್ರ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ಈ ಘಟ್ಟವನ್ನು ತಲುಪಿದ್ದೇವೆ ಈಗಾಗಲೇ. ಇದಕ್ಕೆಲ್ಲದಕ್ಕೂ ಕಾರಣವಾಗಿ ಮತ್ತೊಂದು ಕಾರಣ ಇತ್ತು ಆತನಿಗೆ. ಸ್ವಭಾವ ದೈವತ್ವಾಚ ಸ್ವಭಾವೇನ, ಧೃತರಾಷ್ಟ್ರ ಸ್ವತಃ ಯೋಗ್ಯ ಜೀವಿ. ಪಾಪ ಮಕ್ಕಳು ದುಷ್ಟರಾಗಿದ್ದಾರೆ ಅಂದು ಬಿಟ್ಟರೆ ಸ್ವತಃ ಅವನು ಯೋಗ್ಯ ಜೀವಿ. ಎಲ್ಲ ಸೇರಿ ಧರ್ಮದಲ್ಲಿ ಪಟ್ಟಾಭಿಷೇಕವಾಯಿತು, ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮುಂದೇನಾಯ್ತು ಅಂದ್ರೆ ಇನ್ನು ಮುಂದೆ ನೋಡಬೇಕು ನಾವು. ಪಾಂಡವರಿಗೆ ರಾಜ್ಯ ಸಿಕ್ಕಂತ ಒಂದು ಹಂತ ಇದು, ಮುಂದೆ ಯಾವ ಪರಿಸ್ಥಿತಿ ಬದುಕ್ತಾ ಇದೆ, ಏನೇನು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಆದಿ ಪರ್ವ ಮುಂದುವರಿಸಿ ಹೇಳ್ತಾ ಇದೆ. ಇದ್ದ ಕಾಲಕ್ಕೆ ದುರ್ಯೋಧನ ಶಕುನಿ ಅವರೆಲ್ಲ ಕೂಡ ಇದನ್ನು ಯಾವ ಕಾಲಕ್ಕೂ ಸಹಿಸಲಿಕ್ಕೆ ಸಾಧ್ಯತೆ ಇರಲೇ ಇಲ್ಲ ಅವರಿಗೆ, ಸ್ವಭಾವನೇ ಅಂಥದ್ದು. ಆದ್ರಿಂದಾಗಿ ಪಾಂಡವರಿಗೆ ಪ್ರತಿರೋಧವನ್ನು ಮಾಡಬೇಕು ಅಂತ ಹೇಳಿ ಯೋಜನೆ ಹತ್ತನೇ ಇದ್ದ. ಶಕುನಿ ಒಂದು ಉಪಾಯವನ್ನು ಮಾಡಿದ, ದುರ್ಯೋಧನಾದಿಗಳಿಗೆ ಇನ್ನೂ ಸ್ವಲ್ಪ ನೀತಿಯನ್ನು ಹೇಳಬೇಕು ಅಂತ ಯೋಚನೆ ಮಾಡಿದ. ಅವನ ಪ್ರಕಾರ ನೀತಿ ಅಂದ್ರೆ ಅನೀತಿ ಅಂತ ಅರ್ಥ. ಈ ಕಳ್ಳರ ಕೋಡ್ ಆಫ್ ಕಾಂಡಕ್ಟ್ ಅಂದ್ರೇನು? ವ್ಯವಸ್ಥಿತವಾಗಿ ತಪ್ಪು ಮಾಡೋದಷ್ಟೇ, ಇನ್ನೇನೈತ? ಬರೀ ತಪ್ಪು ಮಾಡೋದಲ್ಲ, ವ್ಯವಸ್ಥಿತವಾಗಿ ಮಾಡೋದು. ಅದಕ್ಕೋಸ್ಕರ ಒಬ್ಬ ಗುರುವನ್ನ ಕರೆಸಿಕೊಂಡ್ರಂತ, ಒಬ್ಬ ಗುರುವನ್ನ ಶಕುನಿ ಕರೆಸಿದನ. ಅವನ ಹೆಸರು ಕಣಿಂಕ ಅಂತ, ಅವನ ಹೆಸರು ಕಣಿಂಕ ಅಂತ ಅವನ ಹೆಸರು. ಅವರನ್ನ ಕರೆಸಿಕೊಳ್ತಾ ಇದ್ದ. ಅವನೊಬ್ಬ ಬ್ರಾಹ್ಮಣ, ಅವನೊಬ್ಬ ಬ್ರಾಹ್ಮಣ ಹೆಸರಿಗೆ ಬ್ರಾಹ್ಮಣ, ನಿಜವಾಗ್ಲೂ ರಾಕ್ಷಸ. ಅವನು ರಾಕ್ಷಸ ಬ್ರಾಹ್ಮಣನಾಗಿ ಹುಟ್ಟಿದ್ದ. ಅದಕ್ಕೆ ಅನೇಕ ಬ್ರಾಹ್ಮಣ ರಾಕ್ಷಸರಂತೆ ಇದ್ರೆ ಬ್ರಾಹ್ಮಣರಾಗಿದ್ದಾರೆ ಅಲ್ಲ, ರಾಕ್ಷಸರಾಗಿ ಹುಟ್ಟಿದ್ದ ಸ್ವರೂಪ ಹೊರಗೆ ಬಂತು ಅಂತ ಅಷ್ಟೇ ಅರ್ಥನೇ ಹೊರತು ಬ್ರಾಹ್ಮಣ ರಾಕ್ಷಸನಾಗಿದ್ದ ಕಥೆ ಅಲ್ಲ, ರಾಕ್ಷಸ ಬ್ರಾಹ್ಮಣನಾಗಿ ಹುಟ್ಟಿದ್ದ ಕಥೆ ಅದು. ಆದ್ದರಿಂದ ಬ್ರಾಹ್ಮಣ ಜಾತಿ ಬಹಳ ಪ್ರಸಿದ್ಧಿ ಪಡೆದಿದ್ದರಿಂದ ಯೋಗ್ಯರಷ್ಟೇ ಅಲ್ಲ, ತುಂಬಾ ಅಯೋಗ್ಯರು ಜಾತಿಯಲ್ಲಿ ಹುಟ್ಟಿದ್ರು. ಜಾತಿಯ ಬೆನಿಫಿಟ್ ತಗೊಳ್ಳೋದಿರುತ್ತಲ್ಲ, ಆ ಜಾತಿಯಿಂದ ಬೆನಿಫಿಟ್ ತಗೊಳ್ಬೇಕು ಅಂತ ಹುಟ್ಟಿ ಬಂದವ. ಕಣಿಂಕ ಅವನ ಹೆಸರು. ಅವನು ಶಕುನಿಯ ಗುರು, ಶಕುನಿಯ ಗುರು. ಅವನಿಗೆ ಯಾರು ಗುರುಗಳು ಅಂದ್ರೆ ಶಿಷ್ಯ ಸುರೇತರ ಗುರುಹು. ನಾಮ್ನಾ ಕಣಿಂಕ ಇತಿ ಚ ಆಸುರ ಕೋ ದ್ವಿಜೋ ಹುತ್ ಶಿಷ್ಯ ಸುರೇತರ ಗುರುಹು ಶಕುನೇಹೇ ಗುರುಸ್ಸಹ. ಅವನು ಶಕುನಿಯ ಗುರು, ಶುಕ್ರಾಚಾರ್ಯರ ಶಿಷ್ಯವು. ಶುಕ್ರಾಚಾರ್ಯರು ಸುರೇತರ ಗುರುಗಳು ಅಂದ್ರೆ ರಾಕ್ಷಸರ ಗುರುಗಳು. ಬೃಹಸ್ಪತ್ಯಾಚಾರ್ಯರು ದೇವಗುರುಗಳಾದರೆ ಶುಕ್ರಾಚಾರ್ಯರು ರಾಕ್ಷಸರ ಗುರುಗಳು. ಅವರ ಹತ್ತಿರ ಓದಿದವನು ಕಣಿಂಕ. ಶುಕ್ರಾಚಾರ್ಯ ಭಾರಿ ಒಳ್ಳೆಯವರು. ಶುಕ್ರವಾರ ಶುಕ್ರ ಗ್ರಹ ಗೆಡ್ತೇವಲ್ಲ, ಅದರ ದೇವತೆಗಳು ಅವರೇನು. ಶುಕ್ರಾಚಾರ್ಯ ಭಾರಿ ಒಳ್ಳೆಯವರು. ಅವರ ಅಪಾಯಿಂಟ್ಮೆಂಟ್ ಆಗಿದ್ ಮಾತ್ರ ಆ ಪೋಸ್ಟ್ ಸಿಕ್ತು ಪಾಪ ಅವರಿಗೆ, ದೈತ್ಯ ಗುರುಗಳ ಪೋಸ್ಟ್ ಅವ್ರಿ ಪಾಪ. ಆದ್ರಿಂದ ಅವರು ಕೆಟ್ಟದ್ರೆ ಸಿಲೆಬಸ್ ಪ್ರಕಾರ ಅವ್ರು ಪಾಠ ಮಾಡಬೇಕಾಗಿತ್ತು. ಆದ್ರಿಂದ ಕೆಟ್ಟ ಸಿಲೆಬಸ್ ಅವರೇನ್ ಮಾಡ್ತಾರೆ ಪಾಪ, ವೇಷ್ಟ್ರು ಭಯ ಆಗಿಲ್ಲ ಅದಕ್ಕೆ. ಅವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ. ಬೃಹಸ್ಪತ್ಯಾಚಾರ ಹಾಗಲ್ಲ, ಅವ್ರು ಒಳ್ಳೆಯವರು, ಒಳ್ಳೆ ಕಡೆ ಅಪಾಯಿಂಟ್ಮೆಂಟ್ ಆಯ್ತು. ದೇವಗುರುಗಳಾದ್ರಿಂದಾಗಿನೇ ಒಳ್ಳೆ ಮಾನ್ಯತೆ ಇತ್ತು. ಶುಕ್ರಾಚಾರ್ಯರು ಕೆಟ್ಟ ಶುಕ್ರ ನೀತಿ ಅಂತಾನೆ ಪ್ರಸಿದ್ಧ. ಶುಕ್ರ ನೀತಿ ಎಂಬುದು ಶುಕ್ರಾಚಾರ್ಯ ಪ್ರವರ್ತನೆ ಮಾಡಿದ ನೀತಿ. ಈ ಅದು ಅಸುರ ನೀತಿ ಅದು. ಬೃಹಸ್ಪತ್ಯಾಚಾರ್ಯ ನೀತಿ ಎಂಬುದು ಬೃಹಸ್ಪತಿ ನೀತಿ, ಅದು ದೇವತೆಗಳ ನೀತಿ ಅದು. ಮತ್ತೆ ಎರಡು ಶಾಸ್ತ್ರಗಳು ಪ್ರಚಾರದಲ್ಲಿ ಉಂಟು. ಶುಕ್ರ ನೀತಿನೂ ಇದೆ, ಬೃಹಸ್ಪತಿ ನೀತಿನೂ ಇದೆ. ದೇವತೆಗಳು ಹೇಗೆ ಬದುಕಬೇಕು ಅನ್ನೋದು ಬೃಹಸ್ಪತಿ ನೀತಿಯ ಸಾರಾಂಶ. ದೈತ್ಯರು ಹೇಗೆ ಬದುಕಬೇಕು ಅನ್ನೋದು ಶುಕ್ರ ನೀತಿಯ ಸಾರಾಂಶ. ಆ ಶುಕ್ರ ನೀತಿಯನ್ನೆಲ್ಲ ಕಣಿಕ ಅವರ ಬಳಿ ಅಧ್ಯಯನವನ್ನು ಮಾಡಿದ್ದ. ಅದನ್ನ ಅವನು ಶಕುನಿಗೆ ಉಪದೇಶ ಮಾಡಿದ್ದ. ಶಕುನಿ ಯೋಚನೆ ಮಾಡಿದ, ತಾನು ಗೊತ್ತಿದ್ದಷ್ಟು ಹೇಳಿದ ದುರ್ಯೋಧನಾದಿಗಳಿಗೆ. ಆದರೆ ವಿಶೇಷ ಶಿಕ್ಷಣವಾಗಬೇಕಾದ್ರೆ ನಮ್ಮ ಗುರುಗಳ ಕೈಯಲ್ಲಿ ಹೇಳಿಸಬೇಕು ಅಂತ ತೀರ್ಮಾನ ಮಾಡಿ ಕಣಿಕನನ್ನೇ ಕರೆಸಿದ. ಕರೆಸಿ ಅದನ್ನೆಲ್ಲ ದುರ್ಯೋಧನಾದಿಗಳನ್ನ ಕೂಡಿಸಿ ಪಾಠ ಮಾಡಿಸ್ತಾ ಇದ್ದ. ಅದಿಡೀ ಒಂದು ಅಧ್ಯಾಯ ಪೂರ್ತಿ ಮಹಾಭಾರತದಲ್ಲಿ ಕಣಿಕ ನೀತಿ ಅಂತಾನೆ ಬರುತ್ತೆ. ಕಣಿಕ ನೀತಿ ಅಂತ ಭಾಗದ ಹೆಸರೇ ಅದು. ಅದು ಕೂಟ ನೀತಿ ಅಂದ್ರು ಅದೇನೆ, ಕೂಟ ನೀತಿ ಅಂದ್ರೂ ಅದೇ, ಕಣಿಕ ನೀತಿ ಅಂದ್ರೂ ಒಂದೇ, ಆಸುರ ನೀತಿ ಅಂದ್ರೂ ಅದೇನೆ, ಅದನ್ನೆಲ್ಲ ಹೇಳಿಸ್ತಾ ಇದ್ದಾರೆ. ಆ ನೀತಿಯ ಸಾರಾಂಶವನ್ನ ಆಚಾರ್ಯರು ಒಂದೇ ಶ್ಲೋಕದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೊಡ್ತಾ ಇದ್ದಾರೆ. ಬಹಳ ಸುಂದರವಾದ ಶ್ಲೋಕ. ಅಸುರರ ಜೀವನದ ಆದರ್ಶ ಏನಿರ್ತದೆ ಎಂಬುದನ್ನು ಹೇಳಿದ್ದಾರೆ. ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತೋ ಖೇಲಂಚ ಧರ್ಮಾದಿ ಕಾರ್ಯಮಪಿ ಯಸ್ಯ ಮಹೋಪಧಿ ಸ್ಯಾತ್ ಶ್ರೇಷ್ಠ ಸಯೇವ ನಿಖಿಲಾತ್ ಸುರ ದೈತ್ಯ ಸಂಘಾತ್. ಇದು ಅಸುರ ನೀತಿಯ ಸಂಗ್ರಹ. ಇದು ಅದರ ಅರ್ಥ ಏನು ಅಂದ್ರೆ ಛದ್ಮೈವ ಯತ್ರ ಪರಮಂ, ಮೋಸಕ್ಕೆ ಮೊದಲ ಮಣೆ ಅಂತ ಅರ್ಥ. ಏನೇ ಮಾಡಿ ಮೋಸ ಮಾಡಿ ಬದುಕಬೇಕು. ಇವತ್ತು ಜನ ತಿಳ್ಕೊಂಡ್ರೆ ಹಾಗತಾನೆ, ಒಳ್ಳೆತನಕ್ಕೆ ಕಾಲ ಇಲ್ಲ, ಮೋಸ ಮಾಡಿದ್ರೆ ಗೆದ್ದ ಅಂತ ಅರ್ಥ. ಮನುಷ್ಯ ಇವತ್ತು ಮೋಸವೇ ಜೀವನದ ಪರಮಸಿದ್ಧಿ ಅಂತ ಬದುಕಿದ್ರೆ ವಿಕಾಸನ ಇದ್ದಾರೆ. ಛದ್ಮೈವ ಯತ್ರ ಪರಮಂ, ಛದ್ಮ ಅಂದ್ರೆ ವಂಚನೆ, ವಂಚನೆಯೇ ಅತ್ಯಂತ ಶ್ರೇಷ್ಠ. ಹರಿದೇವ ಪರವ ಹರಿದೇವ ಗುರು ಅಲ್ಲ. ಛದ್ಮೈವ ಯತ್ರ ಪರಮಂ, ಮೋಸಕ್ಕೆ ಮೊದಲ ಮಣೆ. ನಸುರಾಶ್ಚ ಪೂಜ್ಯಾಹ, ದೇವತೆಗಳ ಆರಾಧನೆ ಮಾಡಕೂಡದು. ಇವತ್ತು ಸಿದ್ಧಾಂತ ಹಾಗೆ ತಾನೆ, ದೇವತೆಗಳ ಆರಾಧನೆ ಕೈ ಬಿಟ್ರು, ಈ ಬಾಬಾಗಳ ಆರಾಧನೆ ಪ್ರಾರಂಭ ಮಾಡಿ. ಅಂದ್ರೆ ಏನೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜನ ಸಾಲು ಸಾಲು ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಎಷ್ಟು ಜನ ಹೋಗ್ತಾರೋ ಅದ್ರ 10-100 ಜನ ಇವತ್ತು ಹೋಗಬಾರ ಜಾಗಕ್ಕೆ ಹೋಗ್ತಾರೆ. ಕ್ರಿಮಿನಲ್ಸ್ ಅವರೆಲ್ಲ ಇವತ್ತು ಗುರುಗಳು, ಅನೇಕರ ಪಾಳಿ ಗುರುಗಳವರೆಲ್ಲ ಕೂಡ ಎಷ್ಟು ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಗೌರವ. ಅವ್ರ ಕೇಸ್ ಇಟ್ಟರೆ ತೆಗೆದ್ರೆ ಗೋವಿಂದ ಬಯೋಡೇಟಾ ಸರಿಯಾಗಿ ಕೊಟ್ಟ ಅಂತ ಕೇಳಿದ್ರೆ ಅವ್ರು ಜೈಲಲ್ಲಿ ಇರಬೇಕಾದವರು. ಅದೇ ಜನ ಎಷ್ಟು ಮೂರ್ಖರಾಗ್ತಾರೆ. ವಿಚಾರಕ್ಕೆ ಎಷ್ಟು ತಿಲಾಂಜಲಿ ಕೊಡ್ತಾರೆ, ವಿವೇಕಕ್ಕೆ ವಿಶ್ರಾಂತಿ ಕೊಟ್ಟು ಬದುಕ್ತಾರೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತನೇ ಬೇಡ. ನಮ್ಗೊಂದು ಅರ್ಥ ಆಗುತ್ತೆ, ಜನಗಳಿಗೆ ಏನು ಬೇಕು ಕಲಿಯುಗದಲ್ಲಿ, ಎಲ್ಲಾ ಯುಗದಲ್ಲೂ ಬೇಕಾದ್ದೇನು, ಹೊಟ್ಟೆಗೆ ಅನ್ನ ಹೇಗೋ ತಲೆಗೆ ಜ್ಞಾನ ಬೇಕೇ ಬೇಕು. ಏನಾದ್ರು ತಿಳಿದಕ್ಕೆ ಇಷ್ಟಪಡ್ತಾರೆ. ಅದನ್ನ ಹಸಿವಾದವನು ಏನು ಇಲ್ಲ ಅಂತ ಕೇಳಿದ್ರೆ ಕೊಟ್ಟು ತಿನ್ಬೇಕಲ್ಲ ಅವನು. ಹಸಿವಾದವನು ಒಳ್ಳೆ ಪದಾರ್ಥ ಇಲ್ಲ ಅಂದ್ರೆ ಸಿಕ್ಕಿದ್ದೆ ತಿಂದೇ ತಿಂದೇ ತಿಂತಾನೆ. ಮಕ್ಕಳನ್ನು ಟಿಕ್ ಟೊಂಟಿ ಬಾಯಿಲಿ ಇಟ್ಕೋತಾರೆ ನೋಡಿದ್ರ, ಯಾವ ಮಗು ಕೂಡ ಹೋಗಿ ಹಾಲಿನ ಬಾಟ್ಲು ಬಾಯಿಲಿ ಇಟ್ಕೊಂಡಿದ್ರೆ ಯಾರು ನೋಡಿರ್ಲಿಕ್ಕಿಲ್ಲ. ಟಿಕ್ ಟೊಂಟಿ ಇಟ್ಟರೆ ಕಷ್ಟ ಬಾಯಿ ಹಾಕತ್ತೆ, ಬಿಡೋದಿಲ್ಲ. ಮನುಷ್ಯನ ನೇಚರ್ ಅದು ಅಂದ್ರೆ ಕೆಟ್ಟದ್ದಕ್ಕೆ ಬಲುಬೇಗ ಆಕರ್ಷಿತರಾಗ್ತಾನೆ ಮನುಷ್ಯ. ಇವತ್ತು ಮಗು ಟಿಕ್ ಟೊಂಟಿನ ಬಾಯಲ್ಲಿ ಹೇಗಿಟ್ಕೊಳ್ಳುತ್ತೋ, ಇವತ್ತು ಮಕ್ಕಳಂತ ಬುದ್ಧಿ ವಯಸ್ಸಾಗಿದ್ರು ಕೂಡ ಬುದ್ಧಿ ಬೆಳೆದೇ ಹೋಗಿದ್ರೆ ಅವ್ರ ಹಸರಂತಾನೆ ಹೋಗೋದು. ಅವ್ರ ಕೆಟ್ಟ ಕೆಟ್ಟ ಶಾಸ್ತ್ರವನ್ನೇ ಓದೋದು, ಕೆಟ್ಟ ಕೆಟ್ಟ ಗ್ರಂಥಗಳನ್ನೇ ಓದೋದು, ಕೆಟ್ಟ ಕೆಟ್ಟ ವಿಚಾರವನ್ನೇ ತಿಳಿಯೋದು. ನಸುರಾಶ್ಚ ಪೂಜ್ಯಾಹ, ದೇವತೆಗಳ ಆರಾಧನೆ ಇಲ್ಲ, ದೆವ್ವಗಳ ಆರಾಧನೆ ನಡೆಸ್ತಾ ಇರ್ತಾರೆ. ದೇವತೆಗಳ ಆರಾಧನೆ ಸುಲಭ, ದೈತ್ಯ ಪಿಶಾಚಿಗಳ ಆರಾಧನೆ ಭಾರಿ ಕಷ್ಟ. ದೇವತೆಗಳ ಆರಾಧನೆ ಏನು ಕಷ್ಟಪಡಬೇಕಾಗಿಲ್ಲ. ಒಳ್ಳೆ ಬೆಳಗಿನ ಜಾವ ಏಳಿ, ಒಳ್ಳೆ ತುಳಸಿ ಹೂವು ಪುಷ್ಪ ಇಂಥವುಗಳಿಂದ ಆರಾಧನೆ, ಒಳ್ಳೆ ಸ್ನಾನ ಮಾಡಿ ಪ್ರಶಾಂತ ವಾತಾವರಣದಲ್ಲಿ ಕೂಡಿ ದೇವ ಪೂಜೆಗೆ ಸಾಮಗ್ರಿಗಳನ್ನ ಬಹಳ ಶ್ರೇಷ್ಠವಾದದ್ದು. ಅದು ಹಸುರದ ಪೂಜೆ ಆಗಲ್ಲ, ಅಮಾವಾಸ್ಯ ಆಗಬೇಕು, ಮಧ್ಯರಾತ್ರಿ ಆಗಬೇಕು, ಶ್ಮಶಾನಕ್ಕೆ ಹೋಗಬೇಕು, ಎಷ್ಟು ಭಯಂಕರ ಹೋದ್ರೆ ಆಟ್ಮೇಲೆ ಆಗಬೇಕು ಭಯ ಇದ್ರೆ ಅಂತ ವಾತಾವರಣ. ಸ್ನಾನ ಗಿನ ಮಾಡಲೇಬಾರದು, ಅವತ್ತಲ್ಲ ಜನ್ಮದಲ್ಲೇ ಮಾಡಬಾರದು, ಇಂಥವ್ರದ್ದು ಅಸಹ್ಯ. ಇಂಥದ್ರ ಜನ ಮೆಚ್ಚುತ್ತಾರಲ್ಲ ಎಂತ ಆಶ್ಚರ್ಯ, ಎಷ್ಟು ಜನಗಳು ಅದಕ್ಕೆ ಹೋಗ್ತಾರೆ. ಇವತ್ತು ನೋಡಿ, ಸರಿಯಾಗಿ ಓದಿ ಪಾಸ್ ಮಾಡೋದು ಭಾರಿ ಸುಲಭ, ಕಾಪಿ ಹೊಡೆಯೋದು ಭಾರಿ ಕಷ್ಟ. ತುಳ್ಕೊಂಡಿರ್ತಾರಷ್ಟೇ ಭಾರಿ ಕಷ್ಟ ಕಾಪಿ ಹೊಡೆಯೋದು. ಮೊದಲು ತಯಾರು ಮಾಡ್ಕೋಬೇಕು, ಜೇಬಲ್ಲಿ ಇಟ್ಕೋಬೇಕು, ಎಲ್ಲೆಲ್ಲ ಇಟ್ಕೋಬೇಕು, ತಲೆ ಬಿಟ್ಟು ಎಲ್ಲ ಕಡೆ ಇಟ್ಕೋಬೇಕು, ಶೂಸಲ್ಲಿ ಇಟ್ಕೋತಾರೆ, ಮತ್ತೆ ಶೂಸಲ್ಲಿ ಇಟ್ಕೋತಾರೆ, ಎಲ್ಲೆಲ್ಲ ಇಟ್ಕೋತಾರೆ, ಎಷ್ಟು ಕಷ್ಟ ನೋಡಿದ್ರ. ಮತ್ತೆ ಬರೀಬೇಕಾದ್ರೆ ಬರೀ ಆ ಕಡೆ ಕಡೆ ನೋಡ್ತಾನೆ ಇರ್ಬೇಕು, ಅವ್ರು ಯಾವಾಗ ಹಿಡಿತಾರೆ ಅವರು ಅಂತ ಹೇಳ್ಬಿಟ್ಟು ಸ್ಕ್ವಾಡ್ ಬಂತ ಇಲ್ಲೇಟರ್ ನೋಡ್ತಾ ನೋಡ್ಬೇಕು. ಆಮೇಲೆ ಮತ್ತೆ ಟ್ಯಾಬ್ಲೇಷನ್ ಯಾರ ಹತ್ರ ಇದು, ವ್ಯಾಲ್ಯೇಷನ್ ಯಾರ ಹತ್ರ ಇತ್ತು, ಬರೀ ಇದೇ ಕೆಲಸ ಅವನಿಗೆ. ಮನೆ ಏನಾಗುತ್ತೆ, ಹಬ್ಬ ಬಾದ್ರೆ ಓದ್ತಾನೆ, ಅದೊಂದು ಪಾಸ್ ಆಗ್ತಾನೆ ಅಷ್ಟೇ. ಇವನ್ ಹಾಗಾಗಿ ಎಷ್ಟು ಕಷ್ಟ ನೋಡಿದ್ರೆ ಅದ್ರ ಸಿಕ್ಕರೆ ಡಿಸ್ಮಿಸ್ ಆಗ್ತಾನೆ, ಮರ್ಯಾದೆ ಹೋಗುತ್ತೆ, ಡಿಬಾರ್ ಆಗ್ತಾನೆ, ಒಂದಲ್ಲ ಎರಡಲ್ಲ. ಆ ಸರಿಯಾಗಿ ಓದೋರು ಯಾವ ಯೋಚನೆ ಇಲ್ಲ ಅವನಿಗೆ, ಪುಸ್ತಕ ಇರುತ್ತೆ ಹೇಳೋದಿರುತ್ತೆ, ಅದ ನಿಶ್ಚಿಂತೆ. ಅವ್ರು ಪಕ್ಕದಲ್ಲಿ ಬಂದು ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರೆ ಕಣ್ಣೆತ್ತೋದಿಲ್ಲ ಅವನು, ಯಾಕೆ ಭಯ ಪಡಬೇಕು, ಓದಿದ್ದೇನೆ ಬರೀತಾರೆ ಅಷ್ಟೇ. ಸಾಚ ವ್ಯವಹಾರ ಇದೆ. ಇಷ್ಟಾದ್ರೂ ಈ ಮೋಸ ಮಾಡಿದ್ರೆ ಕಾಪಿ ಹೊಡೆದ್ರೆ ಫೇಲ್ ಆಗೋದೇ ಜಾಸ್ತಿ. ಯಾತಕ್ಕೆ, ಇದೇ ಜೀವನದಲ್ಲೂ ಹಾಗೆ. ಸರಿಯಾದ ಮಾರ್ಗ ಪಾಸ್ ಆಗ್ಲಿಕ್ಕೆ ಇದ್ರೂ ಕೂಡ ಮನುಷ್ಯ ಓದ್ದೆ ಫೇಲ್ ಆಗೋರು ಒಂದು ಗುಂಪು, ಕೆಟ್ಟದ ಪಾಸ್ ಮಾಡಕ್ಕೋ ಇನ್ನೊಂದು ಗುಂಪು. ಅದು ವಿದ್ಯಾರ್ಥಿಗಳಲ್ಲಿ ಹೇಗಿದೆಯೋ ಜನಗಳಲ್ಲೂ ಹಾಗೆ ಇದೆ. ಅಂಥವರಿಗೆ ದುರ್ಯೋಧನ ನೀತಿ ಇದೆ. ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಹ, ದೇವತೆಗಳ ಪೂಜೆಯನ್ನು ಮಾಡಲೇಬೇಡಿರಿ. ಆಮೇಲೆ ಸ್ವಾರ್ಥೇನ ವಂಚನ ಕೃತೆ ಜಗತಃ ಅಖಿಲಂಚ, ಏನೇ ಕೆಲಸ ಮಾಡಿದ್ರು ಕೂಡ ಒಂದು ಸ್ವಾರ್ಥ ಅಂತ ಇರಬೇಕು ಅಂತ ಹೇಳ್ತಾನೆ. ಸ್ವಾರ್ಥವಿಲ್ಲದೆ ಕೆಲಸ ಮಾಡಲೇಕೂಡದು, ಅದೇ ಶುರುವಾಗಿರೋದು. ಈಗ ಫೈಲ್ ಮುಂದಕ್ಕೆ ಹೋಗ್ಬೇಕಲ್ಲ, ನನಗೇನು ಕೊಡ್ತೀರಿ ಕೇಳ್ತಾನ, ಸರ್ಕಾರ ಕೊಡುತ್ತಲ್ಲ ಅದು ನೀನ್ ಕೊಡ್ತೀರಿ ಅಂತ ಕೇಳ್ತಾರೆ. ಎಷ್ಟು ಆಶ್ಚರ್ಯ ಇರ್ಬೋದು. ಸ್ವಾರ್ಥೇನ ವಂಚನ ಕೃತೆ, ಇದು ಎಲ್ಲರ ಅಭ್ಯಾಸ ಆಗಿಬಿಟ್ಟಿದೆ. ಇವತ್ತೇ ದಿವಸ ನಾವು ಕೇಳದೆ ನಮ್ಮ ಸ್ವಂತಕ್ಕೆ ಏನಾದ್ರು ಲಾಭ ಇಲ್ಲದೆ ಹೋದ್ರೆ ನಾವು ಮಾಡಬಾರದು ಅನ್ನೋ ರೀತಿ ಜನ ಬದುಕ್ತಾ ಇದ್ದಾರೆ. ಈಗ ದುರ್ಯೋಧನ ಅವತ್ತೇನು ಕಲ್ತ್ಕೊಂಡ, ಇವತ್ತು ಜಗತ್ತೆಲ್ಲ ಫಾಲೋ ಮಾಡ್ತಾ ಅದನ್ನು ಕಲ್ತ್ಕೋಬೇಕಾದ್ರೆ ಅವತ್ತಿನ ದಿವಸ ಒಬ್ಬನ ಕರೆಸಿ ಕೋಚಿಂಗ್ ತಗೋಬೇಕಾಗಿತ್ತು. ಇವತ್ತು ಕೋಚಿಂಗ್ ಕೊಡೋ ರೀತಿ ಜನ ಇದ್ದಾರೆ, ತಾವೇ ಎದ್ಬಿಟ್ಟಿದ್ದಾರೆ ಹೆಚ್ಚು ಕಡೆ. ಯಾರು ಬಂದ್ರೆ ಹ್ಯಾಗ ಮಾಡ್ಬೇಕು ಅಂತ ಹೇಳ್ತೇನೆ ಬಾ ಅಂತ ಹೇಳೋ ಸ್ಥಿತಿಯಲ್ಲಿ ಮನುಷ್ಯ ಬಂದ್ಬಿಟ್ಟಿದ್ದಾನೆ ಈಗಾಗಲೇ. ಸ್ವಾರ್ಥೇನ ವಂಚನ ಕೃತೆ ಜಗತ್ತೋ ಅಖಿಲಂಚ, ಜನಕ್ಕೆ ಮೋಸ ಮಾಡಬೇಕಷ್ಟೆ. ದೇವಸ್ಥಾನಕ್ಕೆ ಹೋಗ್ಬೇಕು ಹೇಳ್ತಾನೆ ಅವನು ಕಣಿಗೆ, ದೇವಸ್ಥಾನಕ್ಕೆ ಹೋಗ್ಬೇಕು, ಭಕ್ತಿಯಿಂದ ಹೋಗಬಾರದು, ಜನ ಇವನು ದೈವ ಭಕ್ತ ಅಂತ ನಂಬಬೇಕು ಅದಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಎಷ್ಟು ನಾಟಕ ಮಾಡ್ತಾನೆ, ಲೆಕ್ಕ ಹಾಕಬೇಕು. ಜನಕ್ಕೆ ಮೋಸ ಮಾಡೋದಕ್ಕೋಸ್ಕರ ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು. ನೋಡಿದ್ರೆ ಎಲ್ಲ ನೇಯ ವಾದಿರಾಜ ಸ್ವಾಮಿಗಳು ಬರೀತಾರಲ್ಲಿ, ಸಂಧ್ಯಾವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು. ಯಾತಕ್ಕೆ ಗೊತ್ತಾ, ಜನ ನೋಡ್ಲಿ ಅಂತ ಮಾಡಬೇಕು ಅಂತ ಹೇಳ್ತಾರೆ. ಜನ ನೋಡ್ಲಿ ಅಂತ ಮಾಡಬೇಕೋ, ಅವರೆಲ್ಲ ಮೋಸ ಹೋಗಬೇಕು, ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು. ಅದೇ ಅಂದ್ರೆ ಅವನು ಹೇಳೋ ರೀತಿ ನೋಡಿಬಿಟ್ರೆ ಜನಗಳು ಇವತ್ತು ನಡೀತಿರೋ ಸ್ವಚ್ಛವಾಗಿ ಹಾಗೆ ಜನಗಳಿಗೆ ತೋರಿಕೆಯ ರೀತಿಯಲ್ಲಿ ಅವ್ರು ಏನು ನಂಬ್ತಾರೋ ನಾವು ನಂಬಿಸ ಮಾಡಬೇಕು. ಬೆನಿಫಿಟ್ ನಾವು ತಗೊಳ್ಬೇಕು, ಅವ್ರು ಮೂರ್ಖರು ಅವರಾಗಬೇಕು. ಇದು ನಮ್ಮ ಸಿದ್ಧಾಂತ ಅಂತ ಹೇಳ್ಕೊಡುತ್ತ. ಎಷ್ಟು ಪಾಪಿಷ್ಟ ಅವರು. ಸ್ವಾರ್ಥೇನ ವಂಚನ ಕೃತೆ ಜಗತಃ ಅಖಿಲಂಚ, ಎಲ್ಲದರ ಹಿನ್ನೆಲೆಯಲ್ಲಿ ಸ್ವಾರ್ಥ, ಪ್ರತಿಯೊಂದು ಹಿನ್ನೆಲೆಯಲ್ಲಿ ಮೋಸ, ಜಗತ್ತನ್ನ ನಾಶ ಮಾಡಿ ನಾವು ಬದುಕಬೇಕು. ಧರ್ಮಾಧಿಕಾರ್ಯಮಪಿ ಯಸ್ಯ ಮಹೋಪಧಿಷ್ಯ, ಧರ್ಮಾಚರಣೆ ಮನಃಪೂರ್ವಕ ಮಾಡಲೇಬಾರದು. ತೀರ ಮಾಡೋ ಪ್ರಸಂಗ ಬಂತು ಅಂದ್ರೆ ಯಾಕೆ ಮಾಡಬೇಕು ಅಂದ್ರೆ, ಅನಿವಾರ್ಯ ಅನ್ನೋ ಪ್ರಸಂಗ ಬಂದ್ರೆ, ಇನ್ನು ಧರ್ಮ ಮಾಡಕ್ ಬಿಟ್ರೆ ಆಗೋದಿಲ್ಲ ಅಂತ ಪ್ರಸಂಗ ಬಂದ್ರೆ ಆಗ ಮಾಡಬೇಕಷ್ಟೇ. ಆಕ್ಚುಲಿ ಶಾಸ್ತ್ರ ಹೇಳುತ್ತದೆ ಅಧರ್ಮ ಮಾಡಕೂಡುದು. ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಪ್ರಸಂಗ ಬಂದ್ರೆ ಆ ಕಾಲದ ಪೂರ್ತಿ ಧರ್ಮವನ್ನು ಕಡಿಮೆ ಮಾಡಿ ಅಂತ ಹೇಳುತ್ತಷ್ಟೇ. ಅವನು ಹಾಗಲ್ಲ, ಆಪತ್ಕಾಲ ಬಂದ್ರೆ ಮಾತ್ರ ಧರ್ಮ ಮಾಡಬೇಕೆ ಹೊರತು. ಮಿನಿಲೇಟ್ ನೋಡ್ತಿದ್ದಾನೆ, ಎಲ್ಲರ ಸ್ಕ್ವಾಡ್ ಬೇರೆ ನಿಂತ್ಕೊಂಡ್ಬಿಟ್ಟಿದೆ, ಆ ಕಾಪಿ ಹೊಡಿಬಾರ್ದಷ್ಟೇ. ಅದು ನೋಡ್ತಿರ್ತಾರಲ್ಲ, ಆ ಕಾಪಿ ಹೊಡಿಬಾರ್ದು, ಉಳಿದಂತೆ ಹೊಡಿಬೇಕು ಅವನು ಸಿದ್ಧಾಂತ. ಎಷ್ಟು ಆಶ್ಚರ್ಯ ನೋಡಿದ್ರ, ಇವನ್ ಹಾಗಲ್ಲ. ಪುಸ್ತಕ ಇನ್ನೊಬ್ಬರು ತಂದು ಮುಂದಿಟ್ಟರು ಬಡಿಯೋದು ಸಾಧ್ಯ, ಫೇಲ್ ಆದರೂ ಪರವಾಗಿಲ್ಲ, ಅದನ್ನು ಹೊಡೆಯಲಾರೆ ತಿವುಂತದೆ ಆದರ್ಶ, ಅವನ ಆದರ್ಶ ಆಗಲ್ಲ. ಜನಗಳು ಗಮನಿಸ್ತಾ ಇದ್ರೆ ಮಾತ್ರ ಧರ್ಮಾಚರಣೆ ಮಾಡಬೇಕೆ ಹೊರತು ಇವಾದ್ರೂ ಮಾಡಿಕೊಡು. ಪಕ್ಕದಲ್ಲಿ ಯಾರೂ ಇಲ್ಲ, ಮತ್ತೆ ಏಕಾದಶಿ ಉಪವಾಸ ಅಂತ ಎಲ್ಲ ಊರುಗೋಗಿದ್ದಾರೆ, ಯಾರು ನೋಡ್ತಾರೆ ಈಗ? ಅವ್ರು ಬಂದಲ್ಲಿ ಮತ್ತೆ ಮಾಡಿದ್ರಾಯ್ತು. ಈ ತರ ತಂತ್ರ, ದೇವ್ರು ನೋಡ್ತಾರೆ ಎಂಬ ಜ್ಞಾನ ಇಲ್ಲ, ಧರ್ಮ ಕಾಪಾಡುತ್ತಾನೆ ಎಚ್ಚರ ಇಲ್ಲ, ದೇವತೆಗಳಿದ್ದಾರೆ ಅನ್ನೋ ಯೋಚನೆ ಇಲ್ಲ, ಅವ್ರು ಏನಿದ್ರು ಜನಗಳು ಮೋಸ ಅಷ್ಟೇ. ಈ ರೀತಿ ಬದುಕುದು, ಈ ರೀತಿ ಅವನು ಬದುಕ್ತಾನಲ್ಲ, ಶ್ರೇಷ್ಠಸ್ಥೈವ ನಿಖಿಲಾತ್ ಸುರ ದೈತ್ಯ ಸಂಘ. ಅವನು ಹೆಚ್ಚೆಚ್ಚು ದೀಕ್ಷೆ ಪಡ್ಕೋತಾ ಹೋದಂತೆ, ಕಪಟ ವಂಚನೆಗಳಲ್ಲಿ ಪ್ರಾವೀಣ್ಯ ಪಡೆದಂತೆ ಅವನ ಅಂತಸ್ತು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅವನ ಅಂತಸ್ತು ಜಾಸ್ತಿ ಆಗುತ್ತೆ, ಈ ರೀತಿ ಬದುಕಬೇಕು ಅಂತೇಳಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಛದ್ಮೈವ ಯತ್ರ ಪರಮಂ ನಸುರಾಶ್ಚ ಪೂಜ್ಯಾಹ ಸ್ವಾರ್ಥೇನ ವಂಚನ ಕೃತೆ ಜಗತೋ ಅಖಿಲಂಚ ಧರ್ಮಾಧಿ ಕಾರ್ಯಮಿ ಯಸ್ಯ ಮಹೋಪಧಿಷ್ಯಾತ್ ಶ್ರೇಷ್ಠಸ್ಥೈವ ನಿಖಿಲಾತ್ ಸುರ ದೈತ್ಯ ಸಂಘ. ಈಗ ಬದುಕಬೇಕು ಅನ್ನೋ ನೀತಿಯನ್ನ ಅವನು ಹೇಳ್ತಾ ಬರ್ತಾನೆ. ದುರ್ಯೋಧನಾದಿಗಳು ಎಂಥವ್ರು ಅಂದ್ರೆ ಸ್ವತಃ ದುಷ್ಟರು, ಇದ್ದಿದ್ದೆ ಆ ಫೀಲ್ಡ್ನೊಳಗೆ. ಇದೆಲ್ಲ ಕೇಳಿದ್ರಿಂದ ಅವ್ರಿಗೆ ಇನ್ನೂ ಒಳ್ಳೆ ಒಂಥರ ಇದಾದ್ರು ರಿಫ್ರೆಶರ್ ಕೋರ್ಸ್ ಆದಾಗತ್ತೆ ಅವರೆಲ್ಲ ಕೂಡ, ಒಂಥರ ಪುನರಾವರ್ತನೆ ಪುನರ್ಮರಣ ತರಗತಿ ಆದಂತೆ ಆಯ್ತು. ಒಳ್ಳೆ ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಕೇಳ್ಕೊಂಡಿರ್ತದೆ ಅದನ್ನೆಲ್ಲ ಕೂಡ. ಇದೆಲ್ಲ ಕೇಳಿಕೊಂಡು ಅದನ್ನೇ ಮಾಡಬೇಕು. ಅವ್ನು ಹೇಳಿಕೊಟ್ಟಿದ್ದು ಒಂದಾದರೆ ನೂರು ಪಟ್ಟು ಬೆಳೆಸ್ಕೊಂಡಿರಂತೆ. ಕಣಿಂಕ ಹೇಳಿಕೊಟ್ಟಿದ್ದು 1%, ಇವ್ರು 99% ಯಾಡ್ ಮಾಡಿದ್ರಂತ. ಯಾಡ್ ಮಾಡಿ ಬರೀ ದುಷ್ಟರು ದುಷ್ಟರು. ಯಾಕೆಂದ್ರೆ ಕಣಿಂಕ ಹೇಳಿದ ನೀತಿಯನ್ನು ಅನುಸರಣೆ ಮಾಡಿದ ದುರ್ಯೋಧನಾದಿಗಳು ವಿಶ್ವದಲ್ಲಿ ಕಂಡ ಮಹಾ ಖಳನಾಯಕರುಗಳು. ರಾವಣ ರಾಮಾಯಣದ ಖಳನಾಯಕನಾದರೆ ದುರ್ಯೋಧನ ಮಹಾಭಾರತದ ಖಳನಾಯಕ. ರಾವಣ ದುರ್ಯೋಧನದಲ್ಲಿ ದುರ್ಯೋಧನ ಅಂತಸ್ತು ರಾವಣನ್ನು ಮೀರಿಸಿತ್ತು. ಅಂದಮೇಲೆ ಈ ಕಣಿಂಕ ಹೇಳಿದ್ದಕ್ಕಿಂತ ಅವನೆಷ್ಟು ಸ್ವಂತ ಬೆಳೆಸ್ಕೊಂಡ ಅಂತ ಹೇಳೋದಕ್ಕೆ ಸಾಕ್ಷಿ. ಮಧ್ಯೆ ಮಧ್ಯೆ ಸೆಕೆಂಡ್ ಗೈಡೆನ್ಸ್ ಬೇರೆ, 100 ಜನಗಳ ಬಗ್ಗೆ ಪಾಠ ಇದು. ಇದನ್ನೆಲ್ಲ ಅವ್ರು ಹೇಳುತ್ತಿದ್ದಾಗ ಏನಾಯ್ತು, ಭೀಷ್ಮರು ಸುಮ್ಮನೆ ಇದ್ರ, ದ್ರೋಣರು ಸುಮ್ಮನೆ ಇದ್ರ, ಧೃತರಾಷ್ಟ್ರ ಸುಮ್ಮನೆ ಇದ್ರ ಅಂದ್ರೆ ಅವರ ಕಣ್ಣಿಗೆ ಕಾಣದಂತೆ ಅವರ ಗಮನಕ್ಕೆ ಬರದಂತೆ ಶಕುನಿ ವ್ಯವಸ್ಥೆ ಮಾಡಿದ್ದ ಅಂತ. ಹಿರಿಯರ ಗಮನಕ್ಕೆ ಬರದಂತೆ ವ್ಯವಸ್ಥೆ ನಡೀತಾರೆ. ಇವತ್ತು ನಡೀತಾರೆ ಹಾಗೇನೆ, ಮಕ್ಕಳು ಕ್ಲಾಸ್ಗೆ ಹೋಗಿದ್ದಾರೆ ತಿಳ್ಕೊಂಡಿರ್ತಾರೆ, ಅವ್ರ ಕ್ಲಬ್ನಲ್ಲಿ ಕೂತಿರ್ತಾರೆ, ಹುಡುಗ ಹೋಗಿಬಿಟ್ಟು ಗೊತ್ತಾಗೋದಿಲ್ಲ, ಫೇಲ್ ಆದಾಗಲೇ ಗೊತ್ತಾಗೋದಿಲ್ಲ, ಅಯ್ಯೋರ ಹುಡುಗ ಹೀಗಾಗಿಬಿಟ್ಟ. ಅಷ್ಟೊತ್ತಿ ಟೂ ಲೇಟ್, ಏನೂ ಪ್ರಯೋಜನ ಬರೋದಿಲ್ಲ. ಎಷ್ಟೋ ಜನ ಗಮನಿಸೋದೇ ಇಲ್ಲ, ತಿಂಗಳಿಗೊಮ್ಮೆ ಫೀಸು ಬಟ್ಟೆ ಬರೆ ಕೊಟ್ಟರೆ ಆಯ್ತು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವನ ಆಗು ಹೋಗೋದನ್ನು ನೋಡೋದೇ ಇಲ್ಲ, ಅವನು ಎಲ್ಲಿದ್ದಾನೆ, ಎಷ್ಟು ಓದಿದ್ದಾನೆ, ಎಷ್ಟು ಮಾರ್ಕ್ಸ್ ಬಂದಿದೆ ಏನು ಗಮನಿಸೋದೇ ಇಲ್ಲ. ಅದರ ದುಷ್ಪರಿಣಾಮ ಏನಾಗುತ್ತೆ, ಅವ್ರ ಗಮನಕ್ಕೆ ಬರೋ ಹೊತ್ತಿಗೆ ರಿಪೇರಿ ಮಾಡಕ್ ಆಗೋದೇ ಇಲ್ಲ. ಇಲ್ಲ ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಇಲ್ಲ ಕಳ್ಳನಾಗಿರ್ತಾನೆ, ಇಲ್ಲ ಸುಳ್ಳನಾಗಿರ್ತಾನೆ, ಹೇಳೋದಕ್ಕೆ ಹೋದ್ರೆ ಇವನ ಗೆಟೌಟಂತಾನಷ್ಟೇ. ಇದನ್ನು ಗಮನಿಸಬೇಕು. ಮಕ್ಕಳನ್ನ ತಂದೆ ತಾಯಿಗಳು ಸರಿಯಾಗಿ ಗಮನಿಸದೆ ಹೋದ್ರೆ ಏನಾಗ್ತಾರೆ ಎಂಬುದಕ್ಕೆ ಒಂದು ದೃಷ್ಟಾಂತ ಇದೆ. ಆದರೆ ಕೆಡಿಸೋ ಜನಗಳು ತಂದೆ ತಾಯಿ ಗಮನಕ್ಕೆ ಬರದಂತೆ ಕೆಡಿಸ್ತಾರೆ. ಆ ರೀತಿ ಇವರು ಅವರ ವೇಳೆಯನ್ನ ಅವು ತಮ್ಮ ತಗೊಂಡ್ಬಿಡ್ತಾರೆ. ಅದನ್ನೆಲ್ಲ ಕೂಡ ಇವರ ಬಗ್ಗೆ ಎಚ್ಚರ ವಹಿಸದೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದುಕೊಳ್ಳೆ ಸಾಕ್ಷಿ. ಇವತ್ತು 100ಕ್ಕೆ 100 ಅಂಶ ಎಲ್ಲೋ ಎಕ್ಸೆಪ್ಷನ್ಸ್ ಕೇಳಿಬಿಟ್ಟುಬಿಟ್ರೆ ಅಡ್ಡಾದಿ ಹಿಡಿತಕ್ಕಂತ ವಯಸ್ಸು. ಸ್ಕೂಲು ಕಾಲೇಜಿಗೂ ಕಲಿತಾರೆ ಬಿಡ್ತಾರೋ ಗೊತ್ತಿಲ್ಲ, ಅವರು ದುಷ್ಟ ಅಭ್ಯಾಸ ಕಲಿಯೋದು ಮಾತ್ರ ನಿಶ್ಚಿತ. ಇವತ್ತು ಹಿಂದಿನ ಕಾಲಕ್ಕೊಂದು ಪದ್ಧತಿ ಇತ್ತು, ಯಾರೋ ಒಂದು ಹಂತದ ಜನ ಕುಡಿತಾರೆ ತಿಂತಾರೆ ಏನೇನೋ ಮಾಡ್ತಾರೆ ಅಂತಿತ್ತು. ಇವತ್ತು ಆ ಕೆಲಸ ಮಾಡೋದು ಭಾರಿ ವಯಸ್ಸಾದವರಲ್ಲ, ಅವರಿಗಿಂತ ಜಾಸ್ತಿ ವಿದ್ಯಾರ್ಥಿಗಳು ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು ಅದ ಪಬ್ಬಾರ್ ಸೇರ್ಕೊಂಡಿರ್ತಾರೆ, ಎಲ್ಲ ಡ್ರಗ್ ಕುಡಿದು ಬಿದ್ದಿರ್ತಾರೆ. ಯಾರಿಂದ ಯಾರ ಮೇಲೆ ದೇಶದ ಭವಿಷ್ಯ ಅವಲಂಬಿಸಿದೆ, ಮನೆತನದ ಗೌರವ ಅವಲಂಬಿಸಿದೆ ಅಂತ ಜನಗಳೆಲ್ಲ ಇವತ್ತು ಕಂಡ ಕಂಡ ದುಶ್ಚಟಗಳಿಗೆ ಬಲಿಯಾಗ್ತಾರೆ. ಅದೆಲ್ಲ ತಂದೆ ತಾಯಿಗಳ ಗಮನಕ್ಕೆ ಬರೋ ಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಕೆಲವು ತಂದೆ ತಾಯಿ ಎಂತವ್ರು ಗೊತ್ತಾ, ಅವ್ರ ಅಂಥವ್ರೇ ಇರ್ತಾರೆ, ಅದೊಂದು ಸಮಸ್ಯೆ ಬೇರೆ. ಅವ್ರ ಹಾಲೆ ಕೆಟ್ಟೋಗಿ ಆಗಿರುತ್ತೆ ಈಗಾಗಲೇ, ಅಲ್ಲಿ ಮಕ್ಕಳ ಬಗ್ಗೆ ಎಚ್ಚರ ತಗೊಳ್ಳೋ ಸ್ಥಿತಿಯಲ್ಲಿ ಅವರೇ ಇರೋದಿಲ್ಲ. ಅದರ ದುರ್ಲಾಭವನ್ನು ಹೇಗೆ ದುಷ್ಟರು ಪಡಿತಾರೆ ಅಂತ ಹೇಳೋದಕ್ಕೆ ಈ ಶಕುನಿ ಕಣಿಂಕ ಮೊದಲಾದವರೆಲ್ಲ ದುರ್ಯೋಧನಾದಿಗಳಿಗೆ ಹೇಳಿಕೊಟ್ಟಿದ್ದು ಒಳ್ಳೆ ದುಷ್ಟಾಂತ ಇದೆ. ದುರ್ಯೋಧನಾದಿಗಳು ಯಾರು ಹೇಳ್ಕೊಡಿದ್ರು ದುಷ್ಟರೇ, ಅವರ ವಿಚಾರ ಬೇರೆ. ಆದರೆ ದುಷ್ಟತನಕ್ಕೆ ಆ ಸ್ವರೂಪದ ದುಷ್ಟರಾದವರನ್ನ ತಿದ್ದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದರೆ ದುಷ್ಟರು ಅಂತ ನಾವೇ ತೀರ್ಮಾನ ಮಾಡಿಕೊಳ್ಳಬಾರದು. ನಮ್ಮ ಪ್ರಯತ್ನ ಎಷ್ಟು ಅಷ್ಟು ಮಾಡಿಬಿಡಬೇಕು. 100ಕ್ಕೆ 90 ಪಾಲು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಖಂಡಿತ ನಮ್ಮ ಮಟ್ಟಿಗೆ ಜವಾಬ್ದಾರಿ ಕಡಿ. ಸರಿಯಾಗಿ ಮೇಷ್ಟ್ರು ಪಾಠ ಮಾಡಿಬಿಟ್ಟ ಅಂದ್ರೆ ಹುಡುಗರು ಫೇಲ್ ಆದ್ರೆ ಮೇಷ್ಟ್ರು ತಪ್ಪಲ್ಲ, ಇವನೇ ಪಾಠ ಮಾಡದೆ ಹೋದ್ರೆ ನಾಳೆ ಇವನು ಜವಾಬ್ದಾರನತ್ತ. ನಮಗೆ ತನ್ನ ಹೊಣೆ ಏನಿದೆಯಲ್ಲ ಅದನ್ನ ಸರಿಯಾಗಿ ನಿರ್ವಹಿಸಬೇಕು ಅಂತಿದ್ರೆ ದೊಡ್ಡವ್ರು ಹೇಗಿರಬೇಕು. ಆದ್ರೆ ದುಷ್ಟರು ಆಗಿನ ಕಾಲದಲ್ಲಿ ಅಷ್ಟು ವ್ಯವಸ್ಥೆ ಮಾಡಿದ್ರು ಅಂದ್ರೆ ಭೀಷ್ಮದ್ರೋಣಾದಿಗಳಿದ್ದ ಮಹಾನುಭಾವರು ಇದ್ದ ಕಾಲ ಅದು. ಅಂಥವ್ರು ಸಿಗೋದೇ ಭಾರಿ ದುರ್ಲಭ. ಮದ್ ಭೀಷ್ಮದ್ರೋಣರಂತವ್ರು ಸಿಗೋದು ಭಾರಿ ದುರ್ಲಭ. ಈ ಕಣಿಂಕ ಚಕ್ರಿ ಅಂತವ್ರು ಬೇಕಾಷ್ಟನ ಸಿಗ್ತಾರೆ. ಅಂದಮೇಲೆ ಅವತ್ತಿನ ಸ್ಥಿತಿಗಿಂತ ಇವತ್ತಿನ ಪರಿಸ್ಥಿತಿ ತುಂಬಾ ಕೆಟ್ಟೋಗಿರ್ತಕ್ಕಂತ ಕಾಲ. ಎಷ್ಟೋ ಮೇಷ್ಟ್ರುಗಳು ಹುಡುಗರಿಗೆ ಏನ್ ಹೇಳ್ಕೊಡ್ತಾರೆ ತಿಳ್ಕೊಂಡಿದ್ದೀರಿ, ಅವನೇ ಸ್ಮೋಕ್ ಮಾಡಿ ಬರ್ತಾನೆ, ಏನ್ ಪಾಠ ಹೇಳ್ತಾನೆ ಹುಡುಗರಿಗೆ. ಈ ಸ್ಮೋಕ್ ಮಾಡ್ಬೇಕು ನಗ್ತಾರೆ ಹುಡುಗರು, ನೀವೇ ಮಾಡಿ ಬಂದಿಲ್ಲ, ಉತ್ತರ ಕೊಡಕ್ ಬರೋದಿಲ್ಲ. ಒಂದೀಗ ನನ್ನ ಪಾಠದ ರೂಮ್ ನಲ್ಲಿ ಸರಿಯಾಗಿದ್ದರೆ ಸಾಕು ಅಂತ ತಿಳ್ಕೊಂಡ್ಬಿಟ್ಟಿರೋ ತಪ್ಪು. ಅವನ ನಡತೆ ಮಕ್ಕಳು ವಾಚ್ ಮಾಡ್ತಾ ಇರ್ತಾರೆ. ಅವನು ನೋಡ್ತಾ ಇರ್ತಾರೆ. ಅವನು ಮಾಡೋ ಒಂದು ತಪ್ಪನ್ನು ಇವರು ಹತ್ತರಷ್ಟು ಬೆಳೆಸ್ಕೊತಾರೆ. ಒಂದು ತಪ್ಪು ಮಾಡಿದ್ರೆ ಇವ್ರಿಗೆ ರೈಟ್ ಬಂದ್ಬಿಡತ್ತಾಗ್ಲೇನೆ. ಅವನು ಕೇಳಿದ್ರೆ ನೀವೇ ಮಾಡಿದ್ದೀರಲ್ಲ ಅನ್ನಕ್ ಬರುತ್ತೆ ಅಂತ ಹೇಳಿ ಒಂದ್ ಸುಳ್ಳು ಅವನ ಹೇಳಿ ಹತ್ತು ಸುಳ್ಳು ಹೇಳ್ತಾರೆ. ಒಂದ್ಸರಿ ಅವನು ತಪ್ಪಾಡಿ ಹತ್ತರ ತಪ್ಪು ಮಾಡ್ತಾರೆ. ಇಂಥ ಅನರ್ಥ ಇವತ್ತು ನಡೀತಾನೆ ಇರುತ್ತೆ. ದುರ್ಯೋಧನಾದಿಗಳ ಜೀವನ ಈ ರೀತಿಯಾಗಿ ಬೆಳೀತಾ ಹೋಯ್ತು. ಆದ್ರೆ ಧೃತರಾಷ್ಟ್ರ ಗಮನಕ್ಕೆ ಬರದಂತೇನೆ ಹೋಯ್ತು ಕೊನೆಗೂ ಕೂಡ. ಒಂದು ದಿವಸ ದುರ್ಯೋಧನ ಶಕುನಿಯ ಸಮೇತ ಬಂದು ಧೃತರಾಷ್ಟ್ರನನ್ನ ಕೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಅಪ್ಪ ನಮಗೆಲ್ಲ ತುಂಬಾ ದುಃಖ ಆಗಿದೆ, ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ನಿನ್ನಂಥ ದೊಡ್ಡ ವ್ಯಕ್ತಿ, ನಿನ್ನಂಥ ಪ್ರತಿಷ್ಠಿತನಾದ ವ್ಯಕ್ತಿ ಇವತ್ತು ತುಂಬಾ ಅಪಕೀರ್ತಿಗೊಳಗಾಗಿದ್ದಿ, ಅದಕ್ಕೆ ನಾನು ನೋಡ್ಲಕ್ಕೆ ನನಗೆ ಆಗ್ತಾ ಇಲ್ಲ, ತುಂಬಾ ದುಃಖ ಪಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅವರ ಅಪ್ಪನಿಗೆ ಆಶ್ಚರ್ಯ, ಇಷ್ಟು ನನ್ನ ಬಗ್ಗೆ ಕಾಳಜಿ ಬಂತಲ್ಲ ಮಗನಿಗೆ ಅಂತ ಖುಷಿ ಆಯ್ತು. ಪಾಪ ಎಂದು ಕ್ಯಾರೇ ಅಂತ ಅಪ್ಪನ ಕೇಳಿದವನಲ್ಲ ಅವನು. ನೋಡಿದ್ರೆ ಒಳ್ಳೆ ಮಾತಾಡ್ತಾ ಇದ್ದಾನಪ್ಪ, ನಿನ್ನ ಕೀರ್ತಿ ಕೆಟ್ಟ ಹೋಗ್ತಾ ಇದೆ, ಕಳಂಕ ಬರ್ತಾ ಇದೆ, ಏನ್ ಮಾಡ್ಬೇಕು ನಾನು ತೋಚ್ತಾ ಇಲ್ಲ ಅಂತ ಹೇಳಿದಾಗ ಏನಾಯ್ತು ದುರ್ಯೋಧನ ಅಂತ ಕೇಳ್ತಾರೆ. ಅಪ್ಪ ತುಂಬಾ ನಿನ್ನ ಕೀರ್ತಿ ಕಳಂಕ ಬಂದ್ಬಿಟ್ಟಿದೆ, ಜನ ಎಲ್ಲ ಮಾತಾಡ್ಕೋತಾ ಇದ್ದಾರೆ, ಏನಂತ ಮಾತಾಡ್ಕೋತಾರೆ ಅಂತ ಕೇಳಿದ. ಎಂತ ಧೃತರಾಷ್ಟ್ರ ಇವನು, ಕುರುಡ ಅಂದ್ರೆ ಕುರುಡನೇ ಆಗಿಬಿಟ್ಟಿದ್ದಾನೆ, ತನ್ನ ಮಕ್ಕಳನ್ನೆಲ್ಲ ಬೀದಿ ಪಾಲು ಮಾಡಿಬಿಟ್ಟು ತನ್ನ ತಮ್ಮನ ಮಕ್ಕಳಿಗೆ ರಾಜ್ಯ ಕೊಟ್ಬಿಟ್ಟಿದ್ದಾನೆ, ಜನ ಆಡ್ಕೋತಿದ್ದಾರೆ ಅಂತ ಹೇಳ್ತಾರೆ. ಯಾರು ಆಡ್ಕೊಂಡಿಲ್ಲ, ಸುಳ್ಳೆ ತಾನೇ ತಾನೇ ಸೃಷ್ಟಿ ಮಾಡ್ಕೋತಾ ಇದ್ದಾನೆ ಮಾತೆಗಳ. ಜನಗಳೆಲ್ಲ ಅಂತ ಇದ್ದಾರೆ, ತಮ್ಮನ ಮಕ್ಕಳಿಗೆ ರಾಜ್ಯ ಕೊಟ್ಬಿಟ್ಟ ಧೃತರಾಷ್ಟ್ರ ರಾಜ ಸ್ವಂತ ಮಕ್ಕಳನ್ನ ಬೀದಿ ಪಾಲು ಮಾಡ್ತಾ ಇದ್ದಾನೆ ಅಂತ ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳಿದ. ಅವನು ಕೇಳ್ತಾನೆ, ಏನು ದುರ್ಯೋಧನ ಏನ್ ಮಾಡಿದ್ದೆ ನಿಮಗೆ ಅಂತ ಕೇಳ್ತಾರೆ. ಅಪ್ಪ ಯೋಚನೆ ಮಾಡೋ ನೀನೇನೆ, ನಾವು ನಿನ್ನ ಸ್ವಂತ ಮಕ್ಕಳು, ನಮಗೆ ರಾಜ್ಯ ಏನು ಕೊಟ್ಟೇ ಇಲ್ಲ ನೀನು, ಆದ್ರೆ ಪಾಂಡವರು ನಿನ್ನ ತಮ್ಮನ ಮಕ್ಕಳು, ಅವರಿಗೆಲ್ಲ ರಾಜ್ಯ ಕೊಟ್ಟ ನೀನು ನಮಗೇನು ಕೊಟ್ಟಿದ್ದೆ? ಏನು ಕೊಟ್ಟಿಲ್ಲ, ನಮಗೇನು ದುಃಖ ಇಲ್ಲ. ಪಾಪ ನಿನ್ನ ಅಪ್ಪ ತಾನೇ, ನಮಗೇನು ದುಃಖ ಇಲ್ಲ. ಜನ ಆಡ್ಕೋತಾರಲ್ಲ ಅದ್ರೊಳಗೆ ಭಾರಿ ಸಂಕಟ ಆಗುತ್ತೆ ನಮಗೆ ಅಂತ ಹೇಳಿದ. ಭಾರಿ ಸಂಕಟ ಆಗುತ್ತೆ, ಅದು ಯಾವ ರೀತಿ ಮಕ್ಕಳ ತಂದೆ ತಾಯಿಗಳ ಮನಸ್ಸನ್ನ ನಿಧಾನವಾಗಿ ಒಂಥರ ಪೊಲ್ಯೂಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ದುರ್ಯೋಧನ ಇಂಟ್ರೊಡಕ್ಷನ್ ಒಳ್ಳೆ ಸಾಕ್ಷಿ. ನನಗೇನು ಅನ್ಸೋದಿಲ್ಲ, ನಮಗೆ ರಾಜ್ಯ ಇಟ್ಟರು ಬಿಟ್ಟು ನಿಮ್ಮಪ್ಪ ಅತ್ತೆ ನಿಮ್ಮ ನಿನ್ನಂತ ಪುಣ್ಯಾತ್ಮ ಅಪ್ಪ ಇದೆಯಲ್ಲ ನಮ್ಗೆ ಅಷ್ಟು ಸಾಕು, ಆ ನಿನ್ನ ಕೀರ್ತಿ ಭಾರಿ ಕಳಂಕ ಬರ್ತಾ ಇದೆ, ಯಾ ತಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಅವನು ಕೇಳ್ತಾನೆ. ಪಾಂಡವರು ರಾಜ್ಯ ಕೊಟ್ಟರೆ ಏನ್ ತಪ್ಪಾಯ್ತು ಅಂತ ಕೇಳ್ತಾನೆ. ಅಪ್ಪ ಏನು ಮೊದಲನೇ ತಪ್ಪು ಏನು ಗೊತ್ತಾ, ನಿನ್ನ ಮಕ್ಕಳಲ್ಲ ಮೊದಲನೇ ತಪ್ಪು, ನಿನ್ನ ಮಕ್ಕಳಲ್ಲ. ಎರಡನೇದಾಗಿ ಅವರಿಗೆ ನಿನ್ನ ಮಕ್ಕಳಿಗೆ ಏನೂ ಕೊಟ್ಟಿಲ್ಲ ನೀನು, ಎರಡನೇದಾಗಿ ಏನೂ ಕೊಟ್ಟಿಲ್ಲ, ಅವ್ರಿಗೆ ಎಲ್ಲ ಕೊಟ್ಬಿಟ್ಟಿದ್ಯಾ, ಇದನ್ನ ಜನ ಎಂದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪಾಂಡವ ನಿನಗೇನೋ ಮಾಡಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಪಾಂಡವ ನಿನಗೇನೋ ಮಾಡಿಬಿಟ್ಟಿದ್ದಾರೆ, ಮಾಡ್ತಾರಲ್ಲ ಮಾಟಾಮಂತ್ರ ಅಂತ ಹೇಳಿ ಏನೋ ಮಾಡಿರಬೇಕು, ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಬುದ್ಧಿ ಕೆಡಿಸ್ಬಿಟ್ಟಿದ್ದಾರೆ, ಹಾಗೆ ಮಾಡ್ತಾ ಇದ್ದೀ ಅಂತ ಇದ್ದಾರೆ. ಇದನ್ನ ನೋಡಕ್ ನಮಗ್ ಆಗ್ತಾ ಇಲ್ಲ, ಆದ್ದರಿಂದ ತುಂಬಾ ದುಃಖದಿಂದ ಹೇಳ್ತಾ ಇದ್ದೇನೆ ಅಂತ ಹೇಳಿ. ಧೃತರಾಷ್ಟ್ರನಿಗೆ ಇನ್ನೂ ಬುದ್ಧಿ ಅವನ ಕೈಯಲ್ಲೇ ಇದ್ದ ಕಾಲ, ಸ್ವಲ್ಪ ಯೋಚನೆ ಮಾಡ್ತಾನೆ. ಓಹೋ, ಮಕ್ಕಳಿಗೆ ಪಾಂಡವರಿಗೆ ಐಶ್ವರ್ಯ ಕೊಟ್ಟಿದ್ದು ರಾಜ್ಯ ಕೊಟ್ಟಿದ್ದು ಅದು ಕೆಡಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಅಸೂಯೆ ಬಂದಿದೆ ಅವರಿಗೆ ಅಂತ ತಿಳ್ಕೊಂಡು ಎಲ್ಲರಿಗೂ ಮಾತಾಡ್ತಾನೆ. ದುರ್ಯೋಧನ ಈಗೆಲ್ಲ ಮಾತಾಡಬೇಡ, ಪಾಂಡವರಿಗೆ ನಾನ್ ರಾಜ್ಯ ಕೊಟ್ಟೆ ನಾನ್ ರಾಜ್ಯ ಕೊಟ್ಟೆ ಅಂತ ಅನ್ನಬೇಡ. ಪಾಂಡವರು ರಾಜ್ಯ ಕೊಡ್ಲಿಕ್ಕೆ ನಾನು ಯಾರು, ಅವರಿಗೆ ಸ್ವಂತ ಅರ್ಹತೆ ಇದೆ, ಅದಕ್ಕೆ ರಾಜ್ಯ ಬಂದಿದೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಧೃತರಾಷ್ಟ್ರ. ಏನ್ ಸರ್ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟಿರಿ ಅಂತ ಕೇಳಿದ್ರೆ, ನಾನು ಮಾಡ್ಕೊಂಡಿದ್ದು ಎಲಿಜಿಬಿಲಿಟಿ ಇದೆ, ಫಸ್ಟ್ ರ್ಯಾಂಕ್ ಮಾಡ್ಕೊಳ್ಳೇಬೇಕಲ್ಲ ಅಂತ ಹೇಳಿದ್ರೆ ಹಾಗೂ ಹಾಕಿ, ನನ್ನ ಉಪಕಾರ ಅಲ್ಲ ಅದು, ನನ್ನ ಕರ್ತವ್ಯ ಅಂತ ಹೇಳ್ತಾರಲ್ಲ ಹಾಕಿ. ಗೋನಾಮ ಪಾಂಡುತನಯೇಶು ಪ್ರೀತಿಂ ನಯಾತಿ ನಿಜ ವೀರ್ಯ ಭವೋಚ್ಚಯೇಶು. ಪಾಂಡವರು ಎಂಥವ್ರು ಗೊತ್ತಾ, ಸ್ವಂತ ಶಕ್ತಿಯಿಂದ ಮುಂದೆ ಬಂದಿದ್ದಾರೆ, ಒಳ್ಳೆ ಚೆನ್ನಾಗಿ ಓದಿದ್ದಾರೆ, ಶಸ್ತ್ರಾಸ್ತ್ರ ಸಂಪನ್ನರಾಗಿದ್ದಾರೆ, ಸಜ್ಜನಿಕೆಯನ್ನು ಮೈಗೂಡಿಸಿಕೊಂಡಿದ್ದಾರೆ, ದಿಗ್ವಿಜಯವನ್ನು ಮಾಡಿ ರಾಜ್ಯವನ್ನು ಗೆದ್ದಿದ್ದಾರೆ. ನಮ್ಮ ರಾಜ್ಯ ಈ ಮೊದಲಿದ್ದಿದ್ದು ಎಷ್ಟು ನಿಮಗೆ ಗೊತ್ತಿದೆ, ಈ ಭೀಮಾರ್ಜುನರಿಂದ ಎಷ್ಟು ಬೆಳೆದಿದೆ ಗೊತ್ತಾ ಅಂತ ಹೇಳ್ತಾರೆ. ಭೀಮಾರ್ಜುನರಿಂದ ತುಂಬಾ ದೊಡ್ಡದಾಗಿ ಬೆಳೆದಿದೆ. ಇಷ್ಟೆಲ್ಲ ಮಾಡಿದ ಪಾಂಡವರು ತಮ್ಮ ಅರ್ಹತೆಯಿಂದ ಮುಂದೆ ಬಂದ್ರೆ ಅದು ಕಸೂಯ ಪಡಬೇಡ, ಯಾರೋ ಹೇಳಿದ್ದಾರೆ ಅಂತ ಹೇಳಿ ನಿನ್ನ ಬುದ್ಧಿ ಕೆಡಿಸ್ಕೋಬೇಡ ದುರ್ಯೋಧನ ಎಂದು, ಈ ಮಾಡೋದು ಸರಿಯಲ್ಲ ಅಂತ ಹೇಳಿ. ಆಗ ದುರ್ಯೋಧನ ಹೇಳ್ತಾನಪ್ಪ, ಅದೆಲ್ಲ ಸಾಧ್ಯ ಇಲ್ಲ, ನಾನು ನಿನಗೇನೋ ಹೇಳಿದೆ ನಿನಗೆ ಅರ್ಥವಾಗ್ತಾ ಇಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ನಿನಗೆ ಅರ್ಥವಾಗ್ತಾ ಇಲ್ಲ ಅಂತ ಕಾಣುತ್ತೆ, ನಮಗೆ ತುಂಬಾ ದುಃಖವಾಗಿದೆ, ದುಃಖವಾಗಿದೆ, ನೀನೇನೂ ಇಲ್ಲ, ನಮಗೆ ಆ ರಾಜ್ಯ ಬೇಕು, ನಮಗೆ ಆ ರಾಜ್ಯ ಬೇಕು, ಪಾಂಡವರ ರಾಜ್ಯ ಸಿಕ್ಕಬಾರದು, ಇದನ್ನ ನೇರವಾದ ಅಪೇಕ್ಷೆ ಅಂತೆ. ಮೊದಲು ಯಾವುದೋ ಇಂಡೈರೆಕ್ಟ್ ಶುರು ಮಾಡಿದವನು ಡೈರೆಕ್ಟ್ ಆಗಿ ಹೇಳ್ತಾನೆ, ನಮಗೆ ಬೇಕು ಪಾಂಡವರಿಗೆ ತಪ್ಪಿಸು ನಮಗೆ ಕೊಡು ಅಂತ ಕೇಳಿದರು. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು ಧರ್ಮ ದುರ್ಯೋಧನ, ಈಗೆಲ್ಲ ಮಾತಾಡಬೇಡ, ತುಂಬಾ ತಪ್ಪಾಗುತ್ತೆ. ಯಾವಾಗಲೂ ಕೂಡ ಕ್ಷೇಮಾಯನೋ ಭವತಿವೋ ಬಲವದ್ದಿರೋ ಸಹ, ಒಳ್ಳೆ ಸುಭಾಷಿತ ಇದೆ, ಕ್ಷೇಮಾಯನೋ ಭವತಿವೋ ಬಲವದ್ದಿರೋ ಸಹ, ಬಲವಂತರೊಂದಿಗೆ ಬಲಿಷ್ಠರೊಂದಿಗೆ ವಿರೋಧ ಕಟ್ಟಿಕೊಳ್ಳೋದು ಎಂದೂ ಮಂಗಳಕ್ಕೆ ಕಾರಣವಾಗೋದಿಲ್ಲ, ಎಂದೂ ಸುಖಾಂತವಾಗೋದಿಲ್ಲ. ನೀನು ಪಾಂಡವರ ಮೇಲೆ ನಿಷ್ಕಾರಣವಾಗಿ ದ್ವೇಷ ಸಾಧಿಸ್ತಾಯಿ, ಅದು ತಪ್ಪದು. ದೊಡ್ಡವರ ಮೇಲೆ ದ್ವೇಷ ಮಾಡತಕ್ಕಂಥದ್ದು ಎಂದು ಅಪಾಯಕ್ಕೆ ಆತ್ಮಘಾತಕವಾದ ಪದ್ಧತಿ, ಹಾಗೆಲ್ಲ ಮಾಡಬೇಡ ಅಂತ ದುರ್ಯೋಧನ ಯೋಚನೆ ಮಾಡ್ತಾನೆ. ಅಪ್ಪ ಸರಿಯಾದ ದಾರಿಯಲ್ಲಿದ್ದಾನಲ್ಲ, ಹೇಗಾದ್ರೂ ತಪ್ಪಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆಗ ಕೊನೆಯ ಅಸ್ತ್ರವನ್ನು ತೆಗಿತಾನೆ. ಅಪ್ಪ ಒಟ್ಟು ರಾಜ್ಯ ಅವರಿಗೆ ತಾನೆ, ನಮಗೇನು ರಾಜ್ಯ ಇಲ್ಲ ಹೌದಲ್ಲೋ, ಯೋಚನೆ ಮಾಡಬೇಡ. ಹಾಗಿದ್ರೆ ನಾವೆಲ್ಲ ಸಿದ್ಧರಾಗಿದ್ದೇವೆ, ಇನ್ನೊಂದು ಮಾತು ಕೇಳೋಣ ಅಂತ ಬಂದ್ವಿ, ಕೆಲಸ ಆಗೋದಿಲ್ಲ ಅಂದ್ರೆ ಏನೋ ಉಪಯೋಗ ಇಲ್ಲ. ಈಗೋ ಕೊನೆಯ ಮಾತು ಹೇಳುತ್ತೆ, ಪಾಂಡವರನ್ನೇನಾದ್ರೂ ನೀನು ರಾಜ್ಯ ಭ್ರಷ್ಟರನ್ನಾಗಿ ಮಾಡಿ ಇಲ್ಲಿಂದ ಕಳಿಸದೆ ಹೋದ್ರೆ ನಾವ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗೋ ನಿನ್ನೆದಿ ನಾವೆಲ್ಲ ಸತ್ತೋಗಿ ಬಿಡ್ತೇವೆ, ಎಲ್ಲೆಲ್ಲದಕ್ಕೆ ನಾವು ಸತ್ತೋಗ್ತು, ಪ್ರಾಣ ಕಳ್ಕೊಂಡ್ಬಿಡ್ತೇವೆ, ಆತ್ಮಹತ್ಯೆ ಮಾಡ್ಕೊಂಡು ನಿಜನ್ಭಾಗಾರ ಬರ್ತಾ ಇದ್ರೆ ನೋಡಿ ಆತ್ಮಹತ್ಯೆ ಆತ್ಮ ಅಂತ ಇದ್ದೆ. ಪಾಪ ಅವ್ರದ್ದು ದಾರುಣವಾದ ಆತ್ಮಹತ್ಯೆ, ಇವ್ರದ್ದು ಹಾಗಲ್ಲ, ಭಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ನಾವು ಸತ್ತೋಗ್ತೇವೆ ಸತ್ತೋಗ್ತೇವೆ, ನಿನ್ನ ಎದುರಿಗೆ ಸಾಯ್ತೇವೆ ಶುರು ಮಾಡಿದ. ಇದೊಂದು ಬೆದರಿಕೆಯ ತಂತ್ರ, ಇದು ಬೆದರಿಕೆಯ ತಂತ್ರ. ತಂದೆ ತಾಯಿಗಳು ತಮ್ಮ ಮಾತಿಗೆ ಮಣಿಯದೆ ಹೋದಾಗ, ಸಿನಿಮಾ ದುಡ್ಡು ಕೊಡ್ತೀಯೋ ಇಲ್ಲೋ ಕೊಡೋದಿಲ್ಲ ಬಾಯಿ ಆಡ್ತೇನೆ ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾನಾಗ. ಆ ಕ್ಲಬ್ಗೆ ಹೋಗೋದು ದುಡ್ಡು ಕೊಡ್ತೀಯಿಲ್ಲ ಅಂತ ಕೇಳಿ ಕೊಡೋದಿಲ್ಲ, ಮೊದಲು ಬೈತಾರೆ ಹೊಡಿತಾರೆ, ನಾ ಸಾಯ್ತೇನೆ ಅಂದ್ ಬಿಟ್ರೆ ಕೊಡ್ಲೇಬೇಕಾಗುತ್ತೆ. ಇದು ಮಕ್ಕಳ ಒಂದು ವಿಚಿತ್ರವಾದ ಸೈಕಾಲಜಿ. ದುರ್ಯೋಧನ, ಈ ದುರ್ಯೋಧನ ಕಥೆ ಕೇಳದೇನೆ ಆಗಿರ್ತಾರೆ, ಕೇಳಿಬಿಟ್ರೆ ಇನ್ನೆಷ್ಟು ಮುಂದುವರಿತಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನ ಕಥೆ ಎಂತ ದುಷ್ಟರಿಗೂ ಹೆಚ್ಚು ಸೂಚಿ ಕೊಡತಕ್ಕಂತ ಕಥೆ. ನಾವೆಲ್ಲ ಸತ್ತೋಗಿ ಬಿಡ್ತೇವೆ, ನಿನ್ನೆದರಿಗೆ ಸಾಯ್ತೇವೆ ಅಂತ ಶುರು ಮಾಡಿದೆ. ದುರ್ಯೋಧನ ಈ ಮಾತನ್ನ ಅವತ್ತಿನಿಂದ ಮಧ್ಯ ಮಧ್ಯ ಹೇಳೋ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾನೆ. ಈ ಪಾಂಡವರಿಗೆ ಹೀಗೆ ಮಾಡ್ತೀವೋ ಇಲ್ಲೋ ಸತ್ತೋಗ್ತೇವೆ, ಈಗ ಮಾಡ್ತೀವಿಲ್ಲ ಸತ್ತೋಗ್ತೇವೆ, ನಿನ್ನ ಎದುರಿಗೆ ಸಾಯ್ತೇವೆ, ನಿನ್ನ ಎದುರಿಗೆ ಸಾಯ್ತೇವೆ ಅಂತ. ಈ ಮಾತು ಒಂದು ಒಂದು ಕೊನೆಗೆ ಏನಾಗುತ್ತೆ ಗೊತ್ತಾ, ಅವ್ರ ಎದುರಿಗೆ ಸಾಯ್ತಾರೆ. ಕೊನೆ ಧೃತರಾಷ್ಟ್ರ ಗಾಂಧಾರಿ ಬದುಕಿತ್ತು ಸತ್ಯ ಹೋಗ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಎಂದು ಕೆಟ್ಟ ಮಾತನ್ನು ಆಡಬಾರದು ಅಂತ ಹೇಳ್ತಾರೆ. ಕೆಟ್ಟ ಮಾತನ್ನು ಆಡಬಾರದು, ಕೆಟ್ಟ ಮಾತನ್ನು ಆಡಿದ್ರೆ ಅದರಂತೆ ಆಗುತ್ತೆ ಅಂತ ಹೇಳ್ತಾರೆ. ಒಳ್ಳೆ ಮಾತನ್ನಾಡಿದ್ರೆ ಅದರಂತೆ ಆಗುತ್ತೆ. ಅದಕ್ಕೆ ಒಳ್ಳೆಯದನ್ನ ಆಡಬೇಕೆ ಹೊರತು ಬೈಕೊಳ್ಳಕ್ ಹೋಗಿ, ಕೆಲವರು ಇರ್ತಾರೆ ಬೈಕೊಂಡೆ ಬೆಳಗ್ಗೆ ಹೇಳ್ತಾರೆ ಅಯ್ಯೋ ಅಂತ ಹೇಳೋ ಅಭ್ಯಾಸ ಅವ್ರಿಗೆ. ಪಾಪ ಅಯ್ಯೋ ಅಂತ ಕಂಡ್ರೆ ಅಯ್ಯೋ, ಈ ಮಾತೆತ್ತರೆ ಅಯ್ಯೋ ಅಂತ ಇರ್ತಾರೆ. ಜೀವನ ಪೂರ್ತಿ ದುಃಖನೇ ಹೊರತು ಸುಖ ಆಗೋದೇ ಇಲ್ಲ. ದೇವತೆಗಳು ಮಾತನ್ನು ಸತ್ಯ ಮಾಡ್ತಾರೆ ಅಂತ ಹೇಳೋದಕ್ಕೆ ಭಾಗವತ ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ. ಒಬ್ಬ ಭಾರಿ ರಾಜ ಜಾಮಘ ಅಂತ ಒಬ್ಬ ರಾಜ, ಅವನು ಭಾರಿ ವೀರನಾದವನು ಪಾಪ, ಆದರೆ ಭಾರಿ ಶಕ್ತಿ ಸಂಪನ್ನ. ಆದರೆ ಅವನಿಗೆ ಹೆಂಡತಿಗೆ ಹೆದರೋ ಅಭ್ಯಾಸ, ಅವನಿಗೆ ಹೆಂಡತಿ ಕಂಡ್ರೆ ಗಡಗ ನಡುಗ್ತಾ ಇರ್ತಾನಂತ ಅಷ್ಟು ಭಯ ಅವನಿಗೆ. ಆದ್ರೆ ಬೇರೆ ಕಡೆ ಒಳ್ಳೆ ಯುದ್ಧದಲ್ಲಿ ಗೆಲ್ತ ಬರತಕ್ಕಂತ ವೀರ ಅವನು. ಒಂದ್ಸತಿ ಎಲ್ಲೋ ಹೋಗ್ತಾನೆ, ಯುದ್ಧ ಮಾಡ್ತಾನೆ, ರಾಜನನ್ನು ಗೆದ್ದು ಬಿಡ್ತಾನೆ, ರಾಜಕುಮಾರಿಯನ್ನು ಕರ್ಕೊಂಡು ಬರ್ತಾನೆ ಮನೆ. ತಾನು ಮದುವೆಯಾಗಿ ಹೋಗೋದು ಕರ್ಕೊಂಡು ಬರ್ತಾನೆ ಪಾಪ ರಾಜಕುಮಾರಿಯನ್ನು ಮನೆ ಮುಂದೆ ಇಳಿತಾನೆ. ರಥದಲ್ಲಿ ಅವಳು ಇರ್ತಾಳೆ, ತಕ್ಷಣ ಅವಳು ಕೇಳ್ತಾಳೆ ಯಾರು ಅಂತ, ಇವಳು ಯಾರು ಅಂತ ಕೇಳ್ತಾಳೆ. ತಕ್ಷಣವನಿಗೆ ಭಯ ಶುರುವಾಗಿಬಿಡುತ್ತೆ. ಅವನು ಏನು ಹೇಳ್ತ ಮದುವೆ ಕರ್ಕೊಂಡ್ಬಂದಿದ್ದು ಹೇಳಕ್ಕೆ ಎಲ್ಲಿ ಧೈರ್ಯ ಇದೆ ಅವನಿಗೆ, ಸೂಚನೆ ಇಲ್ಲ ಅವನಿಗೆ. ಕೊನೆಗೆ ಗಾಬರಿ ಆಯ್ತು ಅಂತ ಅಂದ್ಬಿಟ್ಟನಂತೆ, ನಿನ್ನ ಸೊಸೆ ಅಂತ ಹೇಳಿ, ನಿನ್ನ ಸೊಸೆ ಅಂತ ಹೇಳಿ ನೋಡಪ್ಪ, ನಿನ್ನ ಸೊಸೆ ಆಗ ಅವಳು ಅಂತಾಳೆ, ನನ್ನ ಮಕ್ಕಳೇ ಇಲ್ಲ, ಸೊಸೆ ಹೇಗಾಗ್ತಾಳೆ ಅಂತ ಕೇಳಿದ. ಹೌದಾ ಹೌದಾ, ಅವ್ರಿಗೆ ಗಾಬರಿ ಆಯ್ತು. ಅವಳು ಅವಸರದಲ್ಲಿ ಎರಡೋ ಮಾತಾಡ್ತಾ ಇದ್ದಾನೆ ಪಾಪ, ಮಕ್ಕಳೇ ಇಲ್ಲ ನಿನಗೆ, ಇಲ್ಲ ಇಲ್ಲ ಮುಂದೆ ಮಗ ಹುಡ್ತಾನಲ್ಲ ಅವನಿಗಳು ಮದುವೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿದಾನೆ. ಅಂದ್ರೆ ಬಾಧೆ ಕೆಲವರು ಇರ್ತಾರಲ್ಲ, ಯಾರೋ ಬಿದ್ದಂತೆ ಪಾಪ, ಯಾರೋ ಮನೆಗೆ ಗೆಸ್ಟ್ಗಳು ಬಂದ್ಬಿಟ್ಟಿದ್ದಾರೆ, ಹೆಂಡತಿಯರು ಪರಾಕ್ರಮ ತೋರಿಸ್ಬೇಕು ಅಂತ ಅಪೇಕ್ಷೆ, ತುಪ್ಪ ಹಾಕು ತುಪ್ಪ ಹಾಕು ಅಂದಂತೆ ಪಾಪ. ತುಪ್ಪ ಅಂತ ಕೂಗ್ತಾನೆ ಅವಳು, ಏನೋ ಅಂದ್ರೆ ಅಂತ ಬೈಲಂತೆ ಪಾಪ, ಇಲ್ಲ ಉಪ್ಪು ಉಪ್ಪು ಅಂದಂತೆ ಪಾಪ. ಏಕದಮ್ ಚೇಂಜ್ ಮಾಡ್ಬಿಟ್ಟ ಅವನಾಗಲೇ, ತುಪ್ಪದಿಂದ ಉಪ್ಪಿಗೆ ಬಂದ, ಅದಕ್ಕೂ ಅವ್ಳು ಬೈಲಂತೆ ಏನಂತ ಕೇಳಿದ್ರೆ, ಇಲ್ಲ ಇಲ್ಲ ಉಪ್ಪು ಅಂದೆ ಅಷ್ಟೇ, ಬಿಸಿ ಇತ್ತನ್ನ ಉಪ್ಪು ಅಂದೆ ಅಂದ್ರೆ ಅಷ್ಟು ಭಯ ಅವನು, ಎಂದು ಉಪ್ಪು ಕೇಳೋ ಧೈರ್ಯ ಕೂಡ ಅವನಿಗಿಲ್ಲ ಅಂತ ಸ್ಥಿತಿ ಅವನಿಗೆ. ಮುಂದೆ ಹುಟ್ಟಾಳ ನನ್ನ ಮಗ, ಅವನಿಗಳು ಮದುವೆ ಮಾಡ್ಕೊಳಕ್ಕೆ ಅಂತ ಬಂದೆ ಅಂತ ಅಂದನು. ಅದನ್ನ ದೇವತೆಗಳು ನೋಡಿದರಂತೆ, ಅವನು ಒಳ್ಳೆಯವನು ಪಾಪ, ಬೇರೆ ಕಡೆ ಮಹಾಪರಾಕ್ರಮಿ, ಇಲ್ಲಿ ಮಾಡ್ತಾನೆ ಅಂತ ದೇವತೆಗಳು ತಥಾಸ್ತು ಹಾಗೆ ಆಗಲಿ ಅಂದ್ರೆ. ಮುಂದೆ ಹಾಗೆ ಆಯ್ತಂತೆ, ಮಕ್ಕಳೇ ಇಲ್ಲದೆ ಇದ್ದವನಿಗೆ ಮಗು ಹುಟ್ಟಿದಂತೆ, ಅವನು ಬೆಳೆದನಂತೆ, ಇವರಿಗೆ ಅವ್ರು ಮದುವೆ ಮಾಡಿದ್ರಂತೆ. ಮುಂದೆ ಅವನು ಒಳ್ಳೆಯ ದೇವತೆಗಳು ಮಾಡಿಸ್ತಾ ರೀತಿಯಲ್ಲಿ ಒಳ್ಳೆಯದನ್ನ ಹೇಳ್ತಾ ಹೇಳ್ತಾ ಹೋಗಿದ್ದಕ್ಕೆ ಅವನಿಗೆ ಮಕ್ಕಳೇ ಇರಲಿಲ್ಲ, ಹೆಂಡತಿ ಬಂಜೆ ಬೇರೆ ಆಗಿದ್ಲಂತೆ, ಅಂಥವಳು ಮಗು ಆಯ್ತಂತೆ. ಮುಂದೆ ಆದ್ರಿಂದ ಒಳ್ಳೆಯದ ನೋಡಿ ಅಭ್ಯಾಸ ಮಾಡಬೇಕು. ದೇವತೆಗಳು ತಥಾಸ್ತು ತಥಾಸ್ತು ಅಂತಾನೆ ಇರ್ತಾರೆ. ದುರ್ಯೋಧನಾದಿಗಳು ಮಹಾಮೂರ್ಖರಾದ್ದರಿಂದ ನಾವು ಸಾಯ್ತೇವೆ, ನಾಯಿ ಸಾಯ್ತೇವೆ, ನಿಮ್ಮೆದರೇ ಸಾಯ್ತೇವೆ ಅಂತ ಹೇಳಿ ಹೇಳಿ ಕೊನೆಗೆ ಹಾಗೆ ಸತ್ತೋಗ್ತಾರೆ. ಆದ್ದರಿಂದ ನಾವೆಲ್ಲ ಸಾಯ್ತೇವೆ ಅಪ್ಪಣೆ ಕೊಡು ಅಂತ ಹೇಳಿದಾಗ ಆಗ ಸೈಕಾಲಜಿ ವರ್ಕ್ ಮಾಡಿ. ಯಾವ ತಂದೆ ತಾಯಿ ತಾನೆ ತಮ್ಮೆದುರಿ ಮಕ್ಕಳು ಸಾಯ್ತೇವೆ ಸಾಯ್ತೇವೆ ಅಂದ್ರೆ ಸಾಯಿ ಹೋಗಲಿಕ್ಕಾಗತ್ತೆ ಈ ಮಧ್ಯೆ? ಆಗ್ಲಿಲ್ಲ. ಆಯ್ತು, ಏನ್ ನಿನ್ನ ವಿಚಾರ ಅಂತ ಕೇಳ್ತಾರೆ. ಅಪ್ಪ ನನ್ನ ವಿಚಾರ ಇಷ್ಟೇ, ಪಾಂಡವರು ನಿನ್ನ ಕಳಿಸ್ಬೇಕು, ನಾವು ರಾಜ್ಯಭಾರ ಮಾಡಬೇಕು. ಆಗ ಅವನಂತಾನೆ, ಅಲ್ಲ ದುರ್ಯೋಧನ, ಈಗ ಮಾತಾಡ್ತೀಯಲ್ಲ, ಪಾಂಡವರು ರಾಜ್ಯದ ಹೊರಗೆ ಕಳಿಸ್ಬೇಕು ಅಂತ ಹೇಳ್ತೀಯಲ್ಲ, ಸಾಧ್ಯವಾಗುತ್ತಾ ಯೋಚನೆ ಮಾಡಿ ಸ್ವಲ್ಪ ಅಂತ ಹೇಳ್ತಾರೆ. ಪಾಂಡವರು ಸ್ವತಃ ಮಹಾಪರಾಕ್ರಮಿಗಳು, ಜೊತೆ ಇಡೀ ರಾಜ್ಯವನ್ನು ವಿಸ್ತಾರ ಮಾಡಿದವರು, ಅಂಥವ್ರನ್ನ ಉಪಾಯದಿಂದ ಹೊರಗೆ ಕಳಿಸ್ಬೇಕು ಅಂತ ಹೇಳ್ತೀಯಲ್ಲ, ಸಾಧ್ಯವಾದ ಮಾತ ಇದು ಒಂದು, ಅಸಾಧ್ಯವಾದ ಕೆಲಸಕ್ಕೆಂದು ಪ್ರಯತ್ನ ಮಾಡಿಕೊಡುದು, ಹಾಗೆಲ್ಲ ಆಡಬೇಡ ಅಂದ್ರೆ. ಆಗ ದುರ್ಯೋಧನ ಹೇಳ್ತಾನಪ್ಪ, ಅದಕ್ಕೊಂದು ಉಪಾಯ ಮಾಡಿದ್ದೇನೆ ಅಂತ ಹೇಳಿ. ಅದೊಂದು ಉಪಾಯ ಮಾಡಿದ್ದೇನೆ, ಪಾಂಡವರು ಮಹಾಪರಾಕ್ರಮಿಗಳು ಹೌದು, ಆದರೆ ಅವರು ಕಳಿಸೋದಕ್ಕೊಂದು ವ್ಯವಸ್ಥೆ ಮಾಡಿದ್ದೇನೆ. ಏನು ವ್ಯವಸ್ಥೆ ಅಂದ್ರೆ, ನಾನು ಮೊದಲನೇದಾಗಿ ಮಾಡಿರೋ ಕೆಲಸ ಅಂದ್ರೆ ಇಡೀ ನಮ್ಮ ಎಲ್ಲರನ್ನು ಅಧ್ಯಯನ ಮಾಡಿದ್ದೇನೆ, ಅದನ್ನು ಮಹಾಪರಾಕ್ರಮ ಯಾರೊಂದು ಗುರುತಿಸಿದ್ದೆ ನಾನು ಅಂತ ಹೇಳಿದ. ಇಡೀ ನಮ್ಮ ಗುಂಪಿನೊಳಗೆ ಅತ್ಯಂತ ಬಲಾಢ್ಯರು, ಅತ್ಯಂತ ಶಸ್ತ್ರಾಸ್ತ್ರ ಸಂಪನ್ನರು ಅಂದ್ರೆ ಅಶ್ವತ್ಥಾಮಾಚಾರ್ಯರು. ಇದು ನಿಜವಾದ ಮಾತೇನೆ. ಇಲ್ಲಿ ಕೌರವರ ಕಡೆಗೆ ಇದ್ದವರು ಎಲ್ಲರಿಗಿಂತ ಮೇಲಿದ್ದಿದ್ದು ಅಶ್ವತ್ಥಾಮ. ಅವರಪ್ಪ ದ್ರೋಣಾಚಾರ್ಯಗಿಂತ ಮಗನೇ ಪ್ರಬಲ. ಅವರು ಬೃಹಸ್ಪತಿ ಅವತಾರ, ಇದು ಈ ರುದ್ರದೇವರ ಅವತಾರ, ಮಹಾಪ್ರಬಲರು. ಅವರಿಗೆ ಒಳ್ಳೆ ಬಲ ಇದೆ, ಶಸ್ತ್ರಾಸ್ತ್ರ ಪರಿಜ್ಞಾನ ಇದೆ. ಅದಕ್ಕೆ ಏನ್ ಮಾಡಿದ್ದೇನೆ ಗೊತ್ತಾ, ಅವರನ್ನ ನಾನು ಒಳಗೆ ಹಾಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿ. ಅವರನ್ನ ಒಳಗೆ ಹಾಕೊಂಡ್ಬಿಟ್ಟಿದ್ದೇನೆ. ಯಾವಾಗ ಗೊತ್ತಿದೆ? ಈಗ ಒಂದೊಟ್ಟು ಹಾಲು ಕೊಟ್ಟನಲ್ಲ, ಅವತ್ತೇ ಒಳಗೆ ಹಾಕೊಂಡ್ಬಿಟ್ಟಿದ್ದೇನೆ. ಈಗ ದುರ್ಯೋಧನ ತಂತ್ರ ಇದೆ, ಅವನ ಕೈಯಲ್ಲಿ ಫೈಲ್ ಇದೆ, ಕಾಫಿ ಕರೆದಿದ್ದೆ ಮೊನ್ನೆ ಅಂದ್ರೆ ಕಥೆ ಮುಗಿತು. ಎಷ್ಟೋ ವಿಷಯಗಳು ಪಾರ್ಟಿಗೆ ಡಿಸೈಡ್ ಆಗಿಬಿಡುತ್ತೆ. ಹೆಸರಿಗೆ ಪಾರ್ಟಿ ಅಷ್ಟೇ, ಪಾರ್ಟಿ ರೆಡಿ ತೊಂದ್ರೆ ದೊಡ್ಡ ಅನಾಹುತ. ಗೌರ್ಮೆಂಟ್ ಚೇಂಜ್ ಆಗುತ್ತೆ ಎಷ್ಟೊತ್ತಲ್ಲ, ಒಂದು ಟೀ ಪಾರ್ಟಿಯಲ್ಲಿ ಏನೇನೋ ಮಾಡಾಕ್ಬಿಡ್ತಾರೆ. ದುರ್ಯೋಧನ ಟೆಕ್ನಿಕ್ ಇದು. ಅಶ್ವತ್ಥಾಮರ ಒಂದೊಟ್ಟು ಹಾಲು ಕೊಟ್ಟು ಎಳ್ಕೊಂಡ್ಬಿಟ್ಟಿದ್ದೇನೆ. ಅದರ ಪ್ರಭಾವ ಏನು ಗೊತ್ತಾ, ಮಗನ ಮೇಲಿನ ಮೋಹದಿಂದಾಗಿ ಅವರಪ್ಪ ನನ್ನ ಕಡೆಗೆ ಬರ್ತಾರೆ ಅಂತ ಹೇಳ್ತಾರೆ. ಯತ್ರ ಪುತ್ರ ತತ್ರ ಪಿತಾ. ನಿಂದ ದೃಷ್ಟಾಂತ, ನನ್ನ ಮಾತು ನೀನ್ ಕೇಳ್ತೀಯ ನೋಡು, ಹಾಗೆ ಅಂತ ಅರ್ಥ. ನನ್ನ ಮಾತನ್ನ ನೀನ್ ಹೇಗೆ ಕೇಳ್ತೀಯೋ, ಅಶ್ವತ್ಥಾರ ಅವರಪ್ಪ ಕೇಳೋದ್ರಿಂದ ದ್ರೋಣಾಚಾರ್ಯ ನಮ್ಮ ಕಡೆಗೆ ಬರ್ತಾರೆ. ದ್ರೋಣಾಚಾರ್ಯ ಯಾವಾಗ ಬರ್ತಾರೋ, ಅಪ್ಪಾಚಾರ್ಯರು ಬರ್ತಾರೋ, ಭೀಷ್ಮರು ನಮ್ಮ ಕಡೆಗೆ ಬರ್ತಾರೆ. ಅವ್ರ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಮೂರು ಜನ, ಭೀಷ್ಮರು, ದ್ರೋಣರು, ಕೃಪರು, ಮೂರು ಜನ ತುಂಬಾ ಸಮವಯಸ್ಕರು, ಕಾಂಟೆಂಪರರೀಸ್ ಅವರು, ಒಂದೇ ಕಡೆ ಬೆಳೆದವರಾದ್ರಿಂದ ಅವರು ನಮ್ಮ ಕಡೆಗೆ ಬರ್ತಾರೆ. ನಾಲ್ಕು ಜನ ಪ್ರಮುಖರಾದ್ರು. ನಾಲ್ಕು ಜನ ಪ್ರಮುಖರು ಬಂದ್ರು ಅಂದ್ರೆ ಇದನ್ನ ನಕಲ ಸಹದೇವರ ಬಗ್ಗೆ ಏನು ಯೋಚನೆ ಮಾಡೋ ಕಾರಣ ಇಲ್ಲ, ಧರ್ಮರಾಜರ ಬಗ್ಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಇದು ಅವ್ರ ಮೂರು ಜನನ ಈ ನಾಲ್ಕು ಜನ ಹೊರಗಾಕಿ ಬಿಡ್ತಾರೆ. ಅರ್ಜುನ ಇದ್ದಾನ ಅಂತ ಕೇಳಿದರೆ ಅರ್ಜುನನ ಅವನ ಯೋಚನೆ ಬಿಟ್ಟುಬಿಡು. ಅರ್ಜುನಿಗೋಸ್ಕರ ನಾನು ಏನ್ ಮಾಡಿದ್ದೇನೆ ಗೊತ್ತಾ, ಕರ್ಣನನ್ನು ತಯಾರು ಮಾಡಿದ್ದೇನೆ ಅಂತ ಹೇಳ್ತಾರೆ. ಕರ್ಣನಿಗೆ ಅಂಗರಾಜ್ಯ ಕೊಟ್ಬಿಟ್ಟು ಹೇಳ್ಕೊಂಡ್ಬಿಟ್ಟಿದ್ದಾನಲ್ಲ, ಕರ್ಣ ನನ್ನ ಕಡೆಗೆ ಬಂದಿದ್ದಾನೆ. ವಸ್ತ್ರವಿದ್ಯಾ ಪರೀಕ್ಷೆ ಕಾಲಕ್ಕೆ ನೋಡಿದ್ರಲ್ಲ, ಅರ್ಜುನನ ಒಂದು ಹೆಜ್ಜೆ ಮೀರಿಸ್ಬಿಟ್ಟ. ಆದ್ರಿಂದ ಕರ್ಣ ಅರ್ಜುನನ ಕೊಂದೇ ಬಿಡ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಅದು ಸರಿ ಸೈನ್ಯ ಅಂತ ಹೇಳಿದ್ ಸೈನ್ಯ, ಸೈನ್ಯದ ಬಗ್ಗೆ ಯೋಚನೆ ಮಾಡಬೇಡ. ಎಲ್ಲ ಸೈನಿಕರನ್ನ, ಸೇನಾಧಿಪತಿಗಳನ್ನ ನಾನು ವಶೀಕೃತಾಪಿ ದಾನಮಾನೈಹಿ. ದುರ್ಯೋಧನ ಹೇಳೋ ಮಾತ ನೋಡಿ, ಅವರಿಗೆ ದಾನ ದುಡ್ಡು ಕೊಟ್ಟಿದ್ದೇನೆ. ಲಂಚ ಅದೇ ದಾನ ಅಂದ್ರೆ ಲಂಚ ಅಂತ ಇನ್ನೇನು ಅರ್ಥ ಅಲ್ಲ. ಅದಕ್ಕೆ ಲಂಚ ಕೊಟ್ಟಿದ್ದೇನೆ, ಕೇಳ್ಕೊಂಡ್ಬಿಟ್ಟಿದ್ದೇನೆ. ಮಾನೈಹಿ ಪ್ರಮೋಷನ್ ಕೊಟ್ಟಿದ್ದೀನಿ, ಕೆಲವರು ಪ್ರಮೋಷನ್ ಕೊಟ್ಟು ಒಳಗೆ ಹಾಕೊಳ್ಳು, ಕೆಲವರನ್ನ ಲಂಚ ಕೊಟ್ಟು ಒಳಗೆ ಹಾಕೊಳ್ಳು. ಇದೆಲ್ಲ ಕಲಿಯುಗದಲ್ಲಿ ಏನ್ ನಡೆಯುತ್ತೋ ಅದನ್ನೇ ದುರ್ಯೋಧನ ಹೇಳ್ತಿರು. ಅವನೇ ಕಲಿ, ಮತ್ತೆ ದುರ್ಯೋಧನ ಬೇರೆ ಅಲ್ಲ, ಕಲಿಯವನು. ಕಲಿ ಯಥಾ ರಾಜ ತಥಾ ಪ್ರಜಾ. ನಾನು ಹೇಗ್ ಮಾಡಿದ್ದೇನೆ, ಯಾರು ವಿರೋಧಿಗಳು ಅವ್ರು ಒಳಗೆ ಹಾಕೋಬೇಕಲ್ಲ, ಹಣ ಕೊಟ್ಟರೆ ಒಳಗಾಗ್ತಾರೆ ಅಥವಾ ಅಧಿಕಾರ ಕೊಟ್ಟರೆ ಒಳಗೆ ಬರ್ತಾರೆ. ಆ ಕೆಲಸ ಮಾಡಿಬಿಟ್ಟಿದ್ದೇನೆ. ಅಲ್ಲಯ್ಯ, ಈ ಚರ್ಚೆಯಲ್ಲೇ ಮಾತಾಡ್ತೀಯಲ್ಲ, ಭಾರಿ ದೊಡ್ಡ ವ್ಯಕ್ತಿ ಇದ್ದಾನಲ್ಲ ಭೀಮಸೇನ, ಭೀಮಸೇನ ಏನ್ ಮಾಡ್ತೀನಿ ಅಂತ ಕೇಳಿದ. ನಿಮ್ಮೆಲ್ಲರ ಪ್ರಬಲ ಶತ್ರು ಭೀಮಸೇನ, ಅತ್ಯಂತ ಸಮರ್ಥ ಭೀಮಸೇನ. ಭೀಮಸೇನ ಒಬ್ಬ ಅವಧ್ಯನಾಗಿ ಉಳಿದ್ರೆ ಉಳಿದವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಆಗ ಅವ್ರು ಹೇಳ್ತಾನೆ, ಅಪ್ಪ ಯೋಚನೆ ಮಾಡಬೇಡ, ಭೀಮಸೇನ ಕೊಲ್ಲೋದಕ್ಕೊಂದು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದ. ಏನ್ ವ್ಯವಸ್ಥೆ ಮಾಡಿದ್ದಿ ಅಂತ ಕೇಳಿದ್ರೆ, ನಮಗೆ ಪರಮಾಶ್ಚರ್ಯವಾಗತಕ್ಕಂಥ ಗುಟ್ಟನ್ನು ದುರ್ಯೋಧನ ಹೇಳ್ತಾನೆ. ನನಗೆ ಅರ್ಥವಾಗಿದೆ, ಭೀಮಸೇನ ಬಲ ಅತ್ಯದ್ಭುತ, ಆತನ ಜ್ಞಾನ ಊಹಾತೀತವಾದದ್ದು. ಅದಕ್ಕೆ ನಾನು ಆತನನ್ನ ಶಸ್ತ್ರದಿಂದಾಗಲಿ ಅಸ್ತ್ರದಿಂದಾಗಲಿ ಬಲದಿಂದಾಗಲಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೇನ್ ಮಾಡಿದ್ದೇನೆ, ಮಂತ್ರ ಬಲದಿಂದ ಭೀಮನ್ನು ಗೆಲ್ಲಬೇಕು, ಮಂತ್ರ ಬಲದಿಂದ ಗೆಲ್ಲಬೇಕು. ಅದಕ್ಕಾಗಿ ನಾನು ದುರ್ವಾಸರ ಹತ್ತಿರ ಹೋಗಿ ಮಂತ್ರಗಳನ್ನು ಹೇಳಿಸಿಕೊಂಡು ನಿತ್ಯ ಜಪ ಮಾಡ್ತಿದ್ದೇನೆ ಅಂತ ಹೇಳಿದ. ದುರ್ಯೋಧನನು ಮಂತ್ರ ಹೇಳೋ ಅಭ್ಯಾಸ ಇಟ್ಕೊಂಡಿದ್ದ. ಇನ್ನು ಗಾಯತ್ರಿ ಬಿಟ್ಟವರು ಸ್ವಲ್ಪ ಶಾಕ್ ಆಗಬೇಕು. ದುರ್ಯೋಧನಂತ ಪರಮಪಾಪಿಯು ಮಂತ್ರಾಚರಣೆ ಮಾಡ್ತಿದ್ದ ಅಂದಮೇಲೆ ಅದನ್ನ ನೋಡಿ ನಾಚಿಕೊಂಡಾದ್ರೂ ಕೂಡ ಇವತ್ತು ಒಳ್ಳೆ ಮಂತ್ರ ಕಲಿ ಅಭ್ಯಾಸ ಮಾಡಬೇಕು. ಅದು ಯಾರ ತಿಳಿಸ್ಕೊಂಡಿಲ್ಲ, ಬಾಬಾಗಳ ತಿಳಿಸ್ಕೊಂಡಿಲ್ಲ, ಅವನು ದುರ್ವಾಸರು ತಿಳಿಸ್ಕೊಂಡ. ದುರ್ವಾಸರು ಸಾಮಾನ್ಯರಲ್ಲ, ಶಿವನ ಅವತಾರ ಅವರು, ಅತ್ರೇಯನಶ್ರೇಯರ ಮಗ, ರುದ್ರದೇವರ ಅವತಾರ. ಅವರನ್ನು ಹೇಳಿಸ್ಕೊಂಡ್ಬಿಟ್ಟಿದ್ದೇನೆ. ಇವತ್ತು ಒಂದೆರಡು ಮಂತ್ರ ಗೊತ್ತಿರೋ ಜನ ಸಿಗೋದೇ ಕಷ್ಟ. ಗಾಯತ್ರಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಜನಕ್ಕೆ. ಗಾಯತ್ರಿ ಮಂತ್ರನೇ ಗೊತ್ತಿಲ್ಲ, ಕೃಷ್ಣ ಮಂತ್ರ ಗೊತ್ತಿಲ್ಲ, ನಾರಾಯಣ ಮಂತ್ರ ಗೊತ್ತಿಲ್ಲ, ಇನ್ಯಾವ ಮಂತ್ರ ಗೊತ್ತಿರುತ್ತೆ ಜನಗಳಿಗೆ. ಆದ್ರೆ ಅವನು ಹೇಳ್ತಾನೆ, ನನಗೆ ಒಂದೆರಡು ಮಂತ್ರ ಹೇಳಿಸ್ಕೊಂಡಿಲ್ಲ ನಾನೀಗ. ಮಂತ್ರಾಹ ಪರಮಿಕಾಹ ದುರ್ವಾಸ ದತ್ತಾಹ ತ್ರಿಂಶತ್ ಶತಂ ಅಂತ ಹೇಳ್ತಾನೆ. ತ್ರಿಂಶತ್ ಶತಂ ಅಂದ್ರೆ 3000 ಮಂತ್ರ ಕಲ್ತಿದ್ದಾನೆ ಅಂತ ಲೆಕ್ಕ ಹಾಕಿ ನೋಡಿ. 3000 ಮಂತ್ರ ಮಾಡೋರು ನಮ್ಮ ಜಗನ ಗುಂಪಿನಲ್ಲೇ ಇಲ್ಲ. 3000 ಮಂತ್ರವನ್ನು ಎಂತೆಂತ ಉನ್ನತ ವ್ಯಕ್ತಿಗಳು ಇವತ್ತು ಮಾಡೋದಿಲ್ಲ. ದುರ್ಯೋಧನ 8 ಮಂತ್ರ ಹೇಳ್ಕೊಂಡಿದ್ದಂತ. 3000 ಮಂತ್ರಗಳನ್ನ ಪ್ರತಿನಿತ್ಯ ಜಪ ಮಾಡ್ತಾ ಇದ್ದೇನೆ. ಆ ಜಪದ ಉದ್ದೇಶ ಏನು ಗೊತ್ತಾ, ಒಂದಲ್ಲ ಒಂದು ದಿವಸ ಭೀಮನ ನಾನು ಕೊಂದು ಹಾಕ್ಬಿಡುದು. ಆ ಮಂತ್ರಗಳು ಸಾಮಾನ್ಯ ಮಂತ್ರಗಳಲ್ಲ. ಜಲಸ್ತಂಭನ ಮಾಡಕ್ ಬರುತ್ತೆ, ಅಗ್ನಿಸ್ತಂಭನ ಮಾಡಕ್ ಬರುತ್ತೆ, ಮಳೆ ಬರಸಕ್ ಬರುತ್ತೆ, ಮಳೆ ನಿಲ್ಸಕ್ ಬರುತ್ತೆ, ಬೆಕ್ಕಾದ ಮಾಡಕ್ ಬರುತ್ತೆ ಅಂತ ಮಂತ್ರಗಳನ್ನು ಕಲ್ತಿದ್ದೇನೆ. ಇದು ಮಂತ್ರಶಾಸ್ತ್ರದ ಬಗ್ಗೆ ಅಪೂರ್ವ ಮಾಹಿತಿ ಇದು. ಒಂದು ಮಂತ್ರಗಳಿಂದ ಅಸಾಧಾರಣವಾದಂತಹ ಕಾರ್ಯವನ್ನು ಸಾಧನೆ ಮಾಡಕ್ ಬರುತ್ತೆ ಎಂಬುದನ್ನು ಶಾಸ್ತ್ರ ಹೇಳಿದೆ. ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿಗಳೆಲ್ಲ ಅಲ್ಲಿ ತೋರಿಸಿದ್ದಾರೆ. ವಾದಿರಾಜರು ವ್ಯಾಸರಾಜರಂಥವರೆಲ್ಲ ಮಂತ್ರ ಸಿದ್ಧಿಯಿಂದ ಏನೇನಾಗುತ್ತೆ ತೋರಿಸಿದ್ದಾರೆ. ಎಲ್ಲಾ ಜ್ಯೋತಿಷರು ಕೈಬಿಟ್ಟಿದ್ರು, ಎಲ್ಲಾ ಗುರುಗಳು ಕೈಬಿಟ್ಟಿದ್ರು. ಆಗ ವ್ಯಾಸರಾಜರು ಕೃಷ್ಣದೇವರಾಜರನ್ನ ಕುಹಯೋಗದಿಂದ ಪಾರ ಮಾಡ್ತಾ ಇದ್ದಾರೆ, ಮಂತ್ರ ಸಿದ್ಧಿಯ ಫಲ. ಅದೇ ರೀತಿಯಲ್ಲಿ 12 ವರ್ಷದ ಬರಗಾಲ ಬಂದಿದ್ದ ಕಾಲಕ್ಕೆ ರಾಘವೇಂದ್ರ ಸ್ವಾಮಿಗಳು ಇಡೀ ತಂಜಾವೂರಿನ ರಾಜ್ಯಕ್ಕೇನೆ ಅನ್ನ ಕೊಡ್ತಾರೆ, ಅದು ಮಂತ್ರಸಿದ್ಧಿಯ ಫಲ. ಅದೆಲ್ಲ ಕೂಡ ಮಂತ್ರಾಲಯಕ್ಕೆ ಅದೇ ಹೆಸರು, ಮಂತ್ರಸಿದ್ಧಿ ಕ್ಷೇತ್ರ. ಇದ ನೋಡಿ ಕೋವಿದರು ಮಂತ್ರ ಪ್ರತಿಪಾದ್ಯ ಗೋಪಾಲ ವಿಠಲನಿಂದ, ಗೋಪಾಲದಾಸರಿ ಮಾತನಾಡ್ತಾರೆ, ಮಂತ್ರಸಿದ್ಧಿಯ ಶಕ್ತಿ ಬೇರೆ ಯಾವ ಶಕ್ತಿಗೂ ಇಲ್ಲ, ಅದನ್ನು ಕಲ್ತಿದ್ದೇನೆ. ದುರ್ಯೋಧನನಿಗೆ ಮಂತ್ರ ಬಗ್ಗೆ ನಂಬಿಕೆ ಇದೆ, ದೇವತೆಯ ಬಗ್ಗೆ ನಂಬಿಕೆ ಇಲ್ಲ. ಇದು ಆಶ್ಚರ್ಯ, ನಮ್ಮ ಜನ ಹಾಗೇನೆ, ಜ್ಯೋತಿಷ್ಯ ನಂಬ್ತಾರೆ ದೇವರು ನಂಬೋದಿಲ್ಲ ಅಂತ ಜನ ಸಿಗ್ತಾರೆ. ಗೊತ್ತು, ಇಂಥ ಏನ್ ಮಾತೆತ್ತಿದ್ರೆ ನಂಬೋದಿಲ್ಲ ಐ ಡೋಂಟ್ ಬಿಲೀವ್ ಇನ್ ಗಾಡ್ ಆಗಲ್ಲ ಮಾತಾಡ್ತಿರ್ತಾರೆ. ಆದರೆ ಇವರು ಇಂಥ ಜನ ನಿತ್ಯ ಭವಿಷ್ಯ ನೋಡದೆ ಮನೆ ಬಿಟ್ಟು ಹೋಗೋದೇ ಇಲ್ಲ. ಗೊತ್ತು, ಯಾವ ಪೇಪರ್ ಬೇಕಾದ್ರೆ ನೋಡಿ, ದಿನ ಬೆಳಗಾಲ ಜ್ಯೋತಿಷ್ಯ ಬೈತಾರೆ. ಇವತ್ತು ನಿಮ್ಮ ಹಣೆ ಬಾರ ಇಲ್ಲದ ಪೇಪರ್ಗಳೇ ಸಿಗೋದಿಲ್ಲ, ವಾರ ಪತ್ರಿಕೆ ಆಗಲಿ ದಿನಪತ್ರಿಕೆ ಆಗಲಿ. ಅವು ಮಾರಾಟ ಆಗಬೇಕು ಅಂತಿದ್ರೆ ಆ ಕಾಲಂ ಇರಲೇಬೇಕು. ಎಷ್ಟು ಆಶ್ಚರ್ಯ ಅಂದ್ರೆ, ಜನಗಳು ಎಂಥ ಒಂದು ವಿಚಿತ್ರ ನಂಬಿಕೆಯಲ್ಲಿದ್ದಾರೆ. ಕೆಲವನ್ನು ನಂಬುದ, ದೇವತೆಗಳನ್ನು ನಂಬುದೇನೆ, ಧರ್ಮವನ್ನು ನಂಬುದೇನೆ, ಇಂಥದನ್ನು ಮಾತ್ರ ನಂಬುತ್ತಾ ವ್ಯವಸ್ಥೆ ಇದೆ. ಜ್ಯೋತಿಷ್ಯ ತಪ್ಪು ಅಂತ ಹೇಳೋದಕ್ಕೆ ಹೊರಟಿಲ್ಲ, ಆದ್ರೆ ಜ್ಯೋತಿಷ್ಯ ಫಂಕ್ಷನ್ ಮಾಡಬೇಕಾದ್ರೆ ವೆಹಿಕಲ್ ಬೇಕು, ಡ್ರೈವರ್ ಬೇಡ ಅಂದ್ರೆ ಅರ್ಥ ಏನು? ಅದಕ್ಕೆ ವೆಹಿಕಲ್ ಎಷ್ಟೇ ದೊಡ್ಡದಾಗಿದ್ರು ಕೂಡ ಡ್ರೈವರ್ ಇಲ್ಲದೆ ಮೂವಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಮಂತ್ರ ಎಷ್ಟೇ ಪ್ರಬಲವಾಗಿದ್ರು ಕೂಡ, ಗ್ರಹಗಳು ಎಷ್ಟೇ ಪ್ರಬಲವಾಗಿದ್ರು ಕೂಡ ದೇವತೆಗಳಿಂದ ಹೊರ ಫಂಕ್ಷನ್ ಮಾಡಕ್ ಆಗೋದಿಲ್ಲ. ಈ ಜನಕ್ಕೆ ಅದು ಗೊತ್ತಿಲ್ಲ. ಅಂತ ಮೂರ್ಖ ಜನ ಹೇಗಿದ್ದಾರೋ ದುರ್ಯೋಧನ ಹಾಗೆ ತಿಳ್ಕೊಂಡಿದ್ದಾನೆ. 3000 ಮಂತ್ರ ಕಲ್ತಿದ್ದೇನೆ, ಆದ್ರಿಂದ ಭೀಮ ನನ್ನ ಮುಂದೆ ಏನೂ ಅಲ್ಲ ಅಂತ ಹೇಳಿದ. ಭೀಮ ನನ್ನ ಮುಂದೆ ಏನೂ ಅಲ್ಲ, ಆ ಒಂದು ಪ್ರಶ್ನೆ ಮಾಡಬಹುದು, ನೀನು ಸ್ವಲ್ಪ ಮಂತ್ರ ತೋರಿಸು ನನಗೆ ಅಂತ ಕೇಳಬಹುದು. ಅಕಸ್ಮಾತ್ ಈ ಮಂತ್ರ ಏನ್ ಕಲ್ತಿದ್ದೀಯಲ್ಲ, ಸ್ವಲ್ಪ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸೋದು ಕೇಳಿಸಿದ್ರೆ. ನಾನು ತೋರಿಸೋದಿಲ್ಲ ಅಂತ ಹೇಳಿದ, ನಾನು ತೋರಿಸೋದಿಲ್ಲ. ಯಾಕೆ ಅಂದ್ರೆ ಆ ಮಂತ್ರಗಳನ್ನ ಬೇರೆ ಕಡೆ ಉಪಯೋಗಿಸಿಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ, ಅದು ರಿಸರ್ವ್ ಮಾಡಿ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿದ. ರಿಸರ್ವ್ ಮಾಡಿ ಹಾಗೆ ಇಟ್ಕೊಂಡಿದ್ದೇನೆ, ಆದ್ರಿಂದ ನಾನು ಯಾರ ಮುಂದೆ ತೋರಿಸ್ತಾ ಇಲ್ಲ. ಅವತ್ತೇ ತೋರಿಸ್ಬೇಕಾದ ಕೆಲವು ಪ್ಲೇಯರ್ಸ್ ಹಾಗೇನೆ, ಕೆಲವು ಕೀ ಬೌಲರ್ನ ಎಕ್ಸ್ಪೋಸ್ ಮಾಡೋದಿಲ್ಲ, ಮೇನ್ ಮ್ಯಾಚ್ ಇಟ್ಕೊಂಡಿರ್ತಾರೆ, ಅವ್ನು ಒಂದು ಕಟ್ಟೆ ತೊಗೊಂಡೇ ಹೋಗ್ಬಿಡ್ತಾರೆ ಪುಣ್ಯಾತ್ ಅಂತವ್ರು ಇರ್ತಾರೆ. ನಮ್ಮಲ್ಲಿ ರಿಸರ್ವ್ ಇಟ್ಕೊಂಡಿರ್ತಾರೆ, ರಿಸರ್ವ್ ಆಗ್ತಾರೆ ಹೊರತು ಕೊನೆಗೆ ಆಟ ಆಡೋದೇ ಇಲ್ಲ. ಇವರ ಕಾನ್ಸೆಪ್ಟ್ ಇಷ್ಟು, ನಾನು ಮಂತ್ರ ಬೇರೆ ಕಡೆ ಉಪಯೋಗಿಸಿಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಇದರಿಂದ ಒಂದು ಪಾಠ ಕಲಿಬೇಕು ನಾವು. ದುರ್ಯೋಧನ ಭಾರಿ ದುಷ್ಟ, ಬಿಟ್ಟುಬಿಡಿ, ನಾವು ಒಂದು ಅರ್ಥ ಆಗಬೇಕು. ವಿಷ್ಣು ಸಹಸ್ರನಾಮ ಹೇಳುತ್ತೇವೆ, ದ್ವಾದಶ ಸ್ತೋತ್ರ ಹೇಳುತ್ತೇವೆ, ಯಾವುದೋ ಫಲಕ್ಕೆ ಉಪಯೋಗಿಸಿಬಿಡ್ತೇವೆ, ಏನಾಗುತ್ತೆ ಗೊತ್ತಾ, ದೈಲೀಟ್ ಆಗ್ತಾ ಬರುತ್ತೆ. ಅದು ಹಾಗೆ ಇಟ್ಕೋಬೇಕು, ಫಲ ಕೇಳಬಾರದು. ಕರ್ಮಣ್ಯೇ ವಾಧಿಕಾರಸ್ಥೇ ಮಾ ಫಲೇಶು ಕದಾಚಾರ, ಆ ಗುರುತು ಇಟ್ಕೊಂಡು ಬಿಟ್ಟರೆ ಏನಾಗುತ್ತೆ ಗೊತ್ತಾ, ರಿಸರ್ವ್ ಒಳ್ಳೆ ಕೆಲಸಕ್ಕೆ ಬರುತ್ತೆ. ಯಾರೋ ಒಳ್ಳೆ ಕೀ ಪರ್ಸನ್ ಗೊತ್ತಿರ್ತಾನೆ, ಅವನಿಂದ ಒಳ್ಳೆ ಕೆಲಸ ಆಗ್ತಾ ಇರುತ್ತೆ. ಅವ್ರು ಏನ್ ಮಾಡ್ಬೇಕಾದ್ರೆ ರಿಸರ್ವ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ, ಇಂಪಾರ್ಟೆಂಟ್ ಕೆಲಸ ಯಾವ್ದೋ ಇರುತ್ತೆ ಅದಕ್ಕೆ ಉಪಯೋಗ ಮಾಡ್ಕೋಬೇಕಾದ್ರೆ, ಅದನ್ನ ಬಿಟ್ಟುಬಿಟ್ಟು ಯಾವುದೋ ಒಂದು ಸಣ್ಣದಕ್ಕೆ ಕೇಳಿಬಿಟ್ರೆ, ಸಣ್ಣದಕ್ಕೆ ಯಾವ್ದಕ್ಕೆ ಕೇಳಿಬಿಡ್ತಾರೆ, ಕೇಳಿಬಿಡ್ತಾರೆ ಮೂವತ್ತು ಕೇಳಿದ್ರೆ ಏನಾಗುತ್ತೆ, ಅವತ್ತು ಮಾಡಿದ್ದಲ್ಲ ಅಂತಾನೆ ಬೋಧಕತೆ. ಕೆಲವು ಹೇಳ್ತಾರೆ ಎಂದು ಏನು ಕೇಳೇ ಇಲ್ಲ, ನೀವೀಗ ಕೇಳಿ ಮಾಡಿಕೊಡ್ತೇನೆ ಎಂಬಾಗಿರ್ಬೇಕು ನಾವು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಲೋಕದೊಳಗೆ ನಾವು ಹೇಗೆ ನಮಗೆ ಗೊತ್ತಿದ್ದ ರಿಸೋರ್ಸಸ್ ಅನ್ನ ಒಳ್ಳೆ ಎಚ್ಚರಿಕೆಯಿಂದ ಬಳಕೆ ಮಾಡ್ತೇವೋ, ಆ ರೀತಿಯಲ್ಲಿ ಗುರುಗಳನ್ನ ದೇವತೆಗಳನ್ನ ಆರಾಧನೆ ಮಾಡಿದಾಗ ಫಲ ಕೆಡದೆ ಹೋದ್ರೆ ಅವರ ವಿಶ್ವಾಸಕ್ಕೆ ಪಾತ್ರರಾಗಿರ್ತೇವೆ. ನಾವೀಗ ಯಾವುದೋ ಕಾಲಕ್ಕೆ ಅದು ಉಪಯೋಗ ಮಾಡ್ಕೋಬಹುದು. ನಾವು ಹಾಗಲ್ಲ, ಮಂತ್ರ ಹೇಳಕ್ಕಿಂತ ಮೊದಲೇ ಫಲಸ್ಥಿತಿ ಹೇಳ್ಬಿಟ್ಟಿರ್ತೇವೆ ಆಗ್ಲೇನೆ, ಮಂತ್ರಕ್ಕಿಂತ ಮುಂಚೆನೆ ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಕೇಳ್ಬಿಟ್ಟಿರ್ತೇವೆ. ಆದ್ರಿಂದ ಅವರು ಎಂದೂ ನಮ್ಮ ಮೇಲೆ ಒಲವು ಮಾಡತಕ್ಕ ಪ್ರಸಂಗ ಬರೋದಿಲ್ಲ. ಏನು ಬೇಡ, ವಿಶ್ವಾಸ ಒಂದಿರಲಿ ಅಂತ ಇಟ್ಕೊಂಡಿರಿ, ಒಂದು ಫೈಂಡ್ ಏನಾಗತ್ತಾಗ ಕೆಲಸಕ್ಕೆ ಬರ. ದುರ್ಯೋಧನನ ತಂತ್ರ ಅದಕ್ಕೆ ಯಾರ ಮೇಲೆ ಉಪಯೋಗಿಸಿಲ್ಲ, ಯಾರಿಗೂ ತೋರಿಸೋದಿಲ್ಲ. ಕೊನೆಗೆ ಇಟ್ಕೊಂಡಿದ್ದೇನೆ, 3000 ಮಂತ್ರ ನನ್ನನ್ನು ಕಾಪಾಡುತ್ತೆ, ಭೀಮನನ್ನು ಬೀಳಿಸುತ್ತೆ ಅಂತ ಹೇಳಿದ. ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಎಷ್ಟು ದಟ್ಟ ಇದ್ದಾರೆ ದುರ್ಯೋಧನ ಅಂದ್ರೆ, ನನ್ನ 3000 ಮಂತ್ರ ಗೊತ್ತಿದೆ, ಭೀಮನಿಗೆ ಗೆದ್ದುಬಿಡ್ತೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ಭೀಮನಿಗೆ ಎಷ್ಟು ಮಂತ್ರ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ. ಭೀಮನಿಗೆ ಎಷ್ಟು ಮಂತ್ರ ಗೊತ್ತಿದೆ ಅಂತ ಗೊತ್ತಿಲ್ಲ. ಪ್ರಾತಃ ಸಂಕಲ್ಪದಲ್ಲಿ ರಾಯರು ಬರೀತಾರೆ, ಭೀಮಸೇನಿಗೆ ಎಷ್ಟು ಮಂತ್ರ ಇದೆ ಗೊತ್ತೇನು, ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ ಅಂತ ಹೇಳ್ತಾರೆ. 7 ಕೋಟಿ ಮಹಾಮಂತ್ರ ಭೀಮನಿಗೆ ಗೊತ್ತಂತೆ. 3000 ಇಟ್ಕೊಂಡು 7 ಕೋಟಿ ರೂಪಾಯಿ ಜಿತ್ಕೊಂಡ್ರೆ ಬಾಜೆ ಹೊಡ್ಕೋಬೇಕಷ್ಟೇನೆ, ಲೆಕ್ಕನೇ ಇಲ್ಲ ಇವನಿಗೆ. ಇವ್ನು ಬಿಟ್ಟು ಮಾಡಕ್ ಹೋದ್ರೆ 3000 ರೂಪಾಯಿ ಇದೆ ಅಂತ ಹೋಗೋದು, ಅವ್ನು ನೋಡಿ 7 ಕೋಟಿ ರೂಪಾಯಿ ಇದೆ ಮನುಷ್ಯ, ಇವನೇನ ಕಾಲ್ ತುಡಿ ಸಾಟಿ ಆಗೋದಿಲ್ಲ. ಈ ಗುಟ್ಟನ್ನು ಅರ್ಥ ಮಾಡಿಕೊಂಡ್ರೆ ಭೀಮನ ಶಕ್ತಿ 7 ಕೋಟಿ ಮಹಾಮಂತ್ರಗಳನ್ನು ಹೊಂದಿದೆ. ಇವನು ಹೇಳಿಸ್ಕೊಂಡಿದ್ದು ದುರ್ವಾಸ ಬುನಿಗಳ ಹತ್ರ, ಅವರವರು ವೇದವ್ಯಾಸ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಭೀಮಸೇನ, ವೇದವ್ಯಾಸ ದೇವರ ಹತ್ತಿರ. ಅದು ಬರೀ ಮಂತ್ರ ಗೊತ್ತಿದೆ ಅಷ್ಟೇನೆ, ಸಿದ್ಧಿ ಎಷ್ಟೇ ವೆರಿಫೈ ಮಾಡಿಲ್ಲ ಇವನು. ಭೀಮನ ಮಂತ್ರದ ಸಿದ್ಧಿ ಎಷ್ಟು ಅಂದ್ರೆ, ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಾಂ. ಪ್ರಾತಃ ಸಂಕಲ್ಪಕ್ಕೆ ಅಮೂಲ್ಯವಾದ ಮಾತದು. 7 ಕೋಟಿ ಮಹಾಮಂತ್ರಗಳನ್ನ ಭೀಮಸೇನ ಪೂರ್ಣ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಅಂಥ ಭೀಮನ ಮುಂದೆ ತನ್ನ ಶಕ್ತಿ ಏನು ಅಂತ ಇವನು ಪರಿಜ್ಞಾನ ಇಲ್ಲ. ಯಾವಾಗಲೂ ಯುದ್ಧಕ್ಕೆ ಹೋಗತಕ್ಕಂಥವನು ತನ್ನ ಬಲ ಅಷ್ಟೇ ನೋಡಬಾರದು, ಬೇರೆಯವರ ಬಲ ಎಷ್ಟಿದೆ ಯೋಚನೆ ಮಾಡಬೇಕದನ್ನ. ತೀರಾ ಅಮೆರಿಕ ಮುಂದೆ ಏನಾಯ್ತು ನೋಡಿದ್ರೆ ಗೊತ್ತಾ, ಹಾರಾಡ್ಬಿಟ್ಟು ಕೊನೆಗೆ ಏನಾಯ್ತು ಈಗ? ಅವನ ಮಕ್ಕಳಂತೂ ಸತ್ತು ಗುರಿಯಾಗಿ ಹೋಗ್ಬಿಟ್ರು ಪಾಪ. ಅವನು ಸತ್ತಿದ್ದಾರೆಲ್ಲೋ ಗೊತ್ತಿಲ್ಲ. ಪ್ರಬಲರ ವಿರೋಧ ಎಂದು ಒಳ್ಳೇದಕ್ಕೆ ಕಾರಣ. ಅವ್ರ ರೈಟ್ ಆರ್ ರಾಂಗ್, ಪ್ರಬಲರ್ ಅಂದ್ರೆ ಪ್ರಬಲರೇನೆ. ಅವ್ರ ವಿರುದ್ಧ ಆಫೀಸಲ್ಲಿ ಸುಪೀರಿಯರ್ ಇರ್ತಾನೆ ತಿಳ್ಕೊಮಣ. ಅವನು ತಪ್ಪು ಸರಿನೋ, ಎಷ್ಟಂತ ಹೋದ್ರೆ ಸಿ ಆರ್ ಬ್ಯಾಡ್ ಬಂದೇ ಬರದೇ ಬರೀತಾರೆ, ಪ್ರಾಬ್ಲಮ್ ಆಗೇ ಆಗುತ್ತೆ. ಆ ಸಮಯಕ್ಕೆ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು, ಫ್ರಿಕ್ಷನ್ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡದೆ ಹೋದ್ರೆ ಎಂದೂ ಯಶಸ್ ಸಿಗೋದಿಲ್ಲ. ದುರ್ಯೋಧನನಿಗೆ ಈ ತಿಳುವಳಿಕೆ ಇಲ್ಲ. ಕೊನೆಗೂ ಅವನು ಕುಟುಂಬ ಸಮೇತ ಸತ್ತಿದ್ದು ದೊಡ್ಡ ಇತಿಹಾಸ. ಇಷ್ಟೆಲ್ಲ ಹೇಳ್ಕೊಂಡಂತೆ ಅಪ್ಪ ಇನ್ನೊಂದಿದೆ. ನಮ್ ಕಡೆ ಒಬ್ಬನಿದ್ದಾನೆ, ಬಹಳ ಡೇಂಜರಸ್ ಅವನು. ಅವನೊಬ್ಬನ ಬಿಟ್ರೆ ಯೋಚನೆ ಇಲ್ಲ ಅಂತ ಹೇಳ್ತಾನೆ. ಯಾರು ಅಂದ್ರೆ ವಿದುರ. ಅವನೊಬ್ಬನು ಮಾತ್ರ ವಶವಾಗಿಲ್ಲ. ವಿದುರ ಒಬ್ಬನು ನನಗೆ ವಶವ ಎಲ್ಲ ವಶವಾಗಿ ಬಿಟ್ಟಿದ್ದಾರೆ. ಅವನೊಬ್ಬನು ಮಾತ್ರ ಏನ್ ಪ್ರಯತ್ನ ಪಟ್ಟರು ವಶವಾಗಿಲ್ಲ. ಬರೀ ತೀರ್ಮಾನ ಮಾಡಿದ್ದೇನೆ, ಅವನ ವಶವಾಗೋದೂ ಇಲ್ಲ ಅಂತ ಗೊತ್ತಾಯ್ತು ಅಂತ ಹೇಳ್ತಾನೆ. ವಶ ಆಗೋದೂ ಇಲ್ಲ, ಆದ್ರೆ ಯೋಚನೆ ಇಲ್ಲ. ಒಬ್ಬನು ಏನ್ ಮಾಡ್ತಾನೆ ಮಹಾ ಅಂತ ಹೇಳ್ತಾನೆ. ಒಬ್ಬನು ಏನ್ ಮಾಡ್ತಾನೆ ಮಹಾ? ಅವ್ನು ಯಾರು ಯಮ, ಅವನು ಯಮನ ಅವತಾರ. ಒಬ್ಬನು ಏನ್ ಮಾಡ್ತಾನೆ ಜಗಳು ಗತಿಯನಾಗ ಯಮ ಏನ್ ಮಾಡ್ತಾನೆ ಗೊತ್ತಲ್ಲ, ನಾಶ ಮಾಡಿಯೇ ಮಾಡ್ತಾನೆ. ಇವತ್ತು ಒಬ್ಬ ಯಮನನ್ನ ಇಗ್ನೋರ್ ಮಾಡ್ತಾ ಇದ್ದಾನೆ ದುರ್ಯೋಧನ. ನಾವು ಮಾಡ್ತಿರೋದು ಅನ್ನೇನೆ, ಎಲ್ಲವನ್ನೂ ಯೋಚನೆ ಮಾಡ್ತೇವೆ. ಯಮಲೋಕನೇ ಯೋಚನೆ ಮಾಡಿಲ್ಲ. ಕೆಲವ್ ಹೇಳ್ತಿರ್ತಾರೆ ಬಾಂಬೆ ಹೋಗಿದ್ರಲ್ಲ, ಬಾಂಬೆ ಹೇಗಿದೆ ಅಂತ ಕೇಳ್ತಾರೆ. ಡೆಲ್ಲಿ ಹೋಗಿದ್ರಲ್ಲ, ಡೆಲ್ಲಿ ಹೇಗಿದೆ ಕೇಳ್ತಾರೆ. ಅಮೆರಿಕ ಹೇಗಿದೆ, ಲಂಡನ್ ಹೇಗಿದೆ ಕೇಳ್ತಾರೆ. ಯಮಲೋಕ ಹೇಗಿದೆ ಅಂತ ಯೋಚಿಸ್ತಾರೆ, ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾರೆ. ಯಮಲೋಕದ ಕಂಫರ್ಟ್ಸ್ ಏನಿದೆ, ಕಂಫರ್ಟ್ಸ್ ಇದ್ರೆ ಯಮಲೋಕ ಹೇಗಾಗತ್ತದು? ಕಂಫರ್ಟ್ಸ್ ಹೆಸರು ಅದರೊಳಗಿಲ್ಲ. ಕೃಷ್ಣಾಮೃತ ಮಾಡದಲ್ಲಿ ಆಚಾರ್ಯ ಬರೀತಾರೆ, ವಿಷಮಶ್ಚ ಅಂತಕ ಪಥ. ಯಮಲೋಕ ಅಲ್ಲ, ಯಮಲೋಕದ ದಾರಿನೇ ಭಯಂಕರ ಅಂತ ಹೇಳ್ತಾರೆ. ಅದನ್ನ ಕೇಳಿದ್ರೆ ಮೂರ್ಛೆ ಬರುತ್ತೆ ಮನುಷ್ಯನಿಗೆ. ಯಮಲೋಕದಲ್ಲಿ ಹೇಗೆ ಕರ್ಕೊಂಡು ಹೋಗ್ತಾರೆ ಸತ್ತವ್ರನ್ನ ಅಂತ ಅರ್ಥ ಮಾಡಿಕೊಂಡ್ರೆ ಕೂತವನ್ನ ಮುಚ್ಚ ತರ ಬಿಡ್ತಾನೆ. ಅಷ್ಟು ಭಯಾನಕವಾದಂತ ವ್ಯವಸ್ಥೆ. ಅಲ್ಲೇನು ಛತ್ರಿ ಹಿಡ್ಕೊಂಡು ಬಾರ ಯಾರು ಛತ್ರಿ ಕರ್ಕೊಂಡು ಹೋಗೋದಿಲ್ಲ. ಇದು ಯಾರು ಛತ್ರಿ ಕೊಟ್ಟಿದ್ದ? ಛತ್ರಿ ಆರಿಸಿರ್ತಾರೆ ಹೊರತು ಯಾರಿಗೆ ಛತ್ರಿ ಕೊಟ್ಟಿರೋದಿಲ್ಲ. ಯಾರು ಪಾದಕಿಗಳಿಲ್ಲ, ಬಿಸಿಲಲ್ಲಿ ಯಾರೋ ಎಳ್ಕೊಂಡು ಹೋಗ್ತಾರೇ ಇರ್ತಾರಂತೆ, ಹೊಡಿತಾರಂತೆ, ದರ ದರ ಎಳ್ಕೊಂಡು ಹೋಗ್ತಾರಂತೆ. ಚಿತ್ರ ಹಿಂಸೆ, ರಕ್ತದ ಮಡುಗಳನ್ನು ದಾಟಬೇಕು ಅವನು, ಕೀವಿನ ನದಿಗಳನ್ನು ದಾಟಬೇಕು. ಇಷ್ಟೆಲ್ಲ ಹಿಂಸೆಯಿಂದ ಸುರಕ್ಷಿತ ಯಮಲೋಕ ಸೇರೋ ಹೊತ್ತಿ ಅವ್ನಿಗೆ ಏನು ಗತಿಯಾಗಿರುತ್ತೆ ಯೋಚನೆ ಮಾಡಿ. ವಿಷಮಶ್ಚ ಅಂತಕ ಪಥ, ಯಮಲೋಕಂಚ ಅತಿ ದಾರುಣಂ ಆಚಾರ ಅತಿ ದಾರುಣಂ. ಯಮಲೋಕ ಭಾರಿ ಭಯಂಕರವಾದದ್ದು. ಅದಕ್ಕೆ ಯೋಚನೆ ಮಾಡಿ, ಯಾರಯ್ಯ ಇಷ್ಟು ಚಳಿಯೋಗಿದ್ದು ಯಾಕಯ್ಯ ಸ್ನಾನ ಮಾಡ್ತೀವಿ ಅಂದ್ರೆ, ಈ ಚಳಿ ತಡ್ಕೋಬಹುದು ಮಾರಾಯ, ನಾಳೆ ಯಮಲೋಕದ ಗತಿಯ ನಾಳೆ ಅಲ್ಲಿ ಹೇಗಾದ್ರೂ ಅಡ್ಜಸ್ಟ್ ಆಗ್ಬೇಕಲ್ಲ. ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡಿ 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 ಯಮಲೋಕಕ್ಕೆ ಹೋಗಬಾರದು. ಯಮಲೋಕಕ್ಕೆ ಹೋಗಿ ಹೇಗಿರ್ಬೇಕು ಅಂತ ಅಡ್ಜಸ್ಟ್ ಮಾಡ್ಕೋಬಾರದು. ಮತ್ತೆ ಯಮಲೋಕಕ್ಕೆ ಹೋಗಬಾರ್ದು ಫಸ್ಟ್. ಮನುಷ್ಯ ಆ ರೀತಿ ಬದುಕಬೇಕು ಅಂತ ಒಂದು ಬದುಕಿನ ಬಗ್ಗೆ ಯೋಚನೆ ಮಾಡೋದಾದ್ರೆ ದುರ್ಯೋಧನ ಕಥೆ ನಾವು ಕೇಳಬೇಕು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾನೆ. ವಿದುರ ಒಬ್ಬನು ಏನ್ ಮಹಾ ಏನ್ ಮಾಡ್ತಾನೆ ಅಂತ ಅನ್ಕೊಂಡಂತೆ, ಅದನ್ನೆಲ್ಲ ದುರ್ಯೋಧನ ಧೃತರಾಷ್ಟ್ರ ಕೇಳ್ತಾನೆ. ಅಪ್ಪ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ನೋಡು, ಎಂಥವ್ನು ಗೊತ್ತಾಗ ಸಾಯಲಕ್ಕೆ ತಯಾರಾಗಿ ಬಂದವನು, ಅವನು ಸಾಯಲಕ್ಕೆ ತಯಾರಾಗಿ ಬಂದಿದ್ದೇನೆ ಅಂತ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ಬಂದಿದ್ದಾನೆ. ಈಗಾಗಲೇ ಆತ್ಮಹತ್ಯೆ ಮಾಡ್ಕೋತೇವೆ ಅಂತ ಹೇಳಿ ಬೆಳಗ್ಗೆ ಎದ್ದು ಒಳ್ಳೆ ಕೋಟ್ ಹಾಕೊಂಡು ಮೊಸರು ಸುತ್ತಕೊಂಡ್ಬಿಟ್ಟು ಕಾಫಿ ಫ್ಲಾಸ್ಕ್ ಇಟ್ಕೊಂಡ್ಬಿಟ್ಟು ಸಾಯಲಕ್ಕೆ ಹೋಗ್ತೀರಿ ಅಂತ ಕೇಳಿದ್ರೆ, ಸಾಯಲಕ್ಕೆ ಹೋಗ್ತಾ ಯಾರೋ ಸಾಯಸಕ್ಕೆ ಹೋಗ್ತಾನೆ ಅಂತ ಅರ್ಥ. ಅವನು ಸಾಯಲಕ್ಕೆ ಹೋಗಿ ಗಿರಾಕಿ ಅಲ್ಲ, ಅವನು ಸಾಯಸ ಗಿರಾಕಿ ಅಂತ. ಆತ್ಮಹತ್ಯೆ ಮಾಡಿ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ತಾರ, ಚೀವ ಹೋಗ್ತಾರೆ ದಪ್ಪ ಅಂತ ಬೀಳ್ತಾರ ಅಷ್ಟೇ ಹೊರತು ಇದೆಲ್ಲ ಮಾಡೋದಿಲ್ಲ. ದುರ್ಯೋಧನ ಆಡಿದ ಮಾತೇನೋ ನಾವು ಸಾಯ್ತೇವೆ ಅಂತ ಹೇಳಿ ಮಾಡಿದ ಉಪಾಯ ಏನೋ ಪಾಂಡವರು ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದ. ಅದಕ್ಕೇನೆ ಅವರನ್ನ ನೀನು ಏನ್ ಮಾಡ್ಬೇಕು ಗೊತ್ತಾ, ಇನ್ನೇನು ಮಾಡಬೇಡ, ಹಸ್ತಿನಾಪುರದಲ್ಲಿ ನಾವಿರ್ತೇವೆ, ಅವರನ್ನ ವಾರಣಾವತ ಅಂತ ಒಂದು ಊರಿದೆ ಅಲ್ಲಿ ಕಳಿಸ್ಬಿಡು, ಅವರು ಅಲ್ಲಿರಲಿ, ಇಲ್ಲಿ ನಾವಿರ್ತೇವೆ, ಅಲ್ಲಿಗೆ ಪಾಂಡವರ ಜವಾಬ್ದಾರಿ ಮುಗಿದು ಹೋಗುತ್ತೆ, ಅಷ್ಟು ಮಾಡು ಅಂದ ನನ್ನ. ಆದ ಅಷ್ಟ ಕೇಳ್ತಾನೆ ದುರ್ಯೋಧನ, ಸ್ವಲ್ಪ ಯೋಚನೆ ಮಾಡು. ಪಾಂಡವರಿಗೆ ಪಟ್ಟಾಭಿಷೇಕ ಮಾಡಿ ಆಗಿದೆ, ಈಗಾಗ್ಲೇನೆ ರಾಜ್ಯ ಆಡ್ತಾ ಇದ್ದಾರೆ, ಅವರನ್ನ ನೀವು ವಾರಣಾವತಕ್ಕೆ ಹೋಗಿ ಅಂತ ನಾನು ಹೇಗೆ ಹೇಳೋದು ಅಂತ ಕೇಳ್ತಾನೆ. ಮತ್ತೆ ರಿಪೋರ್ಟ್ ಮಾಡ್ಕೊಂಡು ಬಿಡಿಸೋದು ಸುಲಭ ಅಲ್ಲ, ಆರ್ಡರ್ ಬಂದ್ರೇನೆ ಸಾಕು, ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಭಾರಿ ಕಷ್ಟದ ಪರಿಸ್ಥಿತಿ ಆಗ್ಬೋದು. ಇವತ್ತು ರಾಜ್ಯ ಆಡ್ತಿದ್ದಾರೆ, ಈಗಾಗಲೇ ಏನ್ ಮಾಡ್ತೀರಿ ಅದಕ್ಕೀಗ? ದುರ್ಯೋಧನ ತಪ್ಪ, ನಾನು ಬೇರೆ ವ್ಯವಸ್ಥೆ ಮಾಡಿದ್ದೇನೆ. ಅದಕ್ಕೆಲ್ಲ ಕೂಡ ವಾರಣಾವತದಲ್ಲಿ ಒಂದು ಉತ್ಸವ ನಡೀತಾ ಇದೆ, ಇಷ್ಟರಲ್ಲೇನೆ ಅಂತ ಹೇಳಿದ್ದಾರೆ. ವಿಷ್ಣು ಜಯಂತ ಇದೆ, ಶಂಭು ಸಹಾಯ ಆಸ್ತಿ, ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇದೆ. ಆ ವಿಷ್ಣುವಿಗೆ ಜಯಂತ ಅಂತ ಹೆಸರು. ಅದು ಈಶ್ವರನ ದೇವಸ್ಥಾನವೂ ಇದೆ, ಶಿವನ ದೇವಸ್ಥಾನನೂ ಇದೆ, ವಿಷ್ಣುವಿನ ದೇವಸ್ಥಾನನೂ ಇದೆ. ಆ ಇಷ್ಟರಲ್ಲಿ ಅವರು ದೊಡ್ಡ ಉತ್ಸವ ನಡೀತಾ ಇದೆ, ದೊಡ್ಡ ಉತ್ಸವ ನಡೀತಾ ಇರೋ ವಾರ್ಷಿಕ ರಥೋತ್ಸವ ನಡೆಯುತ್ತಲ್ಲ ನಡೀತಾ ಇದೆ. ಆ ಉತ್ಸವ ಬಹಳ ಪ್ರಸಿದ್ಧ, ಅದನ್ನ ನೋಡ್ಲೇಬೇಕು ಜನ. ಸಾಯೋದಕ್ಕಿಂತ ಮುಂಚೆ ಉತ್ಸವ ನೋಡದೆ ಹೋದ್ರೆ, ಆ ಊರು ನೋಡದೆ ಹೋದ್ರೆ, ಆ ಉತ್ಸವ ನೋಡದೆ ಹೋದ್ರೆ ಮನುಷ್ಯ ಬದುಕಿದ್ದೇ ವ್ಯರ್ಥ ಅನ್ನೋ ಭಾವನೆ ಬರೋ ಹಾಗೆ ಏನ್ ಮಾಡಿದ್ದೇನೆ ಗೊತ್ತಾ, ನಾನು ಪಾಂಡವರ ಕಿವಿ ಬೀಳ ಹಾಗೆ ನನ್ನ ಜನಗಳಿಂದ ವರ್ಣನೆ ಮಾಡಿಸಿ 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 ಅವ್ರಿಗೆ ಹೋಗೋ ಐಡಿಯಾ ಬರಬೇಕು ಆ ರೀತಿ ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದ. ನಾವು ವಾರಣಾವತಕ್ಕೆ ಹೋಗಬೇಕು ಅಂತ ಅನ್ಕೊಂಡ್ಬಿಡ್ಬೇಕು, ಅಂತ ವ್ಯವಸ್ಥೆ ಮಾಡಿಬಿಟ್ಟಿದ್ದೇನೆ ಈಗಾಗಲೇ. ನೀನು ಮಾಡ್ಬೇಕಾದಿಷ್ಟೇ, ಪಾಂಡವರು ದಿಟ್ಟ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬರ್ತಿದ್ರೆ, ಎಲ್ಲಾ ಪಾಂಡವರು ಬಂದು ಉತ್ತರಾಷ್ಟ್ರ ನಮಸ್ಕಾರ ಮಾಡಿ ಹೋಗ್ತಾ ಇದ್ರೆ. ಇದು ಸಂಧ್ಯಾ ವಂದನೆ ವಿಧಿ ಇರ್ಬೋದು. ಸಂಧ್ಯಾ ವಂದನೆ ಕೊನೆ ಹೇಳ್ತೇವೆ ನೋಡಿ, ಗೋತ್ರ ಹೇಳ್ಕೊಂಡು ನಮಸ್ಕಾರ ಮಾಡ್ತೇವಲ್ಲ, ಸಂಧ್ಯಾನೆ ಮಾಡೋರಿಗೆ ಅದೆಲ್ಲ ಬಿಟ್ಟವರಿಗೆ ಯಾರೋ ಏರು ಅವ್ರಿಗೆ ತಿಳ್ಕೊಂಡ್ಬಿಡ್ತಾರಪ್ಪ. ಸಂಧ್ಯಾನ ಮಾಡಿ ಕೊನೆಯ ಭಾಗ ಅದು ಉಪಸ್ಥಾನ ಅಂತ ಹೇಳ್ತಾರೆ. ಕೊನೆ ದೇವತೆಗಳಿಗೆ ನಮಸ್ಕಾರ, ದಿಗ್ ದೇವತೆ ನಮಸ್ಕಾರ, ಗುರುಗಳಿಗೆ ನಮಸ್ಕಾರ. ಆಮೇಲೆ ಇಂದ್ರಾಯ ನಮಃ, ಅಗ್ನಿ ನಮಃ, ಯಮ ಎಲ್ಲ ಹೇಳಬೇಕು. ಸಂಧ್ಯಾಯ ನಮಃ, ಗಾಯತ್ರಿ ನಮಃ, ಸಾವಿತ್ರಿ ನಮಃ, ಸರಸ್ವತ್ಯ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ಎಷ್ಟು ನಮಸ್ಕಾರ ಮಾಡ್ತೇವೆ ಗೊತ್ತಾದ್ರೊಳಗೆ? ಎಲ್ಲಾ ದೇವತೆಗಳಿಗೆ, ಜನ್ಮ ಜನ್ಮಾಂತರದ ಪಿತೃಗಳಿಗೆ, ಜನ್ಮ ಜನ್ಮಾಂತರದ ತಾಯಿಗೆ ನಮಸ್ಕಾರ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾನಲ್ಲ, ಅದಕ್ಕೆ ಸಂಧ್ಯಾ ವಂದನೆಗೆ ದೊಡ್ಡ ಮಂತ್ರ ಅಂತ ಕರೆದಿದ್ದ. ಇಷ್ಟೆಲ್ಲ ನಮಸ್ಕಾರ ಮಾಡಿ ಮನೆಯಿಂದ ಹೊರಗೆ ಹೊರಟ್ರೆ ಅವ್ರು ಸೋಲ್ತಾನೆ ಹೇಗೆ? ಅಷ್ಟರಿಂದ ಆಶೀರ್ವಾದ ಬಂದಿರುತ್ತಲ್ಲ ಅವನಿಗೆ, ಗೆದ್ದು ಬಿಡ್ತಾನೆ ಅಂತ ಅರ್ಥ. ಅದಕ್ಕೆ ಸಂಧ್ಯಾ ವಂದನೆ ಮಾಡಿದ ಅಂದ್ರೆ ಜೀವನದಲ್ಲಿ ಎಲ್ಲವನ್ನೂ ಸಾಧನೆ ಮಾಡಿದ ಅಂತ ಅರ್ಥ. ಅಷ್ಟೆಲ್ಲ ಮಾಡಿ ಕೊನೆಯಾಗಿ ಏನ್ ಮಾಡ್ತಾನೆ? ನಮೋಸ್ತು ಅನಂತಾಯ ಸಹಸ್ರ ಮೂರ್ತಯೇ ಸಹಸ್ರನಾಮಾಶ್ಚಿಸಿರು ದೇವರು ಸ್ತೋತ್ರ ಮಾಡಿಬಿಟ್ಟು ಕೊನೆಯಾಗೆ ಕಿವಿ ಹಿಡ್ಕೊಂಡು ಭದ್ರಂನೋ ಅಭಿವಾದಯಿತ ನಮಸ್ಕಾರ ಮಾಡಬೇಕು. ಅದು ಯಾರಿಗೆ ನಮಸ್ಕಾರ ಮಾಡಬೇಕು ಅಂತೇನು? ಇವ್ರು ಕೂತಲ್ಲಿ ನಮಸ್ಕಾರ ಮಾಡಿಬಿಡ್ತಾರೆ ಅಷ್ಟೇ, ಸಾಮಾನ್ಯವಾಗಿ ಕಿವಿ ಹಿಡ್ಕೊಂಡವ ನಮಸ್ಕಾರ ಮಾಡದ ಮಾಡಿಬಿಡ್ತಾರೆ ಅಷ್ಟೇ. ದೊಡ್ಡವರು ಇರ್ತಾರೆ ಅವ್ರ ಹತ್ರ ಹೋಗಿಬಿಟ್ಟು ನಮಸ್ಕಾರ ಮಾಡಬೇಕು. ಎಷ್ಟು ಜನ ಇದ್ರೆ ಅಷ್ಟೇ ನಮಸ್ಕಾರ ಮಾಡಬೇಕು. ಆಯ್ತು, ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ. ಅದರಿಂದ ಆಯುಷ್ಯ, ವಿದ್ಯೆ, ಕೀರ್ತಿ, ಬಲ ಎಲ್ಲ ಹೆಚ್ಚುತ್ತೆ ಅಂತ ಮಹಾಭಾರತ ಹೇಳುತ್ತೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ. ಆಯುಷ್ಯ, ವಿದ್ಯಾ, ಯಶಸ್ಸು, ಬಲ ನಾಳಕ್ಕೆ ಹೆಚ್ಚುತ್ತದೆ. ಸಂಧ್ಯಾ ವಂದನೆ ಮಾಡಬೇಕಾದ ಕೆಲಸ ಅದು. ಆ ರೀತಿಯಾಗಿ ಎದುರಿಗಿದ್ದವರು ನಮಸ್ಕಾರ ಮಾಡೋದಕ್ಕೆ ನಾವು ತಯಾರಿಲ್ಲ. ಹಾಗಲ್ಲ, ದೊಡ್ಡ ಹುಡ್ಕೊಂಡು ಹೋಗಬೇಕಂತ ಕಾಲಕ್ಕೆ ಹುಡ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡಬೇಕಂತ. ಕೃಷ್ಣದೇವರಾಜ ಮೂರು ಸಂಧ್ಯಾ ವಂದನೆಯ ಕಾಲಕ್ಕೆ ತನ್ನ ಅರಮನೆಯಿಂದ ವ್ಯಾಸರಾಜರ ಮಠಕ್ಕೆ ಹೋಗಿ ವ್ಯಾಸರಾಜ ನಮಸ್ಕಾರ ಮಾಡಿ ಬರ್ತಿದ್ದಂತೆ, ಗುರುಗಳಿಗೆ ನಮಸ್ಕಾರ ಅಂತ ಹೇಳಿಬಿಟ್ಟು. ಆ ರೀತಿ ಮಾಡಿದ್ದಕ್ಕೆ ಕುಹುಯೋಗದಿಂದ ಪಾರಾಗತಕ್ಕಂಥ ದೊಡ್ಡ ಅವಕಾಶ ಅವನಿಗೆ ಲಭಿಸಿತು. ಅದು ಶಾಸ್ತ್ರದ ವಿಧಿ. ಪಾಂಡವರು ನಿತ್ಯ ಬರ್ತಿದ್ದರಂತೆ ಪಾಪ. ದುರ್ಯೋಧನನಿಗೆ ತಾನು ಬಂದು ಗೊತ್ತಿಲ್ಲ, ಪಾಂಡವರು ಬರೋದನ್ನು ನೋಡಿ ಅಭ್ಯಾಸ ಆಗಿತ್ತು ಅವನಿಗೆ. ಅಪ್ಪ ದಿವಸ ಬರ್ತಾರಲ್ಲ, ನಾಳೆನೂ ಬರ್ತಾರೆ, ಅವಾಗ ಏನ್ ಮಾಡಬೇಕು ಗೊತ್ತಾನೇನು? ನಮಸ್ಕಾರ ಮಾಡಿ. ಎಂತ ಆಶ್ಚರ್ಯ ಗೊತ್ತಾ, ಪಾಂಡವರು ಸ್ವಂತ ಅಪ್ಪ ಅಲ್ಲ, ಧೃತರಾಷ್ಟ್ರ ದೊಡ್ಡಪ್ಪ ಅಷ್ಟೇನೆ. ಅಂಥವ್ ನಮಸ್ಕಾರ ಮಾಡಿಬಿಟ್ಟಿದ್ದಲ್ಲಂತೆ ಪಾಪ. ಅವನಿಗೆ, ಅವನ ಹೆಂಡತಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು. ಅದರ ಅಂಡು ಅಡ್ವಾಂಟೇಜ್ ಗಳು ಹೇಳ್ತಾ ಇದ್ದಾನೆ ಅವನಿಗೆ. ದುರ್ಲಾಭ ತಗೋ ಪರಿಸ್ಥಿತಿ ಇದೀಗ ಹೇಳ್ತಾನೆ. ಅವಾಗ ಏನ್ ಮಾಡ್ಬೇಕು ಅಂತ, ಧರ್ಮರಾಜ ಪಾಂಡವರೇ, ನನ್ನ ಪ್ರೀತಿಯ ಮಕ್ಕಳು ನೀವು ನೋಡಿ, ವಾರಣಾವತ ದೊಡ್ಡ ಉತ್ಸವ, ಭಾರಿ ಉತ್ಸವ, ಜನ್ಮದಲ್ಲಿ ಒತ್ತಾರ ನೋಡ್ಲೇಬೇಕು, ಉತ್ಸವ ಉತ್ಸವ ನಡೀತಾ ಇದೆ, ನೀವೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿಬಿಡು, ಇಷ್ಟು ನಿನ್ನ ಕೆಲಸ ಅಂತ ಹೇಳ್ತಾರೆ. ದುರ್ಯೋಧನ ಮಾಡಿರೋದಿಷ್ಟೇ, ಡ್ರಾಫ್ಟ್ ರೆಡಿ ಇದೆ, ಸೈನ್ ಮಾಡುವಂತಷ್ಟೇ, ಇನ್ನೇನು ಕೆಲಸ ಇಲ್ಲ. ಎಲ್ಲ ಮಾಡಿರೋದು ಅವನು, ಸೆಕ್ರೆಟರಿ ಅಸಿಸ್ಟೆನ್ಸ್ ಅವನಿಗೆ. ಧೃತರಾಷ್ಟ್ರ ಹೇಳ್ಬೇಕು, ಬಾಯಲ್ಲಿ ಬರಬೇಕದು. ಇವತ್ತು ದೊಡ್ಡವ್ರನ್ನ ಹೇಗೆ ಜನ ಉಪಯೋಗಿಸ್ತಾರೆ ಅಂದ್ರೆ, ಅವರು ಸೈನ್ ಮಾಡೋ ಪೂರ್ತಿ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಮತ್ತೆ ನಮ್ಮ ರಾಷ್ಟ್ರಪತಿಗಳು ಸ್ಥಾನಮಾನ ಹೇಗಿರ್ತದೆ ಅಂತ ಕೇಳಿದ್ರೆ, ಸರ್ಕಾರ ತೀರ್ಮಾನಕ್ಕೆ ಎಸ್ ಅನ್ಬೇಕಷ್ಟೆ, ಸಾಮಾನ್ಯವಾದ ಪದ್ಧತಿ ಅದು. ಈ ರೀತಿ ಇಂಥ ಕಾನ್ಸೆಪ್ಟ್ ಡೆವಲಪ್ ಆಗಿ ಧೃತರಾಷ್ಟ್ರದಿಂದ ಡೆವಲಪ್ ಆದ ಕಾನ್ಸೆಪ್ಟ್ ಅದು. ಧೃತರಾಷ್ಟ್ರದ ಕೆಲಸ ಇಷ್ಟೇ, ಅವ್ರು ಹೇಳಿದ್ದಕ್ಕೆ ಹೂ ಅನ್ಬೇಕಷ್ಟೆ. ದುರ್ಯೋಧನ ಏನ ಏನ್ ಪ್ಲಾನ್ ಮಾಡಿರ್ತಾರೆ, ತಂದಿಡಬೇಕು, ಎಸ್ ಅನ್ಬೇಕು. ಇಲ್ಲ ಅವ್ರು ಹೊರಗೆ ಬಿಡ್ತೇವೆ, ಸಾಯ್ತೇವೆ ಅದರಲ್ಲೊಂದು. ಇಲ್ಲ ನೀನ್ ಸಾಯ್ಬೇಕು, ಇಲ್ಲ ನಾಯ್ ಸಾಯ್ತೇವೆ. ಇಂಥ ಒಂದು ಕುತಂತ್ರವನ್ನು ಮಾಡತಕ್ಕಂತ ಒಂದು ವ್ಯವಸ್ಥೆ, ವಿಚಿತ್ರವಾದ ಪೋಸ್ಟ್ ಧೃತರಾಷ್ಟ್ರದ್ದು. ಕುರುಡ, ಅದಕ್ಕೆ ಸಮಸ್ಯೆ ದುರುಡ ಅವನಿಗೆ. ಯಾರು ಕಾಣೋದಿಲ್ಲ, ಏನೂ ಕಾಣೋದಿಲ್ಲ, ಹೇಳೋದು ಬಿಡೋದಿಲ್ಲ ಅವರು. ಇಂಥ ವ್ಯವಸ್ಥೆಯನ್ನು ದುರ್ಯೋಧನ ಮಾಡಿ ಹೇಳಿದರಂತೆ. ಆಗ ಧೃತರಾಷ್ಟ್ರ ಅನ್ಕೋತಾನೆ, ಎಷ್ಟು ಮುಂದುವರೆದಿದ್ದಾನೆ ಮಗ, ಎಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಹೇಳ್ಬೇಕಾದಿಷ್ಟೇ, ನೀವು ಹೋಗಿ ಅಂತ ಹೇಳಬೇಕು. ಆಯ್ತು ಅಂತ ಒಪ್ಪಿಕೊಂಡ. ಪುತ್ರನ ಮೋಹ, ಮಗನ ಮೋಹದಿಲ್ಲರ ಸಾಯ್ತೇವೆ ಅಂತ ಹೇಳಿಸಿದ್ನಲ್ಲ, ಆಯ್ತು ಅಂತ ಹೇಳಿದನಂತೆ ದುರ್ಯೋಧನ. ಸರ್ಕೊಂಡ್ಬಿಟ್ಟ ಆ ಕಡೆ. ಕಲಿ ಯಾವಾಗಲೂ ಅಷ್ಟೇನೆ, ಕಲಿ ಯಾವಾಗಲೂ ಕೂಡ ಕಣ್ಣಿ ಕಾಣಿಸೋದಿಲ್ಲ, ಅವನು ಇನ್ನೊಬ್ಬರ ಮೂಲಕ ಮಾತಾಡಿಸ್ಬಿಡ್ತಾರೆ ಅಂತ ಹೇಳಿದ. ಇನ್ನೊಬ್ಬರ ಮೂಲಕ ಮಾತಾಡಿಸ್ತಾನಂತೆ. ಕಲಿಗಳಲ್ಲಿ ಏನ್ ನಡೀತಾ ಇದೆ ಎಂಬುದನ್ನ ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಆಗಿ ನೋಡ್ತಾ ಇದ್ದೇವೆ, ಪ್ರಯೋಗ ಆಗಲಿ ನೋಡ್ದ ನೋಡ್ತಾ ಇದ್ದೇವೆ. ಅವನು ಹೇಳಿದ ತಕ್ಷಣ ಧೃತರಾಷ್ಟ್ರ ಹಾಗೆ ಆಗಲಿ ಅಂತ ಒಪ್ಪಿಕೊಂಡ. ಯಥಾ ಪ್ರಕಾರ ಪಾಂಡವರು ಬಂದ್ರು, ನಮಸ್ಕಾರವನ್ನು ಮಾಡಿದ್ರು. ಧರ್ಮರಾಜ ಮಾಡಿದ, ಭೀಮಾದಿಗಳು ಮಾಡಿದ. ಭೀಮಸೇನ ಎಷ್ಟು ಶುದ್ಧ ಭಾಗವತ ಧರ್ಮರಥ ಅಂದ್ರೆ, ಆಯಾ ಕಾಲಕ್ಕೆ ಯಾರ್ಯಾರು ಗೌರವ ಕೊಡಬೇಕು ಅಂತಿದೆ ಅದನ್ನು ಕೊಡೋದ್ರಲ್ಲಿ ಏನು ವಂಚನೆಯೇ ಇಲ್ಲ. ಅವ್ರ ಮಾತು ಕೇಳೋದು ಬಿಡೋದು ಆಮೇಲೆ, ಆದರೆ ಗೌರವ ಕೊಡಬೇಕಾದ ಬಂದಾಗ ಭೀಮಸೇನ ತಪ್ಪಿದ ಗೌರವ ಕೊಡ್ತಾ ಇತ್ತು. ಎಲ್ಲ ನಮಸ್ಕಾರ ಮಾಡಿದ್ರು. ಧೃತರಾಷ್ಟ್ರ ಹೇಳಿದ, ನೋಡು ಧರ್ಮರಾಜ, ವಾರಣಾವತ ದೊಡ್ಡ ಉತ್ಸವ ಇದೆ, ಅಲ್ಲಿ ಜಯಂತ ನಾಮಕ ವಿಷ್ಣು ಇದ್ದಾನೆ, ಶಿವನ ದೇವಸ್ಥಾನವೂ ಇದೆ, ನೀವೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿದ. ದುರ್ಯೋಧನ ಧರ್ಮರಾಜ ಏನ್ ಮಾಡಿದಂತೆ ಪಾಪ, ಆತನ ಮಾತು ಎಷ್ಟು ಧರ್ಮರಾಜ ಪೂಜ್ಯನಾದ ವ್ಯಕ್ತಿ ಅಂದ್ರೆ, ದೊಡ್ಡಪ್ಪ ಹೇಳ್ತಾನೆ ಕೆಟ್ಟದಕ್ಕೆ ಹೇಳ್ತಾನೆ ಯೋಚನೆ ಮಾಡೋದೇ ಇಲ್ಲ, ಆಯ್ತು ಹೇಳಿದ್ಮೇಲೆ ಹೋಗ್ತೇವೆ ಅಂತ ಹೇಳಿಬಿಟ್ಟ. ಎಲ್ಲ ಮನೆಗೆ ವಾಪಸ್ ಹೋಗಿಬಿಟ್ಟು ಹೋಗಿಬಿಟ್ಟು ಭೀಮಾದಿಗಳನ್ನ ಕೂಡಿಸಿಕೊಂಡು ಧರ್ಮರಾಜ ಮಾತಾಡ್ತಾನೆ. ದೊಡ್ಡಪ್ಪ ಹೇಳಿದ್ ಕೇಳಿದ್ರಲ್ಲ, ನಾವು ವಾರಣಾವತಕ್ಕೆ ಹೋಗ್ಬೇಕಾಗಿದೆ, ನಾವೆಲ್ಲ ಹೋಗೋಣ ಅಂತ ಹೇಳಿದ. ಆಗ ಭೀಮಸೇನ ಮಾತಾಡ್ತಾನೆ, ಅಣ್ಣ ಏನ್ ಮಾತು ಕೊಟ್ಟು ಬಂದಿದ್ದೆ ನೀನೀಗ, ಹೋಗೋಣ ಅಂತ ಹೇಳ್ತೀಯಲ್ಲ, ಆತನ ಮಾತು ಸರಿಯಾಗಿ ಕೇಳಿಸ್ಕೊಂಡಿಯಾ ಅಂತ ಹೇಳಿದ. ಸರಿಯಾಗಿ ಕೇಳಿಸ್ಕೊಂಡಿಯಾ, ಏನ್ ಹೇಳಿದ ಗೊತ್ತಾ ಆತ? ಪಾಂಡವರೇ ವಾರಣಾವತಕ್ಕೆ ಹೋಗಿ ಅಂದ, ಹೋಗಿ ಬನ್ನಿ ಅಂದಲ್ಲ, ಅರ್ಥ ಮಾಡ್ಕೋಬೇಕು. ಭಾರಿ ಬುದ್ಧಿ ಅಂದ ಧೃತರಾಷ್ಟ್ರ ರಾಜ, ಹೋಗಿ ಅಷ್ಟೇ, ಇವತ್ತು ಸರ್ಕಾರಿ ಆರ್ಡರ್ ಹೇಗಿರ್ತದೆ ಗೊತ್ತ, ಅದರಂತೆ ನಡ್ಕೊಂಡ್ರೆ ಅಷ್ಟೇ ಇದ್ರೆ ಅದೊಂದು ಸಿಗೋದ್ರಿಲ್ಲ. ಅವನ ಆರ್ಡರ್ ಮೇಲೆ ಹೋಗ್ಲಿಕ್ಕೆ ಅಷ್ಟೇ ಬರ್ಲಿಕ್ಕಲ್ಲ, ಅಂತಿಲ್ ಫರ್ದರ್ ಆರ್ಡರ್ಸ್ ಇದ್ರೆ ಹೇಗೋ ಹಾಗೆ. ಮುಂದೆ ಹೇಳೋರು ಬರಾಗಿಲ್ಲ ನಾವೀಗ. ಅವ್ರ ತಂತ್ರ ಗೊತ್ತಲ್ಲ ನಿನಗೆ, ನಮ್ಮನಲ್ಲಿ ಕಳಿಸ್ತಾನೆ, ಮತ್ತೆ ಬಾ ಅಂತ ಕರೆಯೋದೇ ಇಲ್ಲ, ನಾವು ಬರೋ ಹಾಗೆ ಇಲ್ಲ, ನಾವು ಯಾರೋ ಅಲ್ಲ ಬರ್ಲಿಕ್ಕೆ, ರಾಜರಾಗಿ ಹೋಗ್ತಾ ಇದ್ದೇವೆ. ಹಾಗೆ ವಿತೌಟ್ ಇನ್ವಿಟೇಷನ್ ಬರಾಗಿಲ್ಲ, ನಾವಾಗ ಅಲ್ಲೇ ಇರಬೇಕಾಗತ್ತೆ. ಅಲ್ಲಿ ಇದ್ರಾಯ್ತು ಅಂತ ಹೇಳಾಗಿಲ್ಲ, ಅಲ್ಲಿ ನಮಗೇನೋ ವ್ಯವಸ್ಥೆ ಇಲ್ಲ. ನಾಳೆ ಏನ್ ಮಾಡ್ಬೇಕಾಗತ್ತೆ ಅಲ್ಲಿ? ಭವಿತಾ ಅತ್ರ ಹಿ ಭಿಕ್ಷಾಚಾರ, ನಮ್ಮನ್ನು ಭಿಕ್ಷೆ ಬೀಳುತ್ತಾನೆ ಗೊತ್ತಾ ಧೃತರಾಷ್ಟ್ರ, ಭಿಕ್ಷೆ ಹಾಕ್ತಾನೆ. ಭಿಕ್ಷೆ ಬೀಳಿದ್ರಾಯ್ತು ಅನ್ಬೇಡ, ನಾವು ಯಾರು ಗೊತ್ತಾ? ರಾಜರು. ನಾವು ರಾಜರು ಭಿಕ್ಷೆ ಬೀಳಿ ಬದುಕಬಾರದು, ಅವ್ರ ಸ್ವಂತ ಸಂಪಾದನೆ ಬದುಕಬೇಕು. ಇವತ್ತು ರಾಜರೇ ಭಿಕ್ಷೆ ಬೀಳಕ್ ಹೊರಟ್ರೆ ಭಿಕ್ಷೆ ಹಾಕಾರ ಯಾರು ಅಂತ ಕೇಳುತ್ತೆ. ಭಿಕ್ಷೆ ಹಾಕಾರ ಯಾರು? ಕ್ಷತ್ರಿಯ ಧರ್ಮ ಅಲ್ಲದು. ಕ್ಷತ್ರಿಯನಾದವನು ಇವತ್ತಿನ ದಿವಸ ಜನಕ್ಕೆ ರಕ್ಷಣೆ ಕೊಡಲು ಬದುಕಬೇಕೆ ಹೊರತು ರಕ್ಷಣೆ ನನಕ್ ಕೊಡಿದ್ದು ಕೈ ಚಾಚಾ ಬದುಕಬಾರದವನು. ಇವತ್ತು ಅಂತ ಸ್ಥಿತಿ ನಮ್ಮ ತಂದು ಹಾಕ್ತಾನೆ. ಇದು ಕ್ಷತ್ರಿಯ ಧರ್ಮ ಅಲ್ಲ. ಭಗವದ್ಗೀತೆ ಮುಂದೆ ಹೇಳೋದು ಅದನ್ನೇನೆ, ಸ್ವಧರ್ಮೇ ನಿಧರ್ಮ ಶ್ರೇಯ. ನಮ್ಮ ನಮ್ಮ ಧರ್ಮಾಚರಣೆ ಮಾಡಿ ನಾವು ಬದುಕಬೇಕೆ ಹೊರತು ಧರ್ಮ ಬಿಟ್ಟು ಬದುಕಬಾರದು. ಅಲ್ಲಿ ಹೋದ್ರೆ ಧರ್ಮ ಬಿಡಬೇಕಾಗುತ್ತೆ, ಭಿಕ್ಷೆ ಬಿಡಬೇಕಾಗುತ್ತೆ. ಇದು ಧರ್ಮ ಅಲ್ಲ ಇದು ಒಂದು. ಆದ್ದರಿಂದ ನಾನು ಹೇಳ್ತೇನೆ, ಅಲ್ಲಿ ಹೋಗೋದು ಬೇಡ ಅಂತ ಹೇಳಿ. ಅಲ್ಲಿ ಹೋಗೋದು ಬೇಡ ಅಲ್ಲ ಭೀಮಸೇನ, ಈ ಮಾತಾಡ್ತೀಯಲ್ಲ, ಅವರೆಲ್ಲ ತೀರ್ಮಾನ ಮಾಡಿ ಆಗಿದೆ ಈಗಾಗಲೇ, ನಮ್ಮನ್ನು ಹೋಗಿ ಅಂತ ಹೇಳಿದ್ದಾರೆ. ನಾವಾಗಿ ಹೋದ್ರೆ ಒಳ್ಳೇದು, ಇನ್ನವ್ರು ಬಿಡ್ತಾರ, ಅವರು ಯುದ್ಧ ಶುರು ಮಾಡ್ತಾರೆ, ಹೋಗ್ತಿರಲ್ಲ ಅಂತ ಕೇಳ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಧರ್ಮರಾಜ. ಆಗ ಭೀಮಸೇನ ಹೇಳ್ತಾನೆ, ಯುದ್ಧದ ಬಗ್ಗೆ ಮಾತು ಬಂದ್ರೆ ನೀನ್ ತಲೆ ಕೆಡಿಸ್ಕೋಬೇಡ, ನನ್ನ ಮೇಲೆ ಭಾರ ಹಾಕು ಅಂತ ಹೇಳ್ತಾನೆ. ಅದನ್ನ ನೋಡಕ್ ನಾನಿದ್ದೇನೆ, ನೀನ್ ಹೂವನ್ನು ಅವ್ರ ಕತೆ ಮುಗಿಸ್ತೇನೆ ಅಂತ ಹೇಳ್ತಾರೆ. ಅವರಾಗಿ ಸುಮ್ಮನೆ ಇದ್ರೆ ಅವ್ರ ಪುಣ್ಯ, ಯುದ್ಧಕ್ಕೆ ಬಂದ್ರೆ ನನ್ನ ಕೈ ಪೆಟ್ಟ ರುಚಿ ನೋಡ್ಬೇಕಾಗತ್ತವ್. ಆ ಬಗ್ಗೆ ಯೋಚನೆ ಮಾಡಬೇಡ, ಈಗ ನನ್ನ ಮಾತು ಕೇಳು, ಸುಖವಾಗಿ ಇಲ್ಲೇ ಇರೋಣ. ಯಾರು ಯೋಚನೆ ಮಾಡಬೇಡ, ಭೀಷ್ಮರು ಬಂದ್ರೂ ಪರವಾಗಿಲ್ಲ, ದ್ರೋಣರು ಬಂದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ವಿಚಾರಿಸ್ತೇನೆ ಅಂತ ಹೇಳಿದ ತಕ್ಷಣ ಆಗ ಧರ್ಮರಾಜ ಹೇಳ್ತಾನೆ, ಭೀಮಸೇನ ನನ್ನ ಮಾತನ್ನ ಕೇಳು, ನೀನು ಅದೆಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿದೆ, ಆದ್ರೆ ನನ್ನ ಪ್ರಾರ್ಥನೆ ಇಷ್ಟೇ, ನಮಗೆ ಶಕ್ತಿ ಇದೆ ಎಂಬುದು ನಿಶ್ಚಿತ, ಆದರೆ ದುರ್ಯೋಧನನ ಜನ ತುಂಬಾ ಇದ್ದಾರೆ, ನಾಳೆ ಅವರು ಯುದ್ಧದಲ್ಲಿ ಸೋಲ್ಬಹುದು, ಸಾಯ್ಲೂಬಹುದು. ಆ ಜನ ಏನ್ ಮಾಡ್ತಾರೆ ಗೊತ್ತಾ? ಅಪಕೀರ್ತಿ ತರ್ತಾರೆ. ಪಾಂಡವರು ತಮ್ಮ ಬಲದ ದುರ್ಲಾಭ ಪಡೆದರು ಅಂತ ಅಪಕೀರ್ತಿ ತರ್ತಾರೆ, ಅದು ನನಗೆ ಬೇಕಿಲ್ಲ. ಧರ್ಮರಾಜ ಗುರು ಹಿರಿಯರ ಮಾತನ್ನ ಕೇಳಲಿಲ್ಲ, ಅವರನ್ನು ಅನ್ಯಾಯ ಎದುರಿಸಿದೆ ಅಂತಕ್ಕಂಥ ಅಪಕೀರ್ತಿ ನನಗೆ ಬೇಡ. ಆದ್ದರಿಂದ ನಾನು ಈಗ ನಮ್ಮ ಭಿಕ್ಷೆ ಬೇಳೆ ಪ್ರಸಂಗ ಬಂದರೂ ಸರಿಯೇ, ಅಲ್ಲಿಗೆ ಹೋಗೋದು ನಿಶ್ಚಿತ. ಭೀಮಸೇನ ದಯವಿಟ್ಟು ಅಡ್ಡಿ ಮಾಡಬೇಡ, ಇದು ನನ್ನ ಪ್ರಾರ್ಥನೆ, ನಾ ಅಣ್ಣನಾಗಿ ಹೇಳುತ್ತೇನೆ ಅಂತ ಹೇಳಿದನು. ಆಗ ಭೀಮಸೇನ ತಮ್ಮನಾಗಿ ಹೇಳಬೇಕಾದ್ದನ್ನು ಹೇಳಿದೆ, ನೀನ್ ಅಣ್ಣ, ನಿನ್ ಮಾತು ಕೇಳೋದು ನನ್ನ ಕೆಲಸ, ಆಯ್ತು ನಾನು ನಿನ್ ಮಾತು ಕೇಳುತ್ತೇನೆ ಅಂತ ಒಪ್ಪಣ್ಣ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಬರೀತಾರೆ, ಬಹಳ ಸೂಕ್ಷ್ಮ ವಿಚಾರ. ಏನು ಸೂಕ್ಷ್ಮ ವಿಚಾರ ಅಂದ್ರೆ, ಈಗಿಂತ ಪಾಂಡವರಲ್ಲಿ ಧರ್ಮರಾಜ ದೊಡ್ಡವನು, ಆಮೇಲೆ ಭೀಮಸೇನ, ಅರ್ಜುನ, ನಕುಲ ಸಹದೇವನ್ನ ಕೇಳಿದ್ದೇವೆ, ಈ ನಿಮಗೆ ಅರ್ಥ ಆಗಿದೆ. ಅಕಸ್ಮಾತ್ ಹೀಗಾಗದೇನೆ ಧರ್ಮರಾಜ ಅಣ್ಣನಾಗದೇನೆ, ಭೀಮಸೇನ ನನ್ನ ಅಣ್ಣನಾಗಿ ಬಿಟ್ಟು ಧರ್ಮರಾಜ ತಮ್ಮನಾಗಿದ್ದಿದ್ರೆ ಮಹಾಭಾರತ ಹೇಗಿರ್ತಿತ್ತು? ಫಾರ್ ಎ ಚೇಂಜ್ ಯೋಚನೆ ಮಾಡಬೇಕು. ಅಕಸ್ಮಾತ್ ಭೀಮ ಅಣ್ಣನಾಗಿ ಬಿಟ್ಟು, ಧರ್ಮರಾಜ ತಮ್ಮನಾಗಿ ಬಿಟ್ಟು, ಅರ್ಜುನ ಉಳಿದವರೆಲ್ಲ ಆ ಪೋಸ್ಟ್ ಅಲ್ಲಿ ಇದ್ಬಿಟ್ಟಿದ್ರೆ ಸ್ಥಿತಿ ಹೇಗಿರ್ತಿತ್ತು ಲೆಕ್ಕ ಹಾಕಬೇಕು. ಅದಕ್ಕೆ ಆಚಾರ ಹೇಳ್ತಾರೆ, ಸ್ಥಿತಿ ಬಹಳ ಸುಲಭವಾಗಿರ್ತಿತ್ತು. ಧರ್ಮರಾಜ ಅಣ್ಣನಾಗಿದ್ರೆ ಭೀಮಸೇನ ಇಷ್ಟೆಲ್ಲ ಕೇಳಿದ, ಆತ್ಮ ಅಣ್ಣನಾಗಿದ್ರೆ ಯಾರನ್ನ ಕೇಳ್ತಿದ್ರು? ತಮ್ಮಂದಿರ ಹೇಳಿದ ಕೇಳಿ, ಸುಮ್ನೆ ಕೂತಿರಿ ಅಂತ ಹೇಳ್ತಿದ್ದ. ಅವ್ರು ಹೋಗು ಅಂತಿದ್ರು, ಹೋಗೋದಿಲ್ಲ ಅಂತಿದ್ದ. ಯುದ್ಧ ಶುರುವಾಗ್ತಿತ್ತು, ಕತೆ ಮುಗಿತಿತ್ತು, ಮಹಾಭಾರತ ಆದಿ ಪರ್ವಕ್ಕೆ ಮಂಗಳ ಆಗ್ತಿತ್ತೆ ಹೊರತು ಮುಂದೆ ಹೋಗ್ತಾನೆ ಇದ್ದಿಲ್ಲ. ಅಲ್ಲಿ ಒಂದೇ ಪರ್ವ ಮಹಾಭಾರತ, ಅರ್ಧ ಕೇಳ್ಸರಿ ಬಹಳ ಸುಲಭ ಆಗೋದು ಅಷ್ಟೇ, ಎರಡು ಸಿರಿಸಿ ಬೋಧೋಗ್ಬಿಡ್ತಾ ಇತ್ತು ಮಹಾಭಾರತ. ಆದರೆ ಭೀಮಸೇನ ಈ ರೀತಿ ಮಾಡ್ತಿದ್ದ, ಆತಲ್ಲಿ ಕಾಂಪ್ರಮೈಸ್ ಮಾಡೋ ಸಾಧ್ಯತೆನೇ ಇಲ್ಲ. ಯಾಕೆ ಗೊತ್ತಾ? ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ದುರ್ಕೋ ತರಹ. ಧರ್ಮ ಸೂಕ್ಷ್ಮ ಆತನಿಗೆ ಗೊತ್ತು, ನಡೆಸೋ ಶಕ್ತಿ ಆತನಿಗಿದೆ, ತಿಳುವಳಿಕೆ ಇದೆ, ಶಕ್ತಿ ಇದೆ, ಮತ್ತೆ ಅದನ್ನ ಕೇಳಬೇಕಾಗ. ಅದಕ್ಕೆ ಪರಮಾತ್ಮ ಏನ್ ಮಾಡಿದನಂತೆ, ಭೀಮಸೇನ ಅಣ್ಣನಾದ್ರೆ ಹೀಗಾಗಿಬಿಡುತ್ತೆ, ಹಾಗಾಗಬಾರದು, ಮಹಾಭಾರತ 18 ಪರ್ವ ನಡೀಬೇಕು ಅಂತ ಹೇಳಿಬಿಟ್ಟು ಭೀಮಸೇನನ್ನ ತಮ್ಮನ್ನು ಮಾಡಿ ಧರ್ಮರಾಜನ್ನೇ ಅಣ್ಣನ ಮಾಡಿದ ಭಗವಂತ ಅಂತ ಹೇಳಿದ. ಇದರ ಇನ್ನೊಂದು ಉದ್ದೇಶ ಏನು ಗೊತ್ತೇನು? ದುರ್ಯೋಧನಾದಿಗಳನ್ನ ಈಗಲೇ ಕೊಂದು ಬಿಟ್ರೆ ಜನ ಏನಂತಾರೆ ಗೊತ್ತೇನು? ಇಷ್ಟೆಲ್ಲ ಮಾಡಿ ಕೊಂದ್ರೇನೆ ಇನ್ನೂ ದುರ್ಯೋಧನ ಪರವಾದ ಜನ ಇದ್ದಾರೆ, ಛಲದೊಳ್ಳು ದುರ್ಯೋಧನ ಮತ್ತು ತಗೊಳ್ಳೋರು ಇದ್ದಾರೆ, ಇಷ್ಟೆಲ್ಲ ಮಾಡಿದ್ರು ಕೂಡ ಈಗ ಕೊಂದು ಹಾಕಿಬಿಟ್ರೆ ಜನ ಏನಂತಿದ್ರು? ಪಾಂಡವರು ಭಾರಿ ಅವಸರ ಪಟ್ಟು ಬಿಟ್ರು, ಮುಂದೆ ಚೇಂಜ್ ಆಗ್ತಿದ್ರು ಅಲ್ಲಿ ಯಾರಿಗೆ ಗೊತ್ತು? ಫಸ್ಟ್ ಕ್ವಾರ್ಟರ್ ಅಲ್ಲಿ ಕಾಪಿ ಹೊಡೆದಂತ ಹೊರಗೆ ಹಾಕಿ ಫೇಲ್ ಅಂತ ಹೇಳಿಬಿಟ್ರೆ ಮಿಡ್ ಟರ್ಮ್ ಕೊಡಬೇಕಾಯ್ತು ಚಾನ್ಸ್, ಪ್ರಿಪೇರ್ ಕೊಡಬೇಕಾಯ್ತು, ಗಲಾಟೆ ಎಬ್ಬಿಸ್ತಾರೆ, ಎಲ್ಲ ಕೊಟ್ಟು ಪಬ್ಲಿಕ್ ಸಿಕ್ಕಿಬಿಟ್ರೆ ತಪ್ಪಿಗಿರ್ತಾರೆ. ಅದಕ್ಕೆ ಎಂತ ಅವಸರ ಪಡಬಾರ್ದು ನಾವು, ಆ ಕೆಲಸ ಬಂದಾಗಲೇ ಮಾಡಬೇಕು, ಆ ಕೆಲಸಕ್ಕೆ ಕಾಯ್ಬೇಕಾಗುತ್ತೆ. ದುರ್ಯೋಧನಾದಿಗಳು ಇನ್ನು ಮಾಡೋ ಕೆಲಸ ಭಾರಿ ಭಾರಿ ಪಾಪಗಳು ಉಂಟು, ಅರಿಗಿನ ಮೇಲೆ ವಿಷಯ ಗೊತ್ತಾಗಬೇಕು, ಮುಂದೆ ದ್ರೌಪದಿ ಜೂತದ ಪ್ರಸಂಗ ಗೊತ್ತಾಗಬೇಕು, ದ್ರೌಪದಿ ವಸ್ತ್ರಾಪಣದ ಪರಮ ಪಾಪ ಕಾರ್ಯ ಮಾಡಬೇಕು, ಘೋಷಯಾತ್ರೆಗೆ ಅಂತ ಹೋಗಬೇಕು, ಯುದ್ಧದಲ್ಲಿ ಭೀಷ್ಮಾದಿ ಕಳಿಸಿದ ಪಾಪ ಬರಬೇಕು, ಇಷ್ಟೆಲ್ಲ ಅಭಿಮನ್ಯುವನ್ನಂತ ಮಹಾವೀರನನ್ನು ಕಳಿಸಿದ ಪಾಪ ಬರಬೇಕು, ಇವೆಲ್ಲ ಪಾಪಗಳ ಮೂರ್ತಿ ಅವನಿಗೆ ತುಂಬಬೇಕು. ಇದೆಲ್ಲ ಆಗಬೇಕಾದ್ರೆ ಈಗಲೇ ಆಗಬಾರದು, ಅದಕ್ಕೆ ವೇಳೆ ಬೇಕು. ಅದಕ್ಕೋಸ್ಕರವಾಗಿ ಭೀಮಸೇನ ಅಣ್ಣನಾದ್ರೆ ಇಂಥ ಪ್ರಸಂಗ ಬರೋದಿಲ್ಲ ಅಂತ ಹೇಳಿಬಿಟ್ಟೆ. ಪರಮಾತ್ಮ ಏನ್ ಮಾಡಿದನಂತೆ, ಭೀಮನ ತಮ್ಮನ ಮಾಡಿ ಅಣ್ಣನ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಡೆಯೋದು ಕೊನೆ ಭೀಮಸೇನಿಂದಾನೆ, ಆದ್ರೆ ಆ ಪರಿಸ್ಥಿತಿ ಬರೋವರೆಗೂ ಕೂಡ ಕಾಯ್ಬೇಕಾದ್ರೆ ಬೇರೆ ದಾರಿ ಇಲ್ಲ ಅಂತ ಹಾಗೆ ಮಾಡಿದ್ರೆ. ಇದು ಭೀಮಸೇನ ತಮ್ಮನಾಗಿದ್ದರೆ ಗುಟ್ಟದವನು, ಇಲ್ಲದ ಹೋಗಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸುಲಭ ಊಹಿಸಬಹುದಾಗಿ. ಭೀಮಸೇನಲ್ಲಿ ದೊಡ್ಡ ಗುಣ ಅಂದ್ರೆ ಅಸಾಧಾರಣವಾದ ಪರಿಜ್ಞಾನ, ಅದಕ್ಕೆ ಪೂರ್ಣ ಪ್ರಜ್ಞೆ ಅಂತಾನೆ ಕರೆದಿರೋದು. ಅದರ ಜೊತೆಗೆ ಒಳ್ಳೆ ಧರ್ಮ ಸೂಕ್ಷ್ಮತೆ, ಅಣ್ಣನ ಮಾತನ್ನು ಕೇಳಬೇಕು. ರಾಮಾಯಣದಲ್ಲಿ ರಾಮದೇವರು ಎಂಥ ಮಹಾನುಭಾವರು, ಆದರೆ ತಂದೆ ಮಾತನ್ನು ನಡೆಸಬೇಕು. ಅದೇ ರೀತಿಯಲ್ಲಿ ಮಹಾಭಾರತಕ್ಕೆ ಬಂದರೆ ಧರ್ಮರಾಜ ಭೀಮಸೇನಾದಿಗಳ ವೈಶಿಷ್ಟ್ಯ ಏನು ಅಂದ್ರೆ, ಧರ್ಮರಾಜ ಅಣ್ಣ, ಆದ್ರೆ ಯಾರಿಗೆ ತಂದೆ ಇಲ್ಲ ಅವರಿಗೆ ಅಣ್ಣ ತಂದೆ ಇದ್ದ ಹಾಗೆ ಎಂದು ಶಾಸ್ತ್ರ ಹೇಳಿದೆ. ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತ ನಮ್ಮ ಶಾಸ್ತ್ರದ ಮಾತು. ಆದ್ದರಿಂದ ಅಣ್ಣನ ಮಾತನ್ನ ತಂದೆ ಮಾತಿನಂತೆ ಕೇಳಬೇಕು. ರಾಮ ತಂದೆಯ ಮಾತನ್ನೇ ನಡೆಸಿ ಜಗತ್ತಿಗೆ ಪಾಠ ಹಾಕಿಕೊಟ್ಟ, ಭೀಮಸೇನ ಅಣ್ಣನ ಮಾತನ್ನ ತಂದೆ ಮಾತನಂತೆ ನಡೆಸಿ ಪಾಠ ಹೇಳಿಕೊಡ್ತಾ ಇದ್ದ. ರಾಮ ಸರ್ವೋತ್ತಮ, ಭೀಮ ಜೀವೋತ್ತಮ. ಸರ್ವೋತ್ತಮ ತಂದೆಯ ಮಾತನ್ನು ಕೇಳಿದ ಕಥೆ ರಾಮಾಯಣವಾಯಿತು, ಜೀವೋತ್ತಮ ಅಣ್ಣನ ಮಾತನ್ನು ಕೇಳಿದ ಕಥೆ ಮಹಾಭಾರತವಾಯಿತು. ಇವತ್ತು ತಂದೆನ ಬೇಡ ಅಣ್ಣನ ಬೇಡ, ಅವರಿಗೆ ಯಾವ ಮಹಾಭಾರತ ರಾಮಾಯಣ ಇಲ್ಲ, ದಿನನಿತ್ಯದ ರಾಮಾಯಣ ಅವರು ಮನೆಯಲ್ಲೇ ಗೋಳ ಇರ್ತದೆ ಹೊರತು ಬೇರೆ ಇರೋದೇ ಇಲ್ಲ. ಮಾತೃ ದೇವೋಭವ ಪಿತೃ ದೇವೋಭವ ಅನ್ನೋದಕ್ಕೆ ಭೀಮನಿಂದ ರಾಮನಿಂದ ಕಲಿಬೇಕಾದ ಪಾಠ ಇದೆ. ಬರೀ ರಾಮಭೀಮರ ಅವತಾರ ಶತ್ರುಗಳನ್ನು ಕೊಲ್ಲಕ್ಕೆ ಮಾತ್ರ ಆಗಿಲ್ಲ. ಭಾಗವತ ಪುರಾಣ ಹೇಳುತ್ತದೆ, ಮರ್ತ್ಯಾವತಾರ ಸ್ತ್ರೀಹ ಮರ್ತ್ಯ ಶಿಕ್ಷಣಂ ನ ವೃಕ್ಷೋವತಾಯೈವ ನ ಕೇವಲಂಬಿ. ಹೋಹೋ, ಪರಮಾತ್ಮನ ಅವತಾರವಾಗಿರೋದು ಬರೀ ರಾಕ್ಷಸನ ಕೊಲ್ಲಕ್ಕಲ್ಲ, ಜನ ಹೇಗೆ ಬದುಕಬೇಕು ಅಂತ ತೋರಿಸಕ್ಕೋಸ್ಕರ ಆಗಿದೆ. ಜನ ಹೇಗೆ ಬದುಕಬೇಕು, ಮಗ ಹೇಗೆ ಅಪ್ಪನ ಮಾತನ್ನು ಕೇಳಬೇಕು, ಅದರೆಲ್ಲ ತೋರಿಸೋದು ನಡೆದಿರೋದ್ರಿಂದ ರಾಮಭೀಮರ ಕಥೆ ಹೀಗೆ ಬಂದಿದೆ ಎಂಬುದು ಶಾಸ್ತ್ರಾರ್ಥ. ಅದನ್ನು ತಿಳ್ಕೊಳ್ಳೋದಕ್ಕೆ ಜಾರಿ ಬೇಕು. ಯಾವಾಗ ತಂದೆ ತಾಯಿಗಳು ಸಂಪೂರ್ಣ ತಾತ್ವಿಕವಾಗಿ ಬದುಕ್ತಾರೋ ಒಮ್ಮೊಮ್ಮೆ ತಪ್ಪು ಮಾಡಿದ ನಾವು ಕ್ಷಮಿಸಬೇಕಾಗ್ತದೆ, ಆದ್ರೆ ಯಾವಾಗ ಅವರು ಪೂರ್ತಿ ಅನ್ಯಾಯದ ಹಾದಿಯನ್ನು ಹಿಡಿತಾರೋ ಆಗ ಸಮಸ್ಯೆ ಇಲ್ಲ, ಆಗ ಅವ್ರ ಮಾತು ಕೇಳಬೇಕಾಗಿಲ್ಲ. ಬೇರೆ ದಿವಸ ಊಟ ಮಾಡುವಂತಾರೆ ಒತ್ತಾಯ ಮಾಡಿ ತಡ್ಕೋಬಹುದು, ಏಕಾಚಿ ಮಾಡೋದು ತಡ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಧರ್ಮದ ವಿರುದ್ಧ. ಅಂತ ಹೊತ್ತಲ್ಲಿ ತಂದೆಯ ಮಾತು ಇಲ್ಲ, ತಾಯಿಯ ಮಾತು ಇಲ್ಲ, ಗುರುಗಳ ಮಾತು ಇಲ್ಲ, ಆಗ ಭಗವಂತನ ಮಾತೇ ಫೈನಲ್. ಇದನ್ನೆಲ್ಲ ಯೋಚನೆ ಮಾಡತಕ್ಕಂಥ ಶಕ್ತಿ ಭೀಮನಿಗಿರೋದ್ರಿಂದ, ಭೀಮನ ತಮ್ಮನ ಮಾಡಿ ಧರ್ಮ ಅಣ್ಣನ ಮಾಡಿದ್ರಿಂದ ಪರಿಸ್ಥಿತಿ ಪೂರ್ತಿ ಬದಲಾಗತಕ್ಕಂಥ ಸನ್ನಿವೇಶ ಬಂತು. ಆಯ್ತು ಅಣ್ಣ, ನಾನಂತೂ ಹೇಳೋದು ಹೇಳಿದ್ದೇನೆ, ಇದು ನಿಮ್ಮಿಂದ ಜವಾಬ್ದಾರಿ, ಆದ್ರೆ ಸದಾ ಕಾಲ ನನ್ನ ಜೊತೆಗೆ ಇರ್ತೇನೆ, ಅದನ್ನು ಮರಿಬೇಡ ಅಂತ ಹೇಳಿದಾಗ ಧರ್ಮರಾಜನ ಸಮಾಧಾನವಾಯಿತು. ಎಲ್ಲ ತಯಾರಾದ್ರು, ಅದೇ ಡೇಟ್ ಫಿಕ್ಸ್ ಮಾಡಿಬಿಟ್ಟೆ, ಟಿಕೆಟ್ ರೆಡಿ ಮಾಡ್ತಾರಲ್ಲ ಆ ತರ ಎಲ್ಲ ರೆಡಿ ಮಾಡಿ ಕುಟುಂಬಿಟ್ಟಿದ್ದಾರೆ. ಅಲ್ಲಿ ದುರ್ಯೋಧನ ಕಳಿಸ್ಬೇಕು ಬಾರಣಾವತೆಗೆ, ಎಲ್ಲ ತಯಾರಾಗಿ ಅಂತ ಹೇಳಿದ. ಪಾಂಡವರು ತಯಾರಾಗ್ತಾ ಇದ್ದಾರೆ, ಎಲ್ಲ ಹೊಳ್ಳಕ್ಕೆ ಸಿದ್ಧರಾಗಿದ್ದಾರೆ. ದುರ್ಯೋಧನ ಅದ ಹೇಳಿ ಖುಷಿಯೋ ಖುಷಿ, ಖುಷಿಯೋ ಖುಷಿ, ಅಬ್ಬ ಅವರು ಹೊಡಗಿ ಬಿಡ್ತಾರೆ ಮತ್ತೆ ಬರೋದಿಲ್ಲ ಅಂತ ಖುಷಿಯೋ ಖುಷಿ. ಅವನಿಗೆ ಗೊತ್ತಿ ಯಾತಕ್ಕೆ ಬರೋದಿಲ್ಲ, ಜಡೆ ಯೋಚನೆ ಮಾಡಿದ್ದಾನೆ. ಅಲ್ಲಿ ಏನು ಮನೆ ಇದೆ, ಅರಗಿನ ಮನೆ ಸೃಷ್ಟಿ ಮಾಡಿದ್ದಾನೆ. ಅಲ್ಲಿ ಹೆಸರು ಧೃತರಾಷ್ಟ್ರ ಬಂದು ಹೇಳಿಲ್ಲ ಅದನ್ನ, ಅಲ್ಲಿ ಹೋಗ್ಬೇಕು ಸುಟ್ಟು ಬೂದಿ ಆಗ್ಬೇಕು ಅವ್ರು, ಮತ್ತೆ ಎಂದೂ ವಾಪಸ್ ಬರಬಾರ್ದು ಅಂತ ಕುತಂತ್ರ ಮಾಡಿರೋದ್ರಿಂದ ಭಾರಿ ಸಂಭ್ರಮ ಅವರಿಗೆಲ್ಲ ಕೂಡ. ಎಲ್ಲ ಬೀಳ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪಾಂಡವರೆಲ್ಲ ತಮ್ಮ ಇಡೀ ಸೈನ್ಯದ ಸಮೇತ, ಪರಿವಾರದ ಸಮೇತ, ಏನು ರಾಜವೈಭವದಿಂದ ಹೋಗಬೇಕಲ್ಲ, ಆ ರೀತಿಯೆಲ್ಲ ಕಳಿಸ್ತಾ ಇದ್ದಾರೆ. ಆ ಹೊತ್ತಿಗೆ ಸರಿಯಾಗಿ ಇದೆಲ್ಲ ತಿಳ್ಕೊಂಡ ವ್ಯಕ್ತಿ ಯುಧುರ ಇದ್ದಾರೆ. ಯುಧುರನಿಗೆ ಎಲ್ಲ ಸಂಚು ಗೊತ್ತಾಗ್ತಾನೆ, ಎಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ. ಆದರೆ ನೀವು ಕೆಲವರು ಪ್ರಶ್ನೆ ಮಾಡಬಹುದಾಗ, ಯುಧುರ ತಿಳ್ಕೊಂಡ್ಮೇಲೆ ಸುಮ್ಮನೆ ಹಾಕಿದ್ದ ಹಾಗಿದ್ರೆ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು, ಈ ಮೋಸ ಮಾಡಿದ್ದಾರೆ ಇವರು, ಅರಿಗಿನ ಮನೆಯಲ್ಲಿ ಸುಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಹೇಗಿರ್ತಾ ಇತ್ತು? ಒಳ್ಳೆ ಪ್ರಶ್ನೆ ಇರ್ಬೋದು. ಯುಧುರ ತನಗೇನು ಗೊತ್ತಿತ್ತು ಅದನ್ನ ಯಾವ್ದನ್ನು ಲೀಕ್ ಔಟ್ ಮಾಡ್ತಿರಲಿಲ್ಲ, ಆದ್ರೆ ಒಳಗಿಂದೊಳಗೆ ಅದು ಪ್ರತಿ ಮಾಡ್ತಾ ಇದ್ದ, ಒಳಗಿಂದೊಳಗೆ ನ್ಯೂಟ್ರಲೈಸ್ ಮಾಡ್ತಾ ಇದ್ದೆ ಹೊರತು ತಾನು ಯಾರು ಮುಂದೆ ತಾನು ಗೊತ್ತಿದೆ ಅಂತ ಹೇಳ್ಕೊತಾ ಇರಲಿಲ್ಲ ವಿದುರ. ಇದು ಯಾತಕ್ಕೆ ಅಂತ ಅನೇಕರ ಪ್ರಶ್ನೆ ಇದೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆ ಉತ್ತರ ಮಹಾಭಾರತ ಕೊಡ್ತಾ ಇದೆ. ವಿದುರ ಘಂಟಾಘೋಷವಾಗಿ ಹೇಳಿಬಿಟ್ಟು, ಇದು ಭಾರಿ ಅನ್ಯಾಯ, ಅವರು ಸುಡಿಸಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಅರಿಗಿನ ಮನೆ ವ್ಯವಸ್ಥೆ ಮಾಡಿದ್ದಾರೆ, ಇದನ್ನು ಒಪ್ಪೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಂದ್ರೆ, ಹೌದು ವಿದುರ ಯೋಚನೆ ಮಾಡ್ತಾನೆ ಅದನ್ನ, ಹೌದು ಹೇಳ್ಬಿಡ್ಬೋದ, ಹೇಳ್ಬಿಟ್ಟು ಏನಾಗುತ್ತೆ ಗೊತ್ತಾ, ಅದು ತಪ್ಪೇ ಬಿಡುತ್ತೆ. ಆದ್ರೆ ಮುಂದೆ ಏನ್ ಮಾಡ್ತಾರ ಅವರು, ಬೇರೆ ವ್ಯವಸ್ಥೆ ಮಾಡ್ತಾರೆ, ಬೇರೆ ವ್ಯವಸ್ಥೆ ಮಾಡ್ತಾರೆ. ಈ ವ್ಯವಸ್ಥೆ ನನಗೆ ಗೊತ್ತಿದೆ, ಪ್ರತಿ ಮಾಡಿಬಿಡ್ಲಕ್ ಬರುತ್ತೆ ನನಗೀಗ, ಅದು ಬೇರೆ ಏನಾದ್ರು ಮಾಡಿಬಿಟ್ರೆ ನನಗೆ ಗೊತ್ತಾಗದೆ ಆಗ್ಬಿಡೋದು ಆಮೇಲೆ. ಆದ್ದರಿಂದ ನನಗೆ ಏನು ಗೊತ್ತಿದೆ ಅದರಂತೆ ನಡೆದುಬಿಟ್ರೆ ನಾನು ಪ್ರತಿ ಮಾಡಿಬಿಡ್ತೇನೆ, ಅದೇ ಪಾಂಡವರಿಗೆ ತೊಂದರೆ ಆಗದಂತೆ ನಾನು ವ್ಯವಸ್ಥೆ ಮಾಡ್ತೇನೆ. ನನಗೆ ಗೊತ್ತಿಲ್ಲದೆ ಬೇರೆ ಏನಾದರೂ ಆದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರಿಂದ ನನಗೆ ಏನು ಗೊತ್ತಿದೆಯೋ ಅದನ್ನು ನಡೆದೋಗಲಿ ಅಂತ ಯೋಚನೆ ಮಾಡ್ತಾನೆ ವಿದುರ. ವಿದುರ ಎಷ್ಟು ಯೋಗಿ ವಿದುರ, ಸಾಮಾನ್ಯನಲ್ಲ, ನಾನು ಸಂಪೂರ್ಣ ಬಲವಂತನೇನೂ ಅಲ್ಲ, ವಿತಿನ್ ಮೈ ಲಿಮಿಟ್ಸ್ ನಾನು ಕೆಲಸ ಮಾಡ್ಲಿಕ್ಕೆ ಬರುತ್ತೆ ನನಗೆ. ನನ್ನ ಲಿಮಿಟ್ ಪ್ರಕಾರ ಅರಿಗಿನ ಮನೆಯಲ್ಲಿ ಪಾಂಡವರು ಸುಡಬಾರದು ಅಷ್ಟು ನಾನು ಮಾಡ್ಲಿಕ್ಕೆ ನನಗೆ ಬರುತ್ತೆ, ಆದ್ರೆ ಬೇರೆ ಏನಾದರೂ ಮಾಡಿಬಿಟ್ಟಂದ್ರೆ ಪ್ರತೀತಿ ಆಗುತ್ತೆ. ಆದ್ದರಿಂದ ಇದರಲ್ಲೇ ಹೋಗೋದು ಭಾರಿ ವಾಸಿ ಅಂತ ಹೇಳಿಬಿಟ್ಟು ವಿದುರ ಸುಮ್ಮನೆ ಇರ್ತಾನೆ. ಎಲ್ಲ ಪಾಂಡವರು ಹೊರಟು ನಿಂತಿದ್ದಾರೆ, ಅವರನ್ನು ಕಳಿಸಕ್ಕೆ ಅಂತ ಊರಿನ ಊರಿನ ಜನ ಬರ್ತಾ ಇದ್ದಾರೆ. ವಿದುರನು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೆಲ್ಲಿಗೆ ಧರ್ಮರಾಜನ ಹತ್ರ ಬರ್ತಾರೆ. ಒಂದು ಎಚ್ಚರಿಕೆ ಕೊಡ್ತಾರೆ ಧರ್ಮರಾಜ, ನೀವೆಲ್ಲ ಹೋಗ್ತಿದ್ದೀರಲ್ಲ ಭಾರಿ ಹುಷಾರು ಅಂತ ಹೇಳಿ, ಭಾರಿ ಹುಷಾರು, ನಿಮಗೆ ಅಪಾಯ ಕಾದಿದೆ ಅಂತ ಹೇಳಿ. ನಿಮ್ಗೆ ಅಪಾಯ ಕಾದಿದೆ. ವಿಷ ಅಗ್ನಿ ಹುತಾಶ ಭಯಾತ್ ಪ್ರತೀತಾಹ ಆಧ್ವಂ ಅಂತ ಹೇಳ್ತಾರೆ. ವಿಷದ ಭಯ ಇದೆ, ಅಗ್ನಿಯ ಭಯ ಇದೆ, ಸುಡಿಸ್ತಕ್ಕಂಥ ಎಚ್ಚರ ಇದೆ, ಆದ್ರಿಂದ ಹುಷಾರಾಗಿರಿ ಅಂತ ಹೇಳಿಬಿಟ್ಟನಂತೆ. ದುರ್ಯೋಧನ ಎಷ್ಟು ಬುದ್ಧಿವಂತ ಗೊತ್ತೇನು, ವಿದುರ ಏನ್ ಮಾಡ್ತಾನೆ ಅಂತ ವಿದುರನ ಕಂಡಿಟ್ಟೇ ಇದ್ದವನು ಯಾವಾಗ್ಲೂ ಕೂಡ. ಪಾಂಡವರು ಏನು ಮೆಸೇಜ್ ಕೊಡ್ತಾನೆ ಅಂತ ಹೇಳಿಬಿಟ್ಟು ವಾಚ್ ಮಾಡ್ತಾನೆ ಇದ್ದ. ವಿದುರ ಪಕ್ಕದ ಇಷ್ಟು ಹೇಳ್ಬಿಟ್ರೆ ಬ್ರಹ್ಮ ಇರ್ತಾನಾ? ತಕ್ಷಣ ಅದು ಗೊತ್ತಾಗೋದು, ಒಂದು ವಿದುರನ್ ಹಿಡಿದಾಗ್ತಿದ್ದ ಅಥವಾ ಪ್ಲಾನ್ ಚೇಂಜ್ ಮಾಡಿಬಿಡ್ತಾ ಇದ್ದ. ಆದ್ರೆ ವಿದುರ ಎಷ್ಟು ಬುದ್ಧಿವಂತ ಅಂದ್ರೆ, ಇಷ್ಟು ಮಾತನ್ನ ಹೀಗೆ ಹೇಳಿಲ್ವಂತೆ, ಒಗಟಾಗಿ ಹೇಳಿದ್ರಂತ. ಒಗಟಾಗಿ ಹೇಳ್ತಾರೆ, ಎಂತ ಮಾತು ಅಂದ್ರೆ ಇವ್ರಿಗೆ ಅರ್ಥವೇ ಆಗೋದಿಲ್ಲ ಅಂತ ಮಾತಲ್ಲಿ ಹೇಳ್ತಾರೆ. ಏನೋ ಮಾತಾಡ್ಕೊಂಡ್ರೆ ಅರ್ಥ ಆಗ್ಬೇಕೆ ಹೊರತು ಬೇರೆ ಮಾತಲ್ಲ. ಅದು ಲ್ಯಾಂಗ್ವೇಜ್ ಬೇರೆ ಅಲ್ಲ, ಮೋಡ್ ಆಫ್ ಕಮ್ಯುನಿಕೇಶನ್ ಬೇರೆ. ಎಲ್ಲ ಗೊತ್ತಿದ್ದ ಮಾತನ್ನೇ ಆಡಿದ್ದಾತ, ಆದ್ರೆ ಒಗಟಾಗಿ ಮಾತಾಡ್ಬಿಡ್ತಾನೆ. ಈ ಕೋಡ್ ವರ್ಡ್ಸ್ ಮಾತಾಡ್ತಾರಲ್ಲ, ನಿನಗೆ ವಿಷ ಅಗ್ನಿ ಮೊದಲಾದವುಗಳ ಭಯ ಇದೆ, ಬಹಳ ಎಚ್ಚರವೆಂದೇ ಇರಿ ಪಾಂಡವರೇ ಅಂತ ಹೇಳಿದನಂತೆ. ಉಳಿದವರಿಗೆ ಅರ್ಥವಾಗಲಿಲ್ಲ, ಧರ್ಮರಾಜನಿಗೆ ಅರ್ಥವಾಯಿತು. ಧರ್ಮರಾಜನ ಸ್ಪೆಷಾಲಿಟಿ ಅದೇನೆ, ಆತನಿಗೆ ಸೂಕ್ಷ್ಮವಾಗಿ ಗ್ರಹಣ ಮಾಡ್ತಕ್ಕಂಥ ಶಕ್ತಿ. ಯಾವುದೇ ಒಂದು ವಿಚಾರವನ್ನು ಹೇಳಿಬಿಟ್ರೆ ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ. ಕೆಲವರು ಇರ್ತಾರೆ, ಎಷ್ಟು ಬಿಡಿಸಿ ಹೇಳಿದ್ರು ಇನ್ನೂ ಅರ್ಥ ಆಗ್ತಿರೋದೇ, ಎಷ್ಟು ಬಿಡಿಸಿ ಹೇಳಿ ಕೊನೆಗೆ ಎಮ್ಮೆ ಅಂತಿರುತ್ತಲ್ಲ, ಎಮ್ಮೆ ಹೊಡಿತಾರಂತೆ ನಾಚರ ಸುಮ್ಮನೆ ಇರುತ್ತಂತ. ಆಮೇಲೆ ಇನ್ನೊಂದ್ಸರಿ ತೊಡೆದಾಗ ಯಾರಿಗೋ ಹೊಡಿತಾ ಇದ್ದಾರೆ ಅನ್ಕೊಳ್ಳುತ್ತಂತ, ಯಾರಿಗೋ ಹೊಡಿತಾ ಇದ್ದಾರೆ ಅಂತ. ಆಮೇಲೆ ಇನ್ನೂ ನಾಲ್ಕೆಟ್ ಹೊಡೆದಾಗ, ಇಲ್ಲ ಹತ್ತಿರದಲ್ಲಿ ಹೊಡೆದಾಗ ಆಗುತ್ತೆ ಅನ್ಕೊಳ್ತೀವಿ, ಎಲ್ಲ ಹತ್ತಿರದಲ್ಲಿ ಹೊಡಿತಾ ಇದ್ದಾರೆ. ಇನ್ನೂ ನಾಲ್ಕೆಟ್ ಹೊಡೆದಾಗ ಹುಷಾರ್ ನನಗೆ ಅಂತ ಕಾಣುತ್ತೆ ತಿಳ್ಕೊಳ್ಳುತ್ತೆ. ಆಮೇಲೆ ಹೊಡೆದಾಗ ಬೆಲ್ಲ ಹೊಡೋಕೆ ಹೊಡೆದ್ರೆ ಸುಸ್ತಾಗಿರ್ತಾರೆ, ಅದು ಎಮ್ಮೆ ಸ್ಪೆಷಾಲಿಟಿ. ಆದ್ರೆ ಅಂತ ಎಮ್ಮೆ ಬುದ್ಧಿ ಅಲ್ಲ, ಧರ್ಮರಾಜ ಭಾರಿ ಬುದ್ಧಿವಂತನಾದ್ದರಿಂದ ಸೂಕ್ಷ್ಮವಾಗಿ ತಿಳಿದುಕೊಳ್ತಕ್ಕಂತ ಪ್ರವೃತ್ತಿ ಇದ್ದಿದ್ದರಿಂದ ತಕ್ಷಣ ಏನ್ ಮಾಡಿದನಂತೆ, ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಆಯ್ತು, ಎಚ್ಚರ ವಹಿಸ್ತೇನೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾ ಇದ್ದಾರೆ ಪಾಂಡವರು. ಇಲ್ಲಿ ವಿದುರನ ಸಂದೇಶದೊಂದಿಗೆ ಇವತ್ತಿನ ಪ್ರವಚನ ಮುಕ್ತಾಯವಾಗ್ತಾ ಇದೆ. ನಾಳಿನ ಘಟ್ಟ ಅಪೂಲ್ಯವಾದ ಘಟ್ಟ, ವಿಶ್ವದ ಇತಿಹಾಸದಲ್ಲೇ ಒಂದು ಭಯಂಕರವಾದ ಕೊಲೆಯ ಪ್ರಯತ್ನ. ಇವತ್ತೆಲ್ಲ ಬಾಂಬ್ ಮಾಕ ಪದ್ಧತಿ ಇದೆ ನೋಡಿ, ಎಲ್ಲ ದುರ್ಯೋಧನ ಮಾಡಿದ ಕೆಲಸಗಳು ಎಲ್ಲ ಕೂಡ, ಎಲ್ಲ ಸಿಹಿ ಬಳ ಹಾಕೋದು ಉಪಾಯವಾಗಿ ಕಳಿಸೋ ಎಲ್ಲ ಅವನ ತಂತ್ರ ಇದೆ. ಅದು ಮುಂದೆ ಹಾಗೆ ನಡೀತಾ ಇದೆ. ಅರ್ಗೆನ್ ಮನೆಯ ಕಥೆಯನ್ನು ಏನೇನೋ ಕೇಳಿರ್ತೇವೆ, ವಸ್ತುಸ್ಥಿತಿ ಏನ್ ನಡೀತು, ಹೇಗೆ ಯಾರ ಪಾತ್ರ ದೊಡ್ಡದಿದೆ ಅಲ್ಲಿ, ಏನೇನ್ ನಡೀತು, ಹೇಗೆ ತಪ್ಪಿಸ್ಕೊಂಡ್ರು ಪಾಂಡವರು. ಅದು ರಾಜನೀತಿ ಒಂದ್ ಕಡೆಗೆ ನಮ್ಮ ಬದುಕಿಗೆ ದಾರಿ ತೋರಿಸ್ತಾ ಇದೆ, ರಾಜರಿಗೆ ಮಾರ್ಗದರ್ಶನ ಮಾಡ್ತಾ ಇದೆ, ಮಹಾಭಾರತ ಅಂತರಾರ್ಥ ಹೇಳ್ತಾ ಇದೆ, ತತ್ವಶಾಸ್ತ್ರವನ್ನು ತಿಳಿಸ್ತಾ ಇದೆ. ಇಂಥ ಅತ್ಯದ್ಭುತವಾದಂತಹ ಕಾವ್ಯ ಶಾಸ್ತ್ರದ ಘಟ್ಟ ಅದು. ನಾಳೆ ದಿವಸ ಆ ಭಾಗವನ್ನ ಹೇಗೆ ವೇದವ್ಯಾಸ ನಿರೂಪಣೆ ಮಾಡಿದ್ದಾರೆ, ಆಚಾರ್ಯ ನಿರ್ಣಯ ಮಾಡಿದ್ದಾರೆ ಎಂಬುದನ್ನ ನೋಡೋಣ. ಇವತ್ತು ಸ್ವಲ್ಪ ತಡವಾಗಿ ಶುರುವಾಯಿತು, ಆದರೆ ಇವತ್ತು ಬೇಗ ಸೂರ್ಯ ಮುಳುಗೋದ್ರಿಂದ ಆದಷ್ಟು ಎಂಟರೊಳಗೆ ಮುಗಿಸ್ಬೇಕು, ಜನಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿ ಸರಿಯಾಗಿ ನಾಳೆ ಆರು ಮುಕ್ಕಾಲಿಗೆ ಪ್ರಾರಂಭವಾಗಿ ಎಂಟಕ್ಕೆ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇದಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾನಯ.